प्रविश्य मम वाच विमां प्रसुप्तां सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणत्वदादीन् प्राणान् नमो भगवते पुरुषाय तुभ्यम् यस्मात् ब्रह्मेन्द्ररुद्रादिदेवतानां श्रियोऽपि च ज्ञानस्फूर्तिः सदा तस्मै हरये गुरवे नमः व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः लसतु श्रीमदानन्दतीर्थेन्दुर्नो हृदम्बरे यद्वचश्चन्द्रिकास्वान्तसन्तापं विनिगृन्तति सर्वोत्तमो विष्णुरथो रमा च ब्रह्मा च वायुश्च तदीयपत्न्यो अन्ये च देवाः सततं प्रसन्ना हरौ सुभक्तिं मयि सन्दिशन्तु श्रीगुरुभ्यो नमः हरिः नारायणाय परिपूर्णगुणार्णवाय विश्वोदयस्थितिलयोन्नयतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवघ्नमरासुरसिद्धवन्द्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये परमपवित्रवाद श्रीमन्महाभारतदल्लि ಯಾವ ರೀತಿಯಾಗಿ ಶ್ರೀಕೃಷ್ಣ ಭೀಮಸೇನನ ಕೈಯಿಂದ ಜರಾಸಂಧನಂಥ ಮಹಾದೈತ್ಯನನ್ನ ಅತ್ಯಂತ ಲೀಲಾಜಾಲವಾಗಿ ಸಂಹಾರ ಮಾಡಿಸಿದ್ದಾನೆ ಎಂಬುದನ್ನು ನೋಡಿದ್ದೇವೆ. ಜರಾಸಂಧನ ವಧೆ ಆ ಕಾಲದ ಭಾರಿ ದೊಡ್ಡ ದಾಖಲೆಯಾಯಿತು. ಭೂಭಾರ ಹಾರಿಣೋ ವಿಷ್ಣೋ ಪ್ರಧಾನಾಂಗಂ ಹಿ ಮಾರುತಿ ಮಾಗಧಾಧಿವಧಾದೇವ ದುರ್ಯೋಧನ ವಧಾದಪಿ. ಒಂದು ಕಡೆಗೆ ಜರಾಸಂಧನ ವಧೆ, ಇನ್ನೊಂದು ಕಡೆಗೆ ದುರ್ಯೋಧನ ವಧೆ. ಇದು ಮಹಾಭಾರತದ ಅತ್ಯಂತ ಎರಡು ಪ್ರಮುಖ ಘಟ್ಟಗಳು. ಮೊದಲ ಹಂತದಲ್ಲಿ ಜರಾಸಂಧನ ವಿಚಿತ್ರವಾದಂಥ ಒಂದು ನಾಯಕತ್ವದಲ್ಲಿ ದುರ್ಜನರೆಲ್ಲ ಕೂಡ ಹರಿದ್ರೋಹ, ಗುರುದ್ರೋಹ, ಧರ್ಮದ್ರೋಹಾದಿಗಳನ್ನು ಮಾಡಿದರು. ಅನಂತರ ಕಾಲದಲ್ಲಿ ದುರ್ಯೋಧನ ನೇತೃತ್ವದಲ್ಲಿ ಆ ಕೆಲಸವನ್ನು ಮಾಡಿದರು. ಆದ್ದರಿಂದ ಅವರಿಬ್ಬರ ಸಂಹಾರ ಆಗಲೇಬೇಕಾಗಿತ್ತು. ಆ ಇಬ್ಬರನ್ನು ಕೂಡ ಭೀಮಸೇನೆ ಕೈಲೇ ಕೊಲಿಸಿದ್ದು ಶ್ರೀಕೃಷ್ಣನ ವಿಶಿಷ್ಟವಾದ ಸಂಕಲ್ಪ ಮತ್ತು ವೈಭವ. ಅದರಲ್ಲಿ ಜರಾಸಂಧ ಅನೇಕ ರೀತಿಯಲ್ಲಿ ಕೊಬ್ಬಿ ಒಬ್ಬ ಇವರೆಲ್ಲ ಇಬ್ಬರು ರಾಜವಂಶದಲ್ಲಿ ಹುಟ್ಟಿದವರೇನೆ. ರಾಜವಂಶದಲ್ಲಿ ಹುಟ್ಟಿ ಲೋಕವನ್ನೇ ನಾಶ ಮಾಡ್ತಾ ಇದ್ದಾರೆ. ರಾಜರ ಕೆಲಸ ಲೋಕವನ್ನು ರಕ್ಷಣೆ ಮಾಡದೆ ಹೊರತು ನಾಶ ಮಾಡೋದಲ್ಲ. ಆದರೆ ಹೆಸರಿಗೆ ರಾಜ ಲೋಕ ನಾಶವನ್ನೇ ಮಾಡ್ತಾ ಇದ್ದಾರೆ. ಯಾವಾಗ ಜನಗಳು ತಪ್ಪು ಮಾಡಿದರೆ ರಾಜ ತಿದ್ದುತ್ತಾನೆ. ರಾಜರೇ ತಪ್ಪು ಮಾಡಿದಾಗ ಎಷ್ಟು ಲೋಕ ವಿನಾಶ ಹೊಂದಬಹುದು ಅಂತ ಹೇಳೋದಕ್ಕೆ ಜರಾಸಂಧಾದಿಗಳ ಸಾಕ್ಷಿ. ಅದಕ್ಕೇನೆ ಇವತ್ತು ಹರಿವಾಯುಗಳ ಅವತಾರವಾಗಿದ್ದು ಇಂಥ ಮಹಾದುಷ್ಟರಿದ್ದರಿಂದನೇ. ಅದರಲ್ಲಿ ಜರಾಸರ ಸಂಹಾರಕ್ಕೆ ಕೃಷ್ಣ ಪರಮಾತ್ಮ ಹೊರಟಿದ್ದು ಭೀಮಾರ್ಜುನರ ಸಮೇತ. ಅದು ವಿಪ್ರವೇಶದಲ್ಲಿ ಹೋಗಿತ್ತು. ಒಂದು ಯಜ್ಞ ಆಗಲೇಬೇಕಾಗಿದೆ, ರಾಜಸೂಯ ಯಾಗ. ಅಂಥ ಯಾಗಕ್ಕೆ ಅಡ್ಡಿಯಾಗಿ ಜರಾಸಂಧ ಇದ್ದಾನೆ. ಜರಾಸಂಧ ಸಾಯೋವರೆಗೂ ರಾಜಸೂಯಾಗ ಆಗೋದಿಲ್ಲ. ಇದು ಭಗವಂತ ಹೇಳಿದ. ರಾಜಸೂಯ ಮಧ್ಯತೆ ಜರಾಸುತೇತು ಜೀವತಿ. ಇದು ಬಹಳ ಅರ್ಥಗರ್ಭಿತವಾದ ಮಾತು. ಯಾಗ ಆಗಬೇಕಾದ್ರೆ ಈ ಜರಾಸಂಧ ಸಾಯ್ಬೇಕು. ಉದಾಹರಣೆ ಉಪನಿಷತ್ತಿನೊಳಗೆ ಹೇಳ್ತಾರೆ, ನಮ್ಮ ಜೀವನವೇ ದೊಡ್ಡ ಯಜ್ಞ ಅಂತ ಹೇಳ್ತಾರೆ. ನಮ್ಮ ಜೀವನವೇ ಯಜ್ಞ. ಯಜ್ಞ ನಡೆಯೋದು ಯಾವಾಗ ಅಂದ್ರೆ ಜರಾಸಂಧ ಸಾಯೋವರೆಗೂ ಯಜ್ಞ ಆಗೋದಿಲ್ಲ. ಜರಾಸಂಧ ಅಂದ್ರೆ ಯಾರು? ವಿಪ್ರಚಿತ್ತಿ ಅನ್ನೋ ರಾಕ್ಷಸನೇ ಜರಾಸಂಧ. ವಿಪ್ರಚಿತ್ತಿ ರಾಕ್ಷಸನ ಒಂದು ವಿಭಾಗ ಯಾವುದು? ನಮ್ಮ ಮಿನಿಸ್ಟರ್ಗಳಿಗೆ ಪೋರ್ಟ್ಫೋಲಿಯೋ ಅಂತ ಕೇಳುತ್ತೇವಲ್ಲ, ಹಾಗೆ ಈ ದೈತ್ಯರ ವಿಭಾಗ ಯಾವುದು? ಯಾವ ತತ್ವಕ್ಕೆ ಇವನು ದೈತ್ಯ ಅಂತ ಕೇಳಿದ್ರೆ, ಹೇಗೆ ದೇವತೆಗಳೆಲ್ಲ ತತ್ವಗಳೇ ಅಭಿಮಾನಿ ದೇವತೆಗಳು, ದೈತ್ಯರೆಲ್ಲ ಹಾಗೆ ಅದಕ್ಕೆ ವಿಶೇಷವಾದಂತಹ ದುರಭಿಮಾನಿಗಳು, ನಾಶ ಮಾಡತಕ್ಕಂತಹ ಪ್ರಯತ್ನ ಮಾಡತಕ್ಕಂತಹ ಜನ. ಅದರಲ್ಲಿ ಜ್ಞಾನಕ್ಕೆ ವಾಯುದೇವರಾದರೆ ಈ ವಿಪ್ರಸಿದ್ಧಿ ಅಂತಕ್ಕಂತಹ ಮಹಾರಾಕ್ಷಸ ಅಜ್ಞಾನ ಮಿಥ್ಯಾಜ್ಞಾನಗಳಿಗೆ ಅಭಿಮಾನಿ ದೈತ್ಯವು. ಅಜ್ಞಾನ ಮಿಥ್ಯಾಜ್ಞಾನಿಗಳಿಗೆ ಅಭಿಮಾನಿ ದೈತ್ಯ. ಜರಾಸಂಧ ಸಾಯ್ಬೇಕು, ರಾಜಸೂಯ ಆಗಬೇಕು. ಇವತ್ತು ಜೀವನ ಯಜ್ಞ ಆಗಬೇಕಾದ್ರೆ ಜರಾಸಂಧನೇ ಸಾಯ್ಬೇಕು. ಅವನು ವಿಪ್ರಚಿತ್ತಿ, ಅಂದ್ರೆ ಅಜ್ಞಾನ ಮಿಥ್ಯಾಜ್ಞಾನಗಳು ಸಾಯದೆ ಹೋದ್ರೆ ಜೀವನದ ಯಜ್ಞ ಆಗೋದಿಲ್ಲ ಅಂತ ಕರೀತಾರೆ. ಜೀವನದ ದೊಡ್ಡ ಯಜ್ಞ ಯಾವುದು ಅಂದ್ರೆ ನಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ. ಜೀವನದ ದೊಡ್ಡ ಯಜ್ಞ ಜ್ಞಾನ ಯಜ್ಞ. ಜ್ಞಾನಕ್ಕೆ ವಿರುದ್ಧವಾದದ್ದು ಅಜ್ಞಾನ ಮಿಥ್ಯಾಜ್ಞಾನಗಳು. ಆದ್ದರಿಂದ ಜರಾಸಂಧ ದೊಡ್ಡ ಅಡ್ಡಿಯವರು. ಜರಾಸಂಧ ಇವತ್ತು ಇಲ್ಲ, ಅಲ್ಲಿ ವಿಪ್ರಚಿತ್ತಿ ಎಂಬ ರಾಕ್ಷಸ ಇದ್ದೇ ಇದ್ದಾನೆ. ಅವನ ಪ್ರವೃತ್ತಿಯಾದ ಅಜ್ಞಾನವಂತೂ ತುಂಬಾ ಹೆಚ್ಚಿರತಕ್ಕಂಥ ಅಜ್ಞಾನ ಮಿಥ್ಯಾಜ್ಞಾನಗಳು ಎಲ್ಲಾ ಕೆಲಸಗಳನ್ನು ಹಾಳು ಮಾಡತಕ್ಕಂಥವುಗಳು. ಇವತ್ತು ಒಂದು ಆಗಬಾರದ್ದಾಯ್ತು ಅಂದ್ರೆ ತಪ್ಪು ತಿಳುವಳಿಕೆ ಇದೆ ಅಂತಾನೆ ಅರ್ಥ. ಎಲ್ಲಿ ಸರಿಯಾದ ತಿಳುವಳಿಕೆ ಇದೆ ಅಲ್ಲಿ ಸರಿಯಾದ ನಡೀಬೇಕು. ಇವತ್ತು ಅಷ್ಟೇನೆ, ಇಷ್ಟೆಲ್ಲ ದೌರ್ಜನ್ಯ ಇತ್ಯಾದಿ ತುಂಬಿದ್ರು ಕೂಡ ರಾತ್ರಿ ಹೆಚ್ಚು ಅನಾಹುತಗಳು ಜಾಸ್ತಿ. ಈ ಕೊಲೆ ಸುರಿಗೆ ಕಳ್ಳತನಾದಿಗಳೆಲ್ಲ ರಾತ್ರಿಯೇ ಹೆಚ್ಚು. ರಾತ್ರಿ ಕತ್ತಲು ಅಂದ್ರೆ ಯಾವಾಗ ಅಜ್ಞಾನ ಇರುತ್ತೋ ಅಲ್ಲಿ ಅನ್ಯಾಯಗಳು ಹೆಚ್ಚು ಅಂತ ಅರ್ಥ. ಯಾವಾಗ ಅಜ್ಞಾನ ಬೆಳಕು ತಂದಷ್ಟು ಎಷ್ಟೋ ಜನ ಕಳ್ಳರು ಬಂದಿರ್ತಾರೆ, ಲೈಟ್ ಹಾಕಿದ ತಕ್ಷಣ ದೂರ ಓಡುತ್ತಾರೆ. ಒಂದು ವರ್ಗದ ಕಳ್ಳರು ಕೆಲವರು ಹಾಕಿದ ಏರಿ ಯಾವ ಲೈಟ್ ಹಾಕಿದ್ರೆ ಕೆಡದವರು ಇರ್ತಾರೆ ಕೆಲವರು. ಆದರೆ ದರೋಡೆಕೋರರು ಬೇರೆ, ಕಳ್ಳರು ಬೇರೆ. ಲೈಟ್ ಹಾಕಿದ್ರೆ ಓಡೋಗ್ಬಿಡ್ತಾರೆ. ಅದಕ್ಕೆ ಎಷ್ಟೋ ಜನ ಸಾಯಂಕಾಲ ಮನೆ ಬಿಟ್ಟು ಬರಬೇಕಾದ್ರೆ ಲೈಟ್ ಹಾಕಿ ಬರೋ ಪದ್ಧತಿ ಇರ್ತದೆ. ಮನೇಲಿ ಇದ್ದಾರೆ ತಿಳ್ಕೊಳ್ಳಿ ಅಂತ ಅವರ ಅಭಿಪ್ರಾಯ. ಅಂದ್ರೆ ಲೈಟ್ ಇದ್ರೆ ಸ್ವಲ್ಪ ಕಳ್ಳ ಬರೋದಿಲ್ಲ ಅಂದ್ರೆ, ಮನೆಗೆ ಲೈಟ್ ಇದ್ರೆ ಕಳ್ಳ ಬರೋದಿಲ್ಲ ನಮಗೆ ಗೊತ್ತು. ಆದ್ರೆ ಮನಸ್ಸಿಗೆ ಲೈಟೇ ಇಲ್ಲ, ಇದು ಭಾರಿ ಆಶ್ಚರ್ಯ. ಮನಸ್ಸಿಗೆ ಲೈಟ್ ಇಲ್ಲ ಎಷ್ಟು ದಿವಸ ಆಗಿದೆಯೋ ಗೊತ್ತೇ ಇಲ್ಲ. ಮನಸ್ಸಿಗೆ ಲೈಟ್ ಇರಬೇಕು ಅಂತ ಹೇಳಿದ್ರೆ ಲೈಟ್ ಆಗಾದ್ರೆ ಲೈಟ್ ಇರಬೇಕು ಒಂಚೂರಾದ್ರೂ ಕೂಡ. ಸ್ವಲ್ಪ ಆದ್ರೆ ಲೈಟ್ ಇಲ್ಲದವ್ರ ಗತಿ ಏನು? ಅದಕ್ಕೆ ಪಾರಾಯಣ, ಪುಣ್ಯಕತೆ, ಏನೋ ಒಂದು ಸ್ತೋತ್ರ, ಸನ್ಮಾರ್ಗದಲ್ಲಿ ಏನೋ ಇದ್ರೆ ಏನೋ ಲೈಟ್ ಮಿಣುಕ್ ಮಿಣುಕಾರ ಅಂತ ಇರುತ್ತೆ ಅಂತ ಅರ್ಥ. ಏನೇ ಇಲ್ಲದ ಹೋದ್ರೆ ಬಿಟ್ಟು ಮನೆ ಇದ್ದಾಗ ಲೆಕ್ಕ, ಬಿಟ್ಟು ಮನೆ ಇದ್ದಾಗ ಲೆಕ್ಕ. ಅಲ್ಲಿ ಕಾರ್ಡ್ ಆರು ಜನ ಕಳ್ಳರು ಬರ್ತಾರಂತೆ, ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ. ಯಾರು ಕಳ್ಳರು ಬಂದ್ರು ಅಂದ್ರೆ ಇನ್ನೇನು ಉಳಿಬೋ, ಒಬ್ಬ ಕಳ್ಳ ಬಂದ್ರೆ ದೋಚಿಕೊಂಡು ಹೋಗ್ತಾನೆ. ಒಬ್ಬೊಬ್ಬ ಕಳ್ಳ ಒಂದು ಸ್ಪೆಷಲಿಸ್ಟ್ ಇರ್ತಾರೆ ಪಾಪ. ಯಾರು ಜನ ಕಳ್ಳರು ಅಂದ್ರೆ ಇದ್ದು ಬಂದು ಎಲ್ಲ ಒಯ್ದು ಬಿಡ್ತಾರೆ ಅಂತ ಹೇಳಿದ್ದಾರೆ. ಅದಕ್ಕೆ ದೀಪ ಇರಲೇಬೇಕು ಅಂತ ಅದಕ್ಕೆ ಭಗವಂತ ಗೀತೆಯಲ್ಲಿ ಹೇಳ್ತಾನೆ, ಅಹಂ ಅಜ್ಞಾನಜಂ ತಮಃ ನಾಶಯಾಮಿ ಆತ್ಮಭಾವಸ್ಥಃ ಜ್ಞಾನ ದೀಪೇನ ಭಸ್ವತ. ಜ್ಞಾನದೀಪವೇ ಈ ಅಜ್ಞಾನದ ಕತ್ತಲನ್ನು ಓಡಿಸ್ತಕ್ಕಂತಹ ನಿಜವಾದ ದೀಪ ಅಂತ ಕರೆದಿರೋ. ಆ ಹಿನ್ನೆಲೆಯಲ್ಲಿ ಜರಾಸಂಧನ ಸಂಹಾರ ಅಂದ್ರೆ ವಿಪ್ರಚಿತ್ತಿಯ ಸಂಹಾರ. ವಿಪ್ರಚಿತ್ತಿಯ ಸಂಹಾರ ಅಂದ್ರೆ ಅಜ್ಞಾನ ಮಿಥ್ಯಾಜ್ಞಾನಗಳ ವಿನಾಶ. ಅದಾಗಬೇಕಾಗಿತ್ತು. ಅದಾಗದೆ ಹೋದರೆ ಯಜ್ಞ ಆಗೋದೇ ಇಲ್ಲ. ಅದನ್ನು ಯಾರು ಮಾಡಬೇಕು ಅಂತ ಪ್ರಶ್ನೆ ಇಲ್ಲ. ಯಾರನ್ನಾಗಬೇಕು? ಕತ್ತಲೆ ಇರುತ್ತೆ. ಒಂದು ಬಂಗಾರದ ಗಟ್ಟಿ ಇಟ್ಟರು ಕತ್ತಲೆ ಹೋಗೋದಿಲ್ಲ. ಎಷ್ಟು ಬೇಕಾದ್ರೂ ಸಾವಿರ ಶಸ್ತ್ರಗಳನ್ನು ಹೇಳಿ ಬಸ್ ಹೋಗೋದಿಲ್ಲ. ಏನು ಮಾಡಿದ್ರು ಕೂಡ ಎಂತ ದೊಡ್ಡ ಅಧಿಕಾರಿ ಕಳಿಸಿದ್ರು ಕತ್ತಲು ಹೋಗೋದಿಲ್ಲ. ಒಂದು ದೀಪ ಮ್ಯಾಚ್ ಕರೆಯದೆ ತಕ್ಷಣ ಕತ್ತಲು ಹೋಗ್ಬಿಡುತ್ತೆ. ಅಂದ್ರೆ ಕತ್ತಲು ಹೋಗ್ಬೇಕಾದ್ರೆ ದೀಪದ ಹೊರತು ಬೆಳಕಿನ ಹೊರತು ಬೇರೆ ಯಾವುದು ಕತ್ತಲನ್ನ ತೆಗೆಯುವ ಶಕ್ತಿ ಇಲ್ಲ. ಇದಕ್ಕೆ ಅಜ್ಞಾನ ಹೋಗಬೇಕು ಅಂತಿದ್ರೆ ಜ್ಞಾನ ಬರಬೇಕೆ ಹೊರತು ಬೇರೆ ಯಾವ ದಾರಿನೂ ಇಲ್ಲ. ಇದು ನಮ್ಗೆ ಅರ್ಥವಾದರೆ ನಮ್ಮ ಜೀವನದಲ್ಲಿ ಬೇಕಾದದ್ದು ಜ್ಞಾನದ ಬೆಳಕು. ಅಜ್ಞಾನ ಇರೋದು ನಮಗೆ ಗೊತ್ತಾಗಿದೆ. ಈಗ ನಿಮ್ಗೆ ಗೊತ್ತಿಲ್ಲ ಗೊತ್ತಿಲ್ಲ ಅಂತ ಏನ್ ಹೇಳ್ತೇವೆ ಅದೆಲ್ಲ ಅಜ್ಞಾನದ ಲಕ್ಷಣ. ಇವಾಗಲಿಕ್ಕೆ ಏನ್ ಮಾಡ್ಬೇಕೀಗ? ಯಾವ ದೃಷ್ಟಿಯಿಂದ ಕೂಡ ಕೋಟಾ ಸರ್ಟಿಫಿಕೇಟ್ ದುಡ್ಡು ಕೊಟ್ಟು ಸರ್ಟಿಫಿಕೇಟ್ ತಗೊಳ್ಬೇಕಾದ್ರೆ ಬರಬಹುದು, ಆದ್ರೆ ಜ್ಞಾನ ಬರಲಿಕ್ಕೆ ಸಾಧ್ಯ ಇಲ್ಲ. ಸರ್ಟಿಫಿಕೇಟ್ ಬರ್ಕೊಂಡು ಬರ್ಬ ಅದು ಬರಬಾರದು, ಮಹಾಪಾಪ ಅದು ಕೂಡ. ಆದ್ರೆ ಇವತ್ತು ಕೋಟಾ ಯಾವುದೋ ಒಂದು ಸರ್ಟಿಫಿಕೇಟ್ ಸೃಷ್ಟಿ ಮಾಡಬಲ್ಲ, ಹಣಕಾಸುಗಳಿಂದ ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡಬಲ್ಲ. ಆದ್ರೆ ಆ ಎಸೆನ್ಸ್ ಕೊಡೋ ಶಕ್ತಿ ಯಾವ ಡಾಕ್ಯುಮೆಂಟ್ಗೂ ಇಲ್ಲ. ಇವತ್ತು ಸರ್ಟಿಫಿಕೇಟ್ ಕಳೆದ ಮಾತ್ರಕ್ಕೆ ವಿದ್ಯೆ ನಾಶ ಆಗೋದಿಲ್ಲ, ಹುಡುಕಿದ್ರೆ ಆಯ್ತಷ್ಟೇನೆ. ಆದ್ರೆ ಸರ್ಟಿಫಿಕೇಟ್ ಇಂದ ವಿದ್ಯೆ ಬರೋದಿಲ್ಲ, ವಿದ್ಯೆ ಇದ್ರೆ ಸರ್ಟಿಫಿಕೇಟ್ ತರಲಕ್ಕೆ ಬರುತ್ತೆ ಒಂದಲ್ಲ ಒಂದ್ಸಲ. ಆ ದೃಷ್ಟಿಯಲ್ಲಿ ಜ್ಞಾನ ಅನ್ನೋದು ತುಂಬಾ ದೊಡ್ಡ ಸಂಪತ್ತಾದ್ದರಿಂದ ಆ ಸಂಪತ್ತನ್ನು ಸಂಪಾದನೆ ಮಾಡದೆ ಹೋದ್ರೆ ಇನ್ಯಾವುದು ಸರಿಯಲ್ಲ. ಅದು ಜ್ಞಾನ ಸಂಪತ್ತು. ವಿದ್ಯಾಧನಂ ಸರ್ವಧನ ಪ್ರಧಾನಂ. ಬರೀ ಜ್ಞಾನವನ್ನು ಸಂಪತ್ತು ಅಂತ ಕರೀಲಿಲ್ಲ, ಜ್ಞಾನದಂತ ಸಂಪತ್ತೇ ಇಲ್ಲ ಅಂತ ಹೇಳಿದ್ದಾರೆ. ಜ್ಞಾನದಂತ ಸಂಪತ್ತೇ ಇಲ್ಲ. ಸರ್ವಧನಗಳಿಗೂ ಅತ್ಯಂತ ಪ್ರಧಾನವಾದ ಧನ ಅಂದ್ರೆ ವಿದ್ಯಾಧನ. ಅದನ್ನ ಪಡಿಬೇಕಾದ್ರೆ ಎಷ್ಟು ಸಾಹಸ ಮಾಡಬೇಕು. ಅದು ಬರದ ಹೊರತು ನೋಡಿ, ಭೀಮಸೇನ ಬರೋವರೆಗೆ ಜರಾಸಂಧ ಇಲ್ಲಿ ಸತ್ತಿದ್ದ. ಬಲರಾಮ ದೇರ್ಕಲ್ಲಿ ಕೊಲ್ಲಕ್ಕಾಗಿರಲಿಲ್ಲ. ಬಲರಾಮನ ಕೊಲ್ಲಕ್ಕೆ ಅಂತ ಪ್ರಯತ್ನ ಪಟ್ಟಾಗ ಅಶರೀರವಾಣಿ ಆಯ್ತಂತೆ, ಬಲರಾಮ ನಿನ್ನ ಕೈಯಲ್ಲಿ ಕೊಲ್ಲೋದಕ್ಕಾಗೋದಿಲ್ಲ ಜರಾಸಂಧನನ್ನ, ಬಿಟ್ಟುಬಿಡು ಅಂತ ಹೇಳಿದಾಗ ಬಿಡಬೇಕಾಯ್ತು. ಆದ್ರೆ ಭೀಮಸೇನಿಗೆ ಮಾತ್ರ ಸಾಧ್ಯವಾಯಿತು. ಕೃಷ್ಣನಿಗೆ ಆಗಿತ್ತಾಯ್ತು, ಆದರೆ ಭೀಮಸೇನೇ ಕೈಯಲ್ಲಿ ಕೊಲ್ಲಿಸಬೇಕು ಅಂತ ಕೃಷ್ಣನ ಸಂಕಲ್ಪವಾಗಿದ್ದಕ್ಕೆ ಕೃಷ್ಣ ಮಾಡಿರಲಿಲ್ಲ. ಅರ್ಜುನಾದಿಗಳಿಗೆ ಸಾಧ್ಯವೇ ಇರಲಿಲ್ಲ. ಅವನು ಹೇಳೇ ಬಿಟ್ಟ, ಇವನು ನಾನು ಹುಡುಗ, ಇವನು ನನ್ನ ಮುಂದೆ ಅಂತ ಜರಾಸಂಧ ತೀರ್ಮಾನನೇ ಮಾಡಿಬಿಟ್ಟ. ಇದೆಲ್ಲ ಹಿನ್ನೆಲೆಯಲ್ಲಿ ಈ ಜರಾಸಂಧನ ಬಗ್ಗೆ ಅರ್ಥಗರ್ಭಿತವಾದದ್ದು. ಅದಕ್ಕೋಸ್ಕರವಾಗಿ ಭೀಮಸೇನಿಂದ ಆಗಬೇಕು. ಭೀಮಸೇನ ಕರ್ಕೊಂಡು ಹೊರಟಿತ್ತು. ಭೀಮಸೇನ ಜೊತೆ ಕೃಷ್ಣ ಪರಮಾತ್ಮ ತಾನು ಹೊರಟ, ಅರ್ಜುನನು ಕರ್ಕೊಂಡು ಹೊರಟ. ಮೂರು ಜನ ಹೊರಟರು. ಮೂರು ಜನ ಬ್ರಾಹ್ಮಣ ವೇಷದಲ್ಲಿ ಹೋದರು. ಕೃಷ್ಣ ಅಂದ್ರೆ ಸಾಕ್ಷಾತ್ ನಾರಾಯಣ, ಭೀಮಸೇನ ವಾಯುದೇವರು, ಅರ್ಜುನ ಅಂತ ಹೇಳಿದ್ರೆ ಇಂದ್ರದೇವರು. ಮೂರು ಜನ ಬ್ರಾಹ್ಮಣ ವೇಷ ಹಾಕೊಂಡ್ಬಿಟ್ರು, ಹಾಕೊಂಡು ಜರಾಸಂಧನ ಕೊಲ್ಲಕ್ಕೆ ಹೋಗ್ತಾ ಇದ್ದಾರೆ. ಇನ್ನೊಂದು ಸನ್ನಿವೇಶ, ಇನ್ನೊಂದು ಸಂದೇಶ ಇದೆ. ಈ ಅಜ್ಞಾನವನ್ನು ತುಂಬಾ ನಾಶ ಮಾಡಬೇಕು ಅಂತಿದ್ರೆ ಬ್ರಾಹ್ಮಣ ಜನ್ಮ ಭಾರಿ ಶ್ರೇಷ್ಠ ಅಂತ ಹೇಳಿದ್ದಾರೆ. ಅದು ಸಹಜ ಆದ ಒಂದು. ಈಗ ಬ್ರಾಹ್ಮಣರಿಗೆ ಇರತಕ್ಕಂತಹ ಒಂದು ಜ್ಞಾನಾರ್ಜನೆಯ ಸೌಕರ್ಯಗಳು ತುಂಬಾ ಜಾಸ್ತಿ. ಇವತ್ತು ಪ್ರೊಫೆಸರ್ ಮಗ ಓದ್ತಾನೆ ಅಂದ್ರೆ ಅವನಿಗೆ ತುಂಬಾ ಜಾಸ್ತಿ ಬುಕ್ಸ್ ಇಂದ ಹಿಡಿದು ಎಲ್ಲ ಅನುಕೂಲತೆ ಜಾಸ್ತಿ ಇರುತ್ತೆ. ಆದ್ರೆ ಬೇರೆಯವರಿಗೆ ಅಷ್ಟು ಅನುಕೂಲತೆ ಇರೋ ಸಂಭವ ಇರೋದಿಲ್ಲ. ಆ ಪ್ರೊಫೆಷನ್, ಯಾವುದೇ ಪ್ರೊಫೆಷನ್ನಲ್ಲಿ ತಂದೆ ಒಂದು ವೃತ್ತಿಯಲ್ಲಿದ್ದರೆ ಮಗ ಅದನ್ನು ಮುಂದುವರಿಸೋದು ಸುಲಭ. ಎಲ್ಲ ಸರಿ ಇರುತ್ತೆ, ಅಲ್ಲಿ ತಯಾರಾಗಿಬಿಟ್ಟಿರೋ ವೇದಿಕೆಯಲ್ಲಿ ತಯಾರಿರುತ್ತೆ. ತಂದೆ ಡಾಕ್ಟರ್, ಮಗ ಡಾಕ್ಟರ್, ಏನು ಕಷ್ಟ ಇಲ್ಲ, ಇಲ್ಲ ಹಾಸ್ಪಿಟಲ್ ಇರುತ್ತೆ, ಎವ್ರಿ ಥಿಂಗ್ ಇರುತ್ತೆ, ಮುಂದೆ ಹೋಗ್ಬಿಟ್ರೆ ಆಗೋದು. ಆದರೆ ಹೊಸವು ಮಾಡಬೇಕಾದ್ರೆ ಎಷ್ಟು ಕಷ್ಟ ಆಗುತ್ತೆ ಅವನಿಗಾಗ. ಅದಕ್ಕೆ ಯಾವುದೇ ವೃತ್ತಿಯಲ್ಲಿ ಹಿಂದಿನ ಕಾಲದೊಳಗೆ ಒಬ್ಬ ವೃತ್ತಿಯ ವ್ಯಕ್ತಿ ತನ್ನ ಮಗನನ್ನ ತಯಾರು ಮಾಡೋದು, ಅವನು ತನ್ನ ಮಗನನ್ನು ತಯಾರು ಮಾಡೋದು, ಈ ವಂಶ ಪಾರಂಪರ್ಯವಾಗಿ ವೃತ್ತಿ ಬರೋ ಪದ್ಧತಿ ಇತ್ತು. ಇದು ಎಷ್ಟೋ ಕಡೆ ಬದಲಾವಣೆಯಾಗಿದೆ. ಆದರೆ ಬ್ರಾಹ್ಮಣರಲ್ಲಿ ಮಾತ್ರ ವಿಶೇಷವಾಗಿ ರಾಜರ ಮಕ್ಕಳು ರಾಜರಾಗೋದು, ಬ್ರಾಹ್ಮಣರ ಮಕ್ಕಳು ಜ್ಞಾನಿಗಳಾಗೋದು. ಅದಕ್ಕೇನೆ ಬ್ರಾಹ್ಮಣ ಜನ್ಮದಲ್ಲಿ ತುಂಬಾ ಶ್ರೇಷ್ಠ ಜ್ಞಾನಾರ್ಜನೆಗೆ ಅವಕಾಶಗಳು ತುಂಬಾ ಹೆಚ್ಚಾದ್ರಿಂದಾಗಿನೆ ತತ್ರಾಭಿ ಜನ್ಮ ಶತಕೋಟಿಷ್ಟು ಬ್ರಾಹ್ಮಣತ್ವಂ ಅಂತ ಕರೆದು ಅಷ್ಟು ಮಹತ್ವ ಹೆಚ್ಚಿದೆ. ಬೇರೆಯವರು ವಿದ್ಯೆ ಬರೋದಿಲ್ಲ ಅಂತಲ್ಲ, ಬರುತ್ತೆ, ಆದ್ರೆ ಈ ಮಟ್ಟಕ್ಕೆ ಬರೋದು ತುಂಬಾ ಕಷ್ಟ. ಅದರಲ್ಲೇ ನುರಿತವನಿಗೆ ಬರೋ ವಿದ್ಯೆ ಹೇಗಿರುತ್ತೆ, ಬೇರೆಯವರು ಎಷ್ಟೇ ಮಾಡಿದ್ರು ಸ್ವಲ್ಪ ಹೊಸ್ತೇ ಇರುತ್ತೆ. ಆದ್ರೆ ಇವನಿಗೆ ಅದು ತೀರ ಸಹಜವಾಗಿ ಬರತಕ್ಕಂತ ಒಂದು ಹಿರಿಮೆ. ಭಗವಂತ ತೋರಿಸ್ತಾರೆ, ಮೂರು ಜನ ಜರಾಸಂಧನಂತ ಒಬ್ಬ ಮಿಥ್ಯಾಜ್ಞಾನದ ಸಂಕೇತನಾದ ದೈತ್ಯನನ್ನು ಸಂಹಾರ ಮಾಡಲಿಕ್ಕೆ ಬ್ರಾಹ್ಮಣ ವೇಷದಲ್ಲಿ ಹೋದ್ರು ಅಂದ್ರು ಒಂದೇ ಅಜ್ಞಾನ ವಿಜ್ಞಾನ ಅಜ್ಞಾನ ಮಿಥ್ಯಾಜ್ಞಾನಗಳ ವಿನಾಶಕ್ಕೆ ಬ್ರಾಹ್ಮಣ ಜನ್ಮ ತುಂಬಾ ಶ್ರೇಷ್ಠ ಅಂತ ಕರೆದಿತ್ತು. ಇವತ್ತು ಎಷ್ಟೋ ಬೆಂಗಳೂರಲ್ಲಿ ಇರ್ತಾರೆ, ಅವ್ರಿಗೆ ಓದೋ ಅವಕಾಶ ಎಷ್ಟು ಚೆನ್ನಾಗಿರುತ್ತೆ, ಎಷ್ಟು ಕಾಲೇಜುಗಳು, ಎಷ್ಟು ಶಾಲೆಗಳು, ಎಷ್ಟಿರುತ್ತೆ, ಹೋಗಿ ಕೆಲಸ ಸಿಗೋ ಆಪರ್ಚುನಿಟಿ ಎಷ್ಟು ಜಾಸ್ತಿ ಇರುತ್ತೆ. ಯಾವುದು ಚಿಕ್ಕೂರಲ್ಲಿ ಇದ್ರೆ ಓದೋ ಅವಕಾಶನೂ ಕಡಿಮೆ, ಅಕಸ್ಮಾತ್ ಓದಿದ್ರೆ ಕೆಲಸದ ಅವಕಾಶ ಇನ್ನೂ ಕಡಿಮೆ ಇರುತ್ತೆ. ಆ ಹಿನ್ನೆಲೆಯಲ್ಲಿ ಯೋಚನೆ ಮಾಡಿದರೆ ಕೆಲವು ನಗರಗಳಿಗೆ ವಿದ್ಯಾಭ್ಯಾಸ ಮೊದಲಾದವಳಿಗೆ ಹೇಗೆ ಶ್ರೇಷ್ಠನೋ, ಬ್ರಾಹ್ಮಣ ದೇಹ ಒಂದು ಭಗವಂತ ಗೀತೆಯಲ್ಲೇ ಹೇಳ್ತಾರೆ, ದೇಹ ಒಂದು ಊರಿದ್ದ ಹಾಗೆ. ನವದ್ವಾರೇ ಪುರೇ ದೇಹಿ ನೈವ ಕುರುವನ್ ನಕಾರಯನ್. ಒಳ್ಳೆ ನವದ್ವಾರಗಳ ಪೂರ್ವವಾದ ಪಟ್ಟಣ, ಇದರಲ್ಲಿ ಜ್ಞಾನ ಸಾಧನೆ ಮಾಡಬೇಕು. ಆದರೆ ಇವತ್ತು ಮನುಷ್ಯ ಏನಿರಿ, ಎಲ್ಲರ ಗುರಿ ಒಂದೇ, ಧನ ಸಾಧನೆ ಮಾಡೋ ಕಾರ್ಯಕ್ರಮ ಇರುತ್ತೆ ಹೊರತು ಜ್ಞಾನ ಸಾಧನೆಯ ಕಾನ್ಸೆಪ್ಟೇ ಇಲ್ಲ. ಜ್ಞಾನ ಸಾಧನೆ ಅನ್ನೋದು ಕೂಡ ಧನ ಸಂಪಾದನೆಯಲ್ಲೇ ಪರಿವಸಾನವಾಗುವ ಸಂಭವನೇ ಜಾಸ್ತಿ ಹೊರತು ಜ್ಞಾನಕ್ಕಾಗಿ ಜ್ಞಾನ ಅನ್ನೋದು ಬಹಳ ದೊಡ್ಡ ಆದರ್ಶ. ಅದು ಎಲ್ಲಿವರೆಗೂ ಬರೋ, ಹಿಂದಿನ ಕಾಲಕ್ಕೆ ನೋಡಿ ಎಂತೆಂಥ ಜನ ಇರ್ತಿದ್ರು. ನೂರಾರು ಶಿಷ್ಯರಿಗೆ ಪಾಠ ಪ್ರವಚನ, ಇರಲಿಕ್ಕೆ ಮನೆ ಇಲ್ಲ, ಯಾವ ಸೌಲಭ್ಯಗಳು ಇಲ್ಲ. ಅವರ ಗುರಿ ಒಂದೇ, ಮಾಡಲಿಕ್ಕೆ ಅವ್ರಿಗೆ ಶಕ್ತಿ ಇಲ್ಲ ಅಂತಲ್ಲ, ಬೇಕಿಲ್ಲ, ಟೈಮ್ ವೇಸ್ಟ್ ಆಗುತ್ತೆ ಅಂತ ಅವ್ರಿಗೆ. ಆದ್ರೆ ರಾಯರು ಪೂರ್ವಾಶ್ರಮದಲ್ಲಿ ಹೇಗಿದ್ದವರು, ಕತೆ ಕೆಡ್ತೇವಲ್ಲ, ವಾರಕ್ಕೆ 90-60 ಊಟ ಮಾಡ್ತಕ್ಕಂಥ ದಾರಿದ್ರ್ಯ, ಹೋಗ್ಲಪ್ಪ ಕೆಪಾಸಿಟಿ ತಗೊಂಡ್ರೆ ಅನೇಕ ವಿದ್ಯೆಗಳ ಖಣಿಯವರು. ಸಾಲಂಕಾರಕ ಕಾವ್ಯ ನಾಟಕ ಕಲಾ ಕಾಣಾದ ಪಾತಂಜಲ ತ್ರೈಯರ್ಥ ಸ್ಮೃತಿ ಜೈಮಿನೀಯ ಕವಿತಾ ಸಂಗೀತ ಪಾರಂಗತಃ, ಒಂದು ವಿದ್ಯೆ ಸಾಕು ಬದುಕಲಿಕ್ಕೆ. ಅಂತ ವಿದ್ಯೆಗಳ 64 ಕಲಾ ಕೋವಿದರವರು. ಸರ್ವ ವಿದ್ಯಾ ಪ್ರವೀಣೋನ್ಯೋ ರಾಘವೇಂದ್ರ ಅನ್ನ ವಿದ್ಯತೆ. ಇಂಥವ್ರು ಸಂಪಾದನೆ ಮಾಡಕ್ ಆಗ್ತಿದ್ದಿಲ್ವಾ, ಸುರಿಮಳೆ ಮಾಡ್ತಿದ್ರು. ಬೇಕಾರೆ ಅವರು ತಿಳ್ಕೊಂಡ್ರು ಬಾಣಕ್ಕಂತ ಹೋಗ್ಬೋದು ಬರುತ್ತೆ, ಅದೇ ಓದಿ ಹಾಕಿದ್ರೆ ಎಷ್ಟು ಉಪಯೋಗ ನೋಡಿ ಅಂತ ಹೇಳ್ತಾರೆ. ಓದಿದ್ರೆ ಎಷ್ಟು ಉಪಯೋಗ, ಆ ರೀತಿ ಓದಿದ್ದರ ಫಲ ಅವರು ಪೀಠಾಧೀಶರಾಗಿ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೆ. ಅವರೊಬ್ಬರ ಜೀವನ ಅಲ್ಲ, ನಂಬಿದ ಕೋಟ್ಯಂತರ ಜನಗಳ ಜೀವನವನ್ನ ಒಬ್ಬ ಅಧಿಕಾರಿ ಅಧಿಕಾರದಲ್ಲಿದ್ದಾಗ ಹೆಲ್ಪ್ ಮಾಡೋದು ಕಷ್ಟ. ವೃಂದಾವನ ಪ್ರವೇಶ ಮಾಡಿ 3 ಶತಮಾನ ಕಳೆದೋಯ್ತು, ಇನ್ನೂ ಉಪಕಾರ ಮಾಡ್ತಾನೆ ಇದ್ದಾರೆ ಮಾಡ್ತಾನೆ ಇದ್ದಾರೆ ಅಂತ ಗೊತ್ತಾದ್ರೆ ಒಬ್ಬ ವಿದ್ಯೆಯಿಂದ ಮಾಡ್ತಕ್ಕಂಥ ಉಪಕಾರಕ್ಕೆ ಇತಿಮಿತಿಗಳಿರೋದಿಲ್ಲ. ಎಷ್ಟೇ ನಮಗೆ ಸೌಲಭ್ಯಗಳು, ವಂಚಿತರಾಗಬಹುದು ನಾವು, ಆ ವಿದ್ಯೆ ಒಂದು ಸಿಗೋದಾದ್ರೆ ಎಲ್ಲ ಸ್ಯಾಕ್ರಿಫೈಸ್ ಮಾಡಿಬಿಡೋದು. ವಿದ್ಯೆ ಒಂದು ಬರದ ಹೋದ್ರೆ ಏನಿದ್ರೂ ಪ್ರಯೋಜನ ಇಲ್ಲೇ ಇಲ್ಲ. ಇವತ್ತಿಗೂ ನಾನು ಅರ್ಥ ಮಾಡಿಕೊಂಡ್ರೆ ನಮ್ಮ ಜನ್ಮ ಎಷ್ಟು ಅಮೂಲ್ಯ, ಯಾವುದಕ್ಕೆ ಅದನ್ನು ಉಪಯೋಗಿಸಲೇಬೇಕು ಅಂತ ಗೊತ್ತಾಗುತ್ತೆ. ಅದಕ್ಕೆ ಬ್ರಾಹ್ಮಣ ದೇಹದಲ್ಲಿ ಅವಕಾಶ ಹೆಚ್ಚು ಅಂತ ಪರಮಾತ್ಮ ತೋರಿಸಿದೆ. ಇಲ್ಲಿ ನೋಡಿ, ಮುಂದೆ ಕೃಷ್ಣ ಬ್ರಾಹ್ಮಣ ವೇಷವನ್ನು ಹಾಕಿದ. ಭಗವಂತನ ಬ್ರಾಹ್ಮಣ ವೇಷ ದ್ವಾಪರಯುಗದಲ್ಲಿ ಅಂದ್ರೆ ವೇದವ್ಯಾಸ ರೂಪ ಸ್ವೀಕಾರ ಮಾಡಿದ ಅಂತ. ಭೀಮನಿಗೆ ಬ್ರಾಹ್ಮಣ ವೇಷ ಹಾಕಿದ ಅಂತ ಹೇಳಿದ್ರೆ ಮಧ್ವಾಚಾರ್ಯರಾದಾಗಾಯ್ತಾನೆ. ಈ ಅರ್ಜುನಿಗೆ ಬ್ರಾಹ್ಮಣ ವೇಷ ಹಾಕಿಬಿಟ್ರೆ ಟೀಕಾಚಾರ್ಯರಾದಾಗಾಯ್ತು. ಸೊ 3 ಜನ ಸೇರಿ ಅಜ್ಞಾನ ವಿನಾಶಕ್ಕೆ ಹೋದಾಗಾಯ್ತು. ಇವತ್ತು ನಡೆದಿದ್ದ ಹಾಗೆ ಸೂತ್ರಕಾರರು ಬ್ರಹ್ಮಸೂತ್ರಗಳು ವೇದವ್ಯಾಸ ದೇವರದು, ಬ್ರಹ್ಮಸೂತ್ರ ಭಾಷ್ಯಾದಿಗಳು ಭೀಮಸೇನ ದೇವರದು, ನ್ಯಾಯಸುಧಾದಿ ಗ್ರಂಥಗಳು ಜೈತೀರ್ಥರು. ಆ 3 ಜನಗಳು ಸೂತ್ರಕಾರರು, ಭಾಷ್ಯಕಾರರು, ಟೀಕಾಕಾರರು. ಅವರಿಂದ ಇವತ್ತು ಅಜ್ಞಾನ ಮಿಥ್ಯಾಜ್ಞಾನ ನಾಶವಾಗುತ್ತೆ ಅನ್ನೋದು ತಿಳಿದ ಯಾರಿಗೂ ಅರ್ಥವಾಗತಕ್ಕಂಥ ವಿಚಾರ. ಅಲ್ಲಿ ನಡೆದಿದ್ದು ಅರ್ಥ ಮಾಡಿಕೊಂಡ್ರೆ ಈ ಜ್ಞಾನ ಕಾರ್ಯ ಹೇಗೆ ನಡೆಯುತ್ತೆ, ಮಿಥ್ಯಾಜ್ಞಾನದ ನಾಶಕ್ಕೆ ಯಾವುದು ಮುಖ್ಯ. ಇವತ್ತು ಅಷ್ಟೇ 3 ಜನ ಗ್ರಂಥ ಬಿಟ್ಟರೆ ನಾವು ಜ್ಞಾನಿಗಳಾದ ಸಂಭವನೇ ಇಲ್ಲ. ತುಂಬಾ ಜನ ಕೇಳ್ತಿರ್ತಾರೆ, ಎಷ್ಟೋ ಜನ ಜ್ಞಾನಿಗಳು ಅಂತಿದ್ದಾರಲ್ಲ, ಎಷ್ಟು ಕೋರ್ಸ್ ನಡೆಯುತ್ತೆ ಗೊತ್ತೇ, ಅದು ವಾರದ ಕೋರ್ಸು, 15 ದಿವಸ ಕೋರ್ಸು, ತಿಂಗಳ ಕೋರ್ಸು, ಜ್ಞಾನ ಕೊಡ್ತೇವೆ ಅಂತ ಹೇಳಿಬಿಟ್ಟು. ಆದರೆ ಅವೆಲ್ಲವೂ ಕೂಡ ಸೂಪರ್ಫಿಷಿಯಲ್ ಆಗಿರೋದೇ ಹೊರತು ಆಳದ ಒಂದು ಜಿಜ್ಞಾಸೆ ಉಳಿತಕ್ಕಂಥವುಗಳಲ್ಲ. ಆಳದ ಜಿಜ್ಞಾಸೆ ಉಳಿಯೋದು ಬೇರೆ, ಮೇಲ್ನೋಟಕ್ಕೆ ಉಳಿಯೋದು ಬೇರೆ. ತುಂಬಾ ಜನಕ್ಕೆ ಸಣ್ಣ ಪುಟ್ಟ ವಿಚಾರಣೆ ಅದು ದೊಡ್ಡದಾಗಿ ಕಾಣುತ್ತೆ ಅಂದ್ರೆ, ಬೆಳಕು ಏನು ಇಲ್ಲದ ಕಾಲಕ್ಕೆ ಒಂದು ಕಡ್ಡಿಗಿರಿದ್ರು ಜನ ಆ ಕಡೆ ನೋಡ್ತಾರೆ. ಆದ್ರೆ ತುಂಬಾ ಬೆಳಕ್ಕೆ ಓದೋದು ಕೂತಾನೆ ಕಟ್ಟಿಗಿರೋದು ಸಾಲದವನಿಗೆ ದೊಡ್ಡ ಲೈಟೇ ಬೇಕು. ಇವತ್ತು ತುಂಬಾ ಜನ ಸಣ್ಣ ಪುಟ್ಟದಕ್ಕೆ ಯಾಕೆ ಅಟ್ರಾಕ್ಟ್ ಆಗ್ತಾರೋ ಗೊತ್ತೇ ಇದೆ. ಅವರಿಗೆ ಜ್ಞಾನ ಪ್ರಪಂಚ ಪೂರ್ತಿ ಹೊಸ್ತಾದ್ರಿಂದ ಏನೇ ಹೇಳಿದ್ರು ಕೇಳೋ ಜನ ಇದ್ದಾರೆ. ಅದು ತಪ್ಪದು, ಏನೇ ಹೇಳಿದ್ರೆ ಕೇಳಿದ್ರೆ ಕೇಳೋದ ಹಾಗಲ್ಲ, ಅದು ಒಂದು ಜೀವನ ಯಜ್ಞ ಅಲ್ಲ. ಏನೋ ಪಾಠ ಮಾಡಿದ್ರೆ ಹುಡುಗ ಪಾಸ್ ಆಗ್ತಾನ, ಟೆಕ್ಸ್ಟ್ ಬುಕ್ ಪಾಸ್ ಮಾಡ ಪಾಠ ಮಾಡೋದು. ಹಾಗೆ ಇವತ್ತು ತಸ್ಮಾತ್ ಶಾಸ್ತ್ರಂ ಪ್ರಮಾಣಂತೆ ಕಾರ್ಯಾಕಾರ್ಯ ವ್ಯವಸ್ಥಿತ, ಶಾಸ್ತ್ರಾಧ್ಯಯನವೇ ನಡಿಬೇಕು. ಆ ಮಟ್ಟದಲ್ಲಿ ಇವತ್ತು ಜನ ಯೋಚನೆ ಕೂಡ ಮಾಡೋದಿಲ್ಲ. ಓದೋರಿಗೂ ಗೊತ್ತಿಲ್ಲ, ಹೇಳೋರಿಗೂ ಗೊತ್ತಿಲ್ಲ. ಅದರ ಅನರ್ಥ ತುಂಬಾ ಅನರ್ಥನೇ. ಕೃಷ್ಣ, ಭೀಮ ಮತ್ತು ಅರ್ಜುನ ಮೂರು ಜನ ಹೊರಟರು. ಅದರಲ್ಲಿ ಕೃಷ್ಣ ಮಾಡಿಸಿದ, ಭೀಮಸೇನ ಮಾಡಿದ, ಅರ್ಜುನ ನೋಡಿದ, ಅಷ್ಟೇ. ಮೂರು ಜನ ಮಾಡಿದ್ದು, ಮಾಡಿಸಿದ್ದು, ನೋಡಿತ್ತು. ನೋಡಿದ್ದಕ್ಕೆ ಭಾರಿ ಪುಣ್ಯ ಉಂಟು. ಅಂತ ಸನ್ನಿವೇಶ ನೋಡ್ಲಿಕ್ಕೆ ಇವತ್ತು ಕ್ರಿಕೆಟ್ ಆಟ ಆಡೋದು ನೋಡಿದ್ರೆ ಎಷ್ಟು ಖರ್ಚು ಮಾಡ್ಕೋತಾರೆ ಲೆಕ್ಕ ಹಾಕಿ ನೋಡಂತೆ. ಎಷ್ಟೋದ್ರೆ ಪರೀಕ್ಷೆ ಬಿಟ್ಟು ಹೋಗ್ಲಿಕ್ಕೆ ತಯಾರಬೇಕಾದ್ರೆ ಕ್ರಿಕೆಟ್ ಪಾಸ್ಟಿಕ್ ಬಿಟ್ರೆ ಜೀವನದಲ್ಲಿ ಗುರಿ ಅದು ಹಬ್ಬ ಏನಾಗಿರೋದಿಲ್ಲ. ಸುಮ್ಮನೆ ಅದು ಮೊದಲು ನೋಡಬೇಕಾಗಿಲ್ಲ, ಅಲ್ಲಿಗೂ ಮನೆಯಲ್ಲೇ ನೋಡಬಹುದಲ್ಲ ಈ ಮಧ್ಯೆ. ಆದ್ರೆ ಜನಕ್ಕೊಂದು ಹುಚ್ಚುತನ ಅಷ್ಟೇ, ಕ್ರೇಜ್ ಅಂತೇವಲ್ಲ, ಅದು ಒಳ್ಳೆ ಕ್ರೇಜ್ ಅಲ್ಲ, ಕೆಟ್ಟತನದ ಬಗ್ಗೆ ತುಂಬಾ ಆಸಕ್ತಿ. ಅದ್ರ ಬಗ್ಗೆ ತಿಳಿ ಹೇಳ್ತಕ್ಕಂಥ ವರ್ಗವೇ ನಮ್ಮಲ್ಲಿ ಇಲ್ಲ. ಅಂತ ಒಂದು ದುಸ್ಥಿತಿಯಲ್ಲಿ ಮನುಷ್ಯ ಇದ್ದಾರೆ. ಅವರು ಮೂರು ಜನ ಹೋಗಿ ಇದ್ದಲ್ಲಿಗೆ ಹೋಗ್ತಾರೆ, ಅದು ವಿಶೇಷ. ದೀಪ ಕತ್ತಲೆಯನ್ನು ನಾಶ ಮಾಡಬೇಕು, ಎಲ್ಲಿಂದ ನಾಶ ಮಾಡಬೇಕು? ದೀಪ ಎಲ್ಲಿ ಬರಬೇಕು? ಕತ್ತಲೆ ಜಾಗಕ್ಕೆ ಹೋಗಬೇಕು. ಜರಾಸಂಧ ಇದ್ದ ಕಡೆಗೆ ಹೋದ್ರು, ಇದ್ದ ಕಡೆಗೆ ಹೋಗಿ ನಾಶ ಮಾಡ್ತಾ ಇದ್ದಾರೆ. ಕತ್ತಲೆಯನ್ನು ರೋಗಿ ಕೆಲವು ರೋಗಿಗಳೇ ಆಸ್ಪತ್ರೆಗೆ ಕರ್ಕೊಂಡು ಹೋಗಬಹುದು, ಆದರೆ ಕತ್ತಲೆ ಕರ್ಕೊಂಡು ಹೋಗ್ಲಿಕ್ಕಾಗತ್ತ ಆ ಕಡೆಗೆ? ಕೆಲವನ್ನು ಅಲ್ಲೇ ಟ್ರೀಟ್ ಮಾಡಬೇಕು, ಕೆಲವು ಮನೆಯಲ್ಲೂ ಟ್ರೀಟ್ ಮಾಡಬಹುದು, ಆದರೆ ಕೆಲವನ್ನು ಮಾತ್ರ ಮನೆಯಲ್ಲಿ ಮಾಡ್ಲಿಕ್ಕೆ ಆಗೋದೇ ಇಲ್ಲ. ಹೇಗೋ ಇಂಥ ಮಹಾಮಹಾ ದೈತ್ಯರಗಳನ್ನ ಹುಡುಕಿ ಹೊಡಿಬೇಕು ಅಂತ ಹೇಳಿದ್ದಾರೆ. ಜರಾಸಂಧನ ಬಳಿಗೆ ಹೋಗಿ ನಾಶ ಮಾಡಿದ್ರು. ಇಲ್ಲೂ ಸಾಮರ್ಥ್ಯವನ್ನು ತೋರಿಸ್ತಾರೆ. ಏನ್ ತಿಳ್ಕೊಂಡಿದ್ರು ಜನ, ಕೃಷ್ಣ ಭಾರಿ ಹೆದರುತ್ತಿದ್ದ, ಓಡೋಗ್ಬಿಟ್ಟಿದ್ದ, ಜರಾಸಂಧ ಭಾರಿ ಬಲಶಾಲಿ ಅಂತ ಹೇಳ್ಕೊಂಡಿದ್ರಲ್ಲ, ಕೃಷ್ಣ ಏನ್ ಮಾಡಿದ ಅದಕ್ಕೆ? ಓಡ್ ಹೋಗದ, ಇದ್ದಲ್ಲಿಗೆ ಬಂದು ಹೊಡಿತೇನೆ ನೋಡ್ ಪರವಾಗಿ, ಇದ್ದಲ್ಲಿಗೆ ಬಂದಿದ್ದಾರೆ. ಇದು ಓಡುತ್ತಾ ಯಾರು ಓಡ್ತಾರ? ಇದನ್ನ ಸಾಧ್ಯ ಓಡಿದವನ ಕಥೆ ಅಲ್ಲ ಇದು. ನಿಜವಾಗ್ಲೂ ಕೂಡ ಜಗತ್ತಿಗೆ ಪಾಠ ಕಲಿಸಿದ ಕೃಷ್ಣನ ಕಥೆ ಇದು. ಕೃಷ್ಣ ಇದ್ದಲ್ಲಿಗೆ ಬಂದು ಬರೀ ಕೈಲಿ ಬಂದು, ಅದು ಮೊತ್ತ ಮೂರೇ ಜನ ಸೈನ್ಯ ಇಲ್ಲ, ಏನೇನೂ ಇಲ್ಲ. ಜರಾಸಂಧೇ ಪಟ್ಟಣ, ಅವಂದೇ ಸೈನ್ಯ, ಅವಂದೇ ವ್ಯವಸ್ಥೆ, ಎಲ್ಲ ಒಂದೇನೆ. ಅದು ಏನು ಶಸ್ತ್ರಾಸ್ತ್ರ ಕೂಡ ಇಲ್ಲ. ಬರೀ ಮೂರು ಜನ ಬಂದು ಅವನು ಧೂಳಿಪಟ ಮಾಡ್ತಾರೆ ಅಂತ ಅರ್ಥ ಮಾಡ್ಕೊಂಡ್ರೆ, ಎಲ್ಲಿಯ ಕೃಷ್ಣ, ಎಲ್ಲಿಯ ಜರಾಸಂಧ? ಕೃಷ್ಣರ ಬಗ್ಗೆ ಮೊದಲಿದ್ದ ಏನೇನು ಜನ ತಪ್ಪು ತಿಳ್ಕೊಂಡಿರ್ತಾರೆ ಅದೆಲ್ಲ ರೂಟ್ ಔಟ್ ಆಗ್ತಕ್ಕಂಥ ಜಾಗ ಇದು. ಕೃಷ್ಣ ಭಗವಂತ ಒಂದು ಚಾಯ್ಸ್ ಕೊಡ್ತಾನೆ, ಏನು ಹೇಳು, ಅವ್ರು ಬಿಡ್ತೀಯೋ ಅಥವಾ ನಮ್ಮನ್ನು ಕೊಲ್ಲಬೇಕು. ಅಂದ್ರೆ ದೇವರು ಎಚ್ಚರಿಕೆ ಕೊಡದೆ ಸಂಹಾರ ಮಾಡೋದಿಲ್ಲ. ಇವತ್ತಷ್ಟು ಕರೆಂಟ್ ಡಿಸ್ಕನೆಕ್ಟ್ ಮಾಡಿದ್ರು ಕೂಡ ನೋಟಿಸ್ ಕೊಟ್ಟೇ ಬರ್ತಾರೆ, ಇನ್ನೂ ಕೊಟ್ಟಿಲ್ಲ ಕಿತ್ತಬಹುದಾ ನಾವು ಅಂತ ಕೇಳೇ ಬರ್ತಾರೆ. ಆ ಟೈಪ್ ಭಗವಂತ ಹಾಕಿ ಕೊಟ್ಟ ಪದ್ಧತಿ ನೋಡಿಸ್ಕೊಂಡೆ, ಏನು ಚಾನ್ಸ್ ಕೊಡ್ತೇನೆ, ಈಗಲಾದ್ರೂ ಬಿಟ್ಟುಬಿಟ್ರೆ ನಾವು ಕೊಟ್ಟು ಬಿಟ್ಟುಬಿಡ್ತೇನೆ. ಅವನು ಬಿಡ್ಲಿಲ್ಲ. ಅಂದ್ರೆ ಜರಾಸಂಧನೆಗೆ ಎಷ್ಟು ಹಠ ಇದೆ. ತದಾಗ್ರಹೋ ಮಹಾಮೋಹ ಅಂತ ಕರೀತಾರೆ. ತಪ್ಪು ಮಾಡೋದು ಬೇರೆ, ಒಳ್ಳೆಯವನು ತಪ್ಪು ಮಾಡ್ತಾನೆ, ಅವನ ಪಶ್ಚಾತ್ತಾಪ ಪಡ್ತಾನೆ, ಇನ್ನೇನು ಮಾಡೋದಿಲ್ಲ ಅನ್ಕೊಂಡ್ಬಿಡ್ತಾನೆ. ಇನ್ನೊಂದು ತಪ್ಪು ಮಾಡ್ತಾರೆ, ಒಪ್ಕೊಳ್ಳೋದಿಲ್ಲ. ಎರಡು ಸರ್ತ ಆದ್ಮೇಲೆ ಛೇ ತಪ್ಪು ಅಂತ ಒಪ್ಕೊಂಡ್ಬಿಡ್ತಾರೆ. ಇದಕ್ಕೆ ಐದಾರು ಸರ್ತ ಆದ್ಮೇಲೆ ಒಪ್ಕೋತಾರೆ. ಕೆಲವರು ಹಾಗಲ್ಲ, ತಪ್ಪನ್ನು ನೆಕ್ಸ್ಟ್ ಟೈಮ್ ಇನ್ನೂ ಜಾಸ್ತಿ ಮಾಡ್ತಾನೆ, ಇನ್ನೂ ಹೆಚ್ಚು ಮಾಡ್ತಾನೆ, ಇನ್ನೂ ಮುಂದೆ ಹೋಗ್ತಾನೆ, ಆಮೇಲೆ ಹೇಳಿದ್ರೆ ವಾದಿಸ್ತಾನೆ, ಇನ್ನೂ ಹೇಳಿದ್ರೆ ಹೊಡಿತಾನೆ, ಕೊಲ್ಲಕ್ಕೆ ಹೊರಟು ಬಿಡ್ತಾನೆ. ಅದಕ್ಕೆ ತದಾಗ್ರಹೋ ಮಹಾಮೋಹ ಅಂತ ಕರೆಯುವ. ದುಷ್ಟತನದಲ್ಲಿ ತುಂಬಾ ತಾರತಮ್ಯ ಉಂಟು. ಅದರಲ್ಲಿ ಜರಾಸಂಧಾದಿಗಳು ಕೃಷ್ಣ ಡೈರೆಕ್ಟ್ ಅವಕಾಶ ಕೊಟ್ಟರು ಕೂಡ ಒಪ್ಪದೆ ಹೋದ್ರೆ, ಇನ್ನು ಯಾರು ದೇವರಿಗೆ ಅವಕಾಶ ಕೊಡೋದಿಲ್ಲ ಅಂತ ಹೇಳೋರಿಗೆ ಉತ್ತರ ಕೊಡಲಿಕ್ಕೆ ಬರೋದಿಲ್ಲ. ಇದಕ್ಕಿಂತ ಅವಕಾಶ ಯಾರು ಕೊಡ್ತಾರೆ ಈ ಮಧ್ಯೆ? ಬಿಟ್ಟರೆ ಬಿಟ್ಬಿಡ್ತೀವಿ, ಎಷ್ಟು ಸುಲಭ ಇದು. ಅವನು ತಯಾರಾಗಲಿಲ್ಲ. ಇನ್ನಾದ್ರೂ ಮಾಡಿ ಆದದ್ದಾಯಿತು, ಇನ್ನಾದರೂ ಒಳ್ಳೆ ಹಾದಿ ಹಿಡಿಯೋ ಪ್ರಾಣಿ ಅಂತ ಹೇಳ್ತಾರಲ್ಲ, ಇನ್ನಾದ್ರೂ ಒಳ್ಳೆ ದಾರಿ ಬರಬಹುದಲ್ಲ, ಬರ್ಲಕ್ಕೆ ತಯಾರಿಲ್ಲ, ಬರೋದಿಲ್ಲ ಅಂತ ಹೇಳ್ತಾರೆ. ಆಗ ಭಗವಂತ ಹಾಗಿದ್ದಣ್ಣ ಉಳಿಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿಗೂ ಮತ್ತೊಂದು ಛಾಯಿಸು, ಯಾರು ನಡೆಸ್ಕೋತಿ ಆರಿಸ್ಕೋ. ದೇವರು ಎಲ್ಲ ರೀತಿ ಅವಕಾಶವನ್ನು ಕೊಟ್ಟೆ ಸಂಹಾರ ಮಾಡೋದು. ಆಗ ಜರಾಸಂಧ ಭೀಮನನ್ನು ಆರಿಸಿಕೊಂಡ. ಮುಂದೆ ಯುದ್ಧ ನಡೀತು, ವಿಚಿತ್ರವಾದ ಯುದ್ಧ, ಅತ್ಯಪೂರ್ವ ಮಲ್ಲ ಯುದ್ಧ ಅದು. ಬಂತು ಮೊದಲೇ ಸ್ವಲ್ಪ ಗದಾ ಯುದ್ಧ ನಡೆದು ಬಿಟ್ಟು ಉಳಿದೆಲ್ಲ ಮಲ್ಲ ಯುದ್ಧನೇ. ಹಗಲು ರಾತ್ರಿ ನಡೆದ ಹೋರಾಟವನ್ನ ಜಗತ್ತೆಲ್ಲ ನೋಡಿದೆ. ಬ್ರಹ್ಮರುದ್ರಾದಿ ದೇವತೆಗಳಿಂದ ಹಿಡಿದು ಮಹಾಮಹಾರಾಕ್ಷಸರವರೆಗೆ ಎಲ್ಲರೂ ನೋಡಿದ್ದೆ. ಇವತ್ತು ಆಟ ನೋಡೋದು ಜನ ಉಂಟು, ಯುದ್ಧ ನೋಡೋದಕ್ಕೆ ಯಾರು ತಯಾರಿರ್ತಾರೆ? ಯುದ್ಧ ನೋಡ್ತಾರೆ, ಯಾರು ಹೊರ ಗಲಾಟೆ ಮಾಡ್ತಿದ್ರೆ ನೋಡ್ತಾರೆ, ಕಿಡಿಕೆಯಲ್ಲಿ ಬಂದು ನೋಡ್ತಾರೆ, ಡೈರೆಕ್ಟ್ ಯಾರು ನೋಡೋದಿಲ್ಲ. ನೋಡಿದ ಯಾರು ಕಿಡಿದ್ರೆ ಬಾಲಕೊಂಡ್ಬಿಡ್ತಾರೆ, ಎಲ್ಲಿ ಕಲ್ಲು ಬೀಳುತ್ತೋ ಅಂತ ಭಯ ಇರುತ್ತೆ. ಎಂಥ ಯುದ್ಧವನ್ನು ಹೇಗೆ ನೋಡ್ತಾ ಇದ್ದಾರೆ ಆಗಿನ ಕಾಲದ. ಇವತ್ತು ಆಟವನ್ನು ನೋಡೋ ವ್ಯವಸ್ಥೆ ಮಾಡಿದೆ ಸರ್ಕಾರ, ಆಟ ನೋಡಿದ ವ್ಯವಸ್ಥೆ ಮಾಡಿದೆ ಹೊರತು ಯುದ್ಧ ನೋಡೋ ವ್ಯವಸ್ಥೆ ಸಾಧ್ಯ ನೋಡಕ್ಕೆ ಯಾರು ಜನ ತಯಾರು ಆಗೋದಿಲ್ಲ ಮೊದಲನೇದಾಗಿ. ಆದ್ರೆ ಮಹಾಭಾರತದ ಆಶ್ಚರ್ಯ ಅಂದ್ರೆ ಯುದ್ಧರಂಗವನ್ನ ಕೋಟಿಗಟ್ಟಲೆ ಜನ ನೋಡಿದ್ರು. ಈ ಮಾತನ್ನು 100 ವರ್ಷಗಳಿಂದ ಹೇಳಿದ್ರೆ ಏನ್ರಿ, ಒಂದು ಯುದ್ಧ ಕೋಟಿಗಟ್ಟಲೆ ಯಾರು ನೋಡ್ಲಿಕ್ಕಾಗತ್ತಾ? ಇಲ್ಲ, 1,000 20,000 ಲಕ್ಷ ನೋಡಬಹುದು. ಕೋಟಿಗಟ್ಟಲೆ ಹೇಗೆ ನೋಡ್ತಾರೆ ಅಂದ್ರೆ, ಈ ಟಿವಿ ಬಂದಾದ್ಮೇಲೆ ಎಷ್ಟು ಜನ ನೋಡ್ತಾರೆ ನೋಡಿ, ಕೋಟಿಗಳು. ನಾಡೋದು 27 ಜನ ನೋಡೋದು, ಎಷ್ಟು ಕೋಟಿ ಜನ ನೋಡ್ತಾರೆ? 106 ಕೋಟಿ ಜನ ನೋಡ್ತಾರೆ. ಇದನ್ನ ಮುಂದೆ ಎಲ್ಲ ಇಲ್ಲದ ಕಾಲಕ್ಕೆ ಹೇಳ್ಬಿಟ್ರೆ ಏನು ಸುಳ್ಳು ಹೇಳ್ತಾರೆ, ಇಂಪಾಸಿಬಲ್ ಅಂತ ಅನಿಸಿಬಿಡುತ್ತೆ. ಆಕ್ಚುಲಿ ಫ್ಯಾಕ್ಟ್ ಅದು. ಇವರು ಯಂತ್ರದ ಸಹಾಯದಿಂದ ಅವರು ನೋಡಿದರೆ, ದೇವತೆಗಳು ರಾಕ್ಷಸರು ತಮ್ಮ ತಮ್ಮ ವ್ಯವಸ್ಥೆಯಿಂದ ಅವರು ನೋಡಿದರು. ಆ ಯುದ್ಧದಲ್ಲಿ 15 ದಿವಸಗಳ ಕಾಲ ಭೀಮಸೇನ ಕೊಲ್ಲಲಿಲ್ಲ. ಅದು ಎರಡು ಕಾರಣಕ್ಕೆ, ಒಂದು ಕಾರಣ ನಿನ್ನೆ ಹೇಳಿದಂತೆ ಬ್ರಹ್ಮದೇವರ ವರ ಅವನಿಗೆ, 15 ದಿವಸಗಳ ಯುದ್ಧದ ಕಂಟಿನ್ಯೂಸ್ ಯುದ್ಧ ನಡೆದ್ರು ನೀನು ಸಾಯ್ಬೇಕಾಗಿಲ್ಲ, ಸೋಲೋದಿಲ್ಲ ಅಂತ ವರ ಕೊಟ್ಟಿದ್ದಕ್ಕೋಸ್ಕರ ಅವರ ಸತ್ಯ ಮಾಡಲಿಕ್ಕಾಗಿ ಭೀಮಸೇನ ಕೊಲ್ಲಲಿಲ್ಲ. ಇಲ್ಲಿ ಒಂದು ಪ್ರಶ್ನೆ, ಬ್ರಹ್ಮದೇವರ ಕಷ್ಟಲ್ಲ ಮಹತ್ವ ಉಂಟು ಅಂತ ಕೇಳಿದರೆ, ಹಿರಣ್ಯಕಶಿಪಿಗಿದ್ದ ವರ ವಿಚಿತ್ರ ವರ, ಪರಮಾತ್ಮ ನರಸಿಂಹ ರೂಪದಲ್ಲಿ ನಡೆಸಿ ಅವನ ಸಂಹಾರ ಮಾಡಿದ್ರು. ಬ್ರಹ್ಮದೇವರು ಸತ್ಯಲೋಕಾಧಿಪತಿಗಳು, ಅವ್ರ ಮಾತು ಎಂದೂ ಸುಳ್ಳಾಗಬಾರದು ಅಂತ ಒಂದು ವರ್ಚಸ್ಸು ಅವರಿಗಿದೆ. ಆದ್ದರಿಂದನೇ ಅಷ್ಟು ಮಾಡಿದ್ದು. ಪರಬ್ರಹ್ಮನಾದ ಶ್ರೀಕೃಷ್ಣನೇ ನರಸಿಂಹ ರೂಪದಿಂದ ಹಿರಣ್ಯಕಶಿಪಿನ ವರವನ್ನ, ಅವನಿಗೇನು ಬ್ರಹ್ಮದೇವರು ಕೊಟ್ಟಿರ್ತಾರೆ ವರವನ್ನು ನಡೆಸಿ ತೋರಿಸಿದ್ರಿಂದ ಬ್ರಹ್ಮದೇವರ ಅನ್ನೋದು ಯಾವ ಕಾಲಕ್ಕೂ ನಡೀಲೇಬೇಕು. ಅದಕ್ಕೆ ಸ್ವತಃ ಭೀಮಸೇನ ದೇವರು ಭಾವಿ ಬ್ರಹ್ಮ, ಹನುಮಂತನೇ ಭೀಮಸೇನ, ಹನುಮಂತ ಭಾವಿ ಬ್ರಹ್ಮ ಅಂತ ಜಗತ್ತಿಗೆ ಗೊತ್ತು. ಅಂತ ಭಾವಿ ಬ್ರಹ್ಮನಾಗಿದ್ರು ಕೂಡ ವರ ಉಲ್ಲಂಘನೆ ಮಾಡಲಿಲ್ಲ. 15 ದಿವಸ ಆಗಲಿ, ಆಮೇಲೆ ಕೊಂದರೆ ಆಯ್ತಲ್ಲ. ಇನ್ನೊಂದು ಕಾರಣ ಅಂದ್ರೆ, ಜರಾಸಂಧ ಸಾಮಾನ್ಯನಲ್ಲ, ಹುಡುಗವ್ರಿಗೆ ಹೇಗೆ ಅಸ ನೋಡಿ ಅಂತ ಹೇಳ್ತಾರೆ. ಹುಡುಗರು ಅರ್ಥ ಮಾಡ್ಕೊಳ್ಳಿ, ಓ ಒಂದೆರಡು ಡೇಟ್ ಕೊಂದ್ಬಿಟ್ಟೆ ನಾವು ಹೊಡಿಬೋದಾಗಿತ್ತು ಅನ್ಕೊಂಡ್ಬಿಡ್ಬೋದು. ಒಂದೆರಡು ಡೇಟ್ಗೆ ಹೊರದಾಗಿಬಿಟ್ಟಿದ್ರೆ ಓ ಬಹಳ ಸಿಂಪಲ್ ಅಂತ ಕಾಣುತ್ತೆ, ತಿಳ್ಕೊಂಡ್ಬಿಡ್ತಾರೆ. ಆಪರೇಷನ್ ಎಷ್ಟೊತ್ತಾಯ್ತು? 5-6 ತಾಸು. ಅವ 20,000 ಕಲೆಕ್ಟ್ ಮಾಡ, ಪರವಾಗಿಲ್ಲ, 6 ತಾಸು ಮಾಡಿದ್ದಾರೆ, ಪರವಾಗಿಲ್ಲ, ವರ್ಕ್ ಆಗುತ್ತೆ, ವರ್ಕೌಟ್ ಆಯ್ತು ಅಂತ ಅರ್ಥ. ಒಂದು ಗಂಟೆ ಆಪರೇಷನ್ ತಗೊಂಡ್ರೆ ಭಾರಿ ಜಾಸ್ತಿ ಆಗಿಬಿಡುತ್ತೆ ಅಂತ ಹೇಳ್ತಾರೆ ಮನುಷ್ಯ. ಅದು ಇದೊಂದು ಮನುಷ್ಯನ ಸ್ವಭಾವ ಅದು. ಅಷ್ಟೊತ್ತು ಹೊಡೆದಾಗಿದೆ, ನನಗೇನು ಗೊತ್ತಾಗುತ್ತೆ, ಓ 15 ದಿವಸ ಭೀಮಸೇನ 15 ದಿವಸ ತಗೊಂಡ ಅಂತ ಕೇಳಿದರೆ, ಭೀಮಸೇನ ಬೇಕು ಅಂತ ನಮಗೆ ನಮ್ಮ ಅರ್ಥ ಅಲ್ಲ. ನಮಗೇನು ಅರ್ಥ ಅಂದ್ರೆ, ಅಜ್ಞಾನ ಸುಲಭ ನಾಶ ಮಾಡಲಿಕ್ಕೆ ಆಗೋದಿಲ್ಲ ಅಂತೆ. ಅಜ್ಞಾನ ನಾಶ ಅಷ್ಟು ಸುಲಭ ಅಲ್ಲ. ಇವತ್ತು ಅಷ್ಟು ಸುಲಭ ತಿಳಿಯಲಿಕ್ಕಾಗತ್ತಾ? ಎಷ್ಟು ಹೇಳಿದ ಜನ ತಪ್ಪು ಮಾಡ್ತಾನೆ. ಶಾಸ್ತ್ರ ಓದ್ದವರು ಒಂದು ರೀತಿ ತಪ್ಪು ಮಾಡ್ತಾರೆ, ಈ ಸೈನ್ಸ್ ಓದ್ದವರು ಒಂದು ರೀತಿ ತಪ್ಪು ಮಾಡ್ತಾರೆ. ಸೈನ್ಸ್ ಶಾಸ್ತ್ರ ಓದ್ದವರು ಜನ ಬೈಯೋದು ನಮಗೆ ಗೊತ್ತಿದೆ. ಈಗ ಏನು ಮಡಿಮಡಿ ಅಂತ ಹೇಳ್ತಾರೆ, ಆ ಕೊಳಕ್ ಪಂಚ ನೋಡ್ಬಿಟ್ರೆ ನೀವು ಊಟ ಸೇರೋದಿಲ್ಲ ಆಗಿರುತ್ತೆ ಅಂತ ಹೇಳ್ತಾರೆ. ಕೊಳಕು ಪಂಚ ಇದೇನು ಮಡಿ ಅಂತ ಜನಕ್ಕೆ ಆಶ್ಚರ್ಯ. ಎಷ್ಟೊಂದು ತಮಾಷೆ ಮಾಡ್ತಾರೆ, ಯಾವ ಮಡಿ ಇದು? ಒಂದು ತಿನ್ನು ಹೇಳೋದುಂಟು. ಮಡಿ ಎಂಬುದು ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಕೊಳಕು ಅಂತ ಹೇಳಿಬಿಟ್ಟು. ಅಷ್ಟರ ಮಟ್ಟಿಗೆ ಕೊಳಕು ಜಾಸ್ತಿ ಆದಷ್ಟು ಮಡಿ ಭಾರಿ ಜಾಸ್ತಿ ಇದ್ದಾಗ ಲೆಕ್ಕ. ಅದು ಕಲ್ಪನೆ, ಎನೇತಗರಿಗೆ ಅವ್ರ ಭ್ರಾಂತಿ ಉಂಟೇ ಉಂಟು. ನೋಡಿ ಜನ ನಗ್ತಾರೆ, ಏನಿದು ಇಷ್ಟು ದಂಡರಿದ್ದಾರಲ್ಲ ಇವರು, ಏನೋ ದೇವ್ರಪೂಜೆ ಅಂತೆ ಅದೆಲ್ಲ ಇದೆಲ್ಲ ಸಾವಿರ ಹಿಡ್ತಾರೆ, ಇದೆಂಥ ಮಡಿ ಅಂತ ನಗ್ತಾರ. ಇದು ಒಂದ್ ಕಡೆ ನೋಡುತ್ತೇವೆ ನಾವು. ಇನ್ನೊಂದು ಕಡೆಗೆ ಎಷ್ಟೋ ಜನ ಓದೋರು ಭಾರಿ ಮೋಸ ಮಾಡೋದನ್ನು ನಾವು ಕಾಣುತ್ತೇವೆ. ಸಿಕ್ಕಾಬಟ್ಟೆ ಮೋಸ, ದುಡ್ಡು ಮೊದಲಾದವಳು ಸಿಕ್ಕಾಬಟ್ಟೆ ಮೋಸ ಮಾಡೋದನ್ನು ಕಾಣುತ್ತೇವೆ. ನಮಗೆ ಆಶ್ಚರ್ಯ, ಎಷ್ಟೋದವ್ರು ಯಾಕೆ ಮೋಸ ಮಾಡ್ತಾರೆ, ಯಾಕೆ ಕೊಳಕಾಗಿರ್ತಾರೆ? ಒಂದು ಪ್ರಶ್ನೆ ಅಂದ್ ಬಿಟ್ಟು ಬಿಡಿ. ಈ ಸೈನ್ಸ್ ಬನ್ನಿ, ಸೈನ್ಸ್ ಎಷ್ಟು ಜನ ಓದಿದ್ದಾರೆ, ಇವರಿಗಿಂತ ಜಾಸ್ತಿ ಕೊಳಕಿರ್ತಾರೆ. ಲೆಕ್ಕ ಹಾಕಿ ನೋಡೋಣ, ಸೈನ್ಸ್ ಓದೋದು ಎಷ್ಟು ಜನ ಫಾಲೋ ಮಾಡ್ತಾರೆ, ಹೈಜಿನ್ ಕಾನ್ಸೆಪ್ಟ್ ಎಷ್ಟು ಜನಕ್ಕಿದೆ? 90% ಜನಕ್ಕಿಲ್ಲ. ಹಾಗೆ ತಿಂತಾನೆ, ಹಾಗೆ ಶೂಸ್ ಬಿಸ್ತಾನೆ, ಹಾಗೆ ಬಾಯಲ್ಲಿ ಇಟ್ಕೋತಾನೆ, ಕೈ ತೊಳೆ ಅಭ್ಯಾಸನೇ ಇಲ್ಲ. ಮಕ್ಕಳ ಬಾಯಲ್ಲಿ ಹಾಗೆ ಬೆರಳಿಡ್ತಾರೆ, ಶೂಸ್ ಬಿಚ್ಚಿಬಿಟ್ಟು ಹಾಗೆ ಮಕ್ಕಳ ಬಾಯಿ ಬೆರಳಿಡ್ತಾರೆ. ಇದು ಯಾವ ಸೈನ್ಸ್ ಇದು? ಅಂದ್ರೆ ಅವನು ಶಾಸ್ತ್ರ ಓದ್ದ ಅವನು ಫಾಲೋ ಮಾಡಲಿಲ್ಲ, ಸೈನ್ಸ್ ಓದ್ದೆ ಇವನು ಫಾಲೋ ಮಾಡೋದಿಲ್ಲ. ಇವತ್ತು ಕಾಂಪಿಟೇಷನ್ ಇಬ್ಬರಿಗೂ ಕೂಡ ಆ ಲೆಕ್ಕದೊಳಗೆ, ಇಬ್ರು ಕೂಡ ಅಷ್ಟೇ. ಸ ಇವರೇನ್ ಮಾಡ್ತಾರೆ, ಅದು ನೀರಲ್ಲಿ ಅದ್ದಿದ್ರೆ ಮಡಿ ಅಂತ ಅವರು, ಒರೆಸಿಬಿಟ್ರೆ ಮಡಿ ಅಂತ ಇವರು. ಇಷ್ಟೇ, ಟೇಬಲ್ ಒರೆಸಿಬಿಟ್ರೆ ಮಡಿ, 1,000 ಜನ ತಿಂದಿದ್ರು ಮಡಿ, ಆ ನೀರಲ್ಲಿ ಅದ್ದಿಬಿಟ್ರೆ ಎಂತ ಕೊಳಕು ಪಂಚೆ ಪ್ಯೂರ್, ಅವ್ರ ಕಾನ್ಸೆಪ್ಟ್. ಎರಡೂ ತಪ್ಪೇನು, ಒರೆಸಿದ್ರೆ ಪವಿತ್ರ ಕೊಳಕು ಕಾಣೋದಿಲ್ಲ, ಕೊಳಕು ಹೋಗೋದಿಲ್ಲ ಅಂತ ಹೇಳ್ತಾರೆ. ಕೊಳ ಪವಿತ್ರವಾಗಬೇಕಾದ್ರೆ ಗೋಮಯ ಹಾಕದೆ ಹೋದ್ರೆ ಎಂದೂ ಪವಿತ್ರವಾಗೋದಿಲ್ಲ. ಇದು ನಮ್ಮ ಶಾಸ್ತ್ರದ ಮಡಿ ಇದು ಒಂದು. ಅದೇ ರೀತಿಯಲ್ಲಿ ಸೈನ್ಸಿನ ಮಡಿ ಅಷ್ಟೆಲ್ಲ ಹೇಳ್ತಾರಲ್ಲ, ಡಾಕ್ಟರ್ ಅಷ್ಟೆಲ್ಲ ಮಾಡೋದನ್ನ ನೋಡ್ತಾರೆ. ಕೊಳಕು ಅಂದ್ರೆ ಕೊಳಕಿ ಬಂದು ನೋಡಿದ್ರೆ, ಆ ಕೈಲಿ ತಿನ್ನೋದು, ಈ ಕೈಲಿ ತಿನ್ನೋದು, ಎಂಜಲ್ ತಿನ್ನೋದು, ಕೆಲವತ್ತು ಮೀಟಿಂಗ್ಗಳಲ್ಲಿ ಕಾಲೇಜಲ್ಲಿ ಎಂಜಲ್ ತಿನ್ನೋ ಫ್ಯಾಷನ್ ಅದು ಒಂದು. ಅದು ನೋಡೋದಕ್ಕೆ ಏನೋ ಸರ್ ಭಾರಿ ವಿಶಾಲ ಹೃದಯ, ಎಂತ ವಿಶಾಲ ಹೃದಯ, ಎಲ್ಲರೂ ಸಾಯ್ತಾರೆ ಅಷ್ಟೇ. ಅಂತ ವಿಶಾಲ ಹೃದಯ, ವಿಶಾಲ ಹೃದಯ ಎಲ್ಲ ಅದೊಂದು. ಕ್ಲೀನ್ಲಿನೆಸ್ ಜ್ಞಾನ ಇಲ್ಲ ಅವರಿಗೆ, ಕ್ಲೀನ್ಲಿನೆಸ್ ಇಲ್ಲ. ಎಂತದ್ದು ಇದು ಒಂದು, ಎಂಜಲು ತಿನ್ನೋದು, ಒಬ್ಬರು ತಿನ್ನೋದು, ಅದು ಇದ್ರ ವಿಶಾಲ ದೃಷ್ಟಿಯ ಪ್ರಶ್ನೆ ಅಲ್ಲ, ಅವಿವೇಕದ ಪ್ರಶ್ನೆ ಅದು. ಇವತ್ತಂತೂ ಸಾವಿರಾರು ಶಾಸ್ತ್ರ ಹೇಳುತ್ತದೆ, ನಮ್ಗೆ ಎಷ್ಟು ಶಾಸ್ತ್ರ ಮಡಿ ಗೊತ್ತಾ ನಮ್ಮ, ನಿಮ್ಗೆ ಆಶ್ಚರ್ಯವಾಗುತ್ತೆ. ನೀರು ಕುಡಿತಾ ಇರ್ತಾನಲ್ಲ, ನೀರು ಕುಡಿತಾನೆ ಲೋಟದೊಳಗೆ, ಅರ್ಧ ಲೋಟ ಕುಡಿದು ನೀರು ಇಟ್ಟುಬಿಟ್ರೆ ಉಳಿದ ನೀರು ಕುಡಿಬಾರದು ಅಂತ ಶಾಸ್ತ್ರ. ಮತ್ತೆ ಅದು ಎಂಜಲು, ಇವನಿಗೆ ಎಂಜಲು, ಮತ್ತೆ ಕುಡಿಬಾರದು. ಎಷ್ಟರ ಮಟ್ಟಿಗೆ ಮಡಿ ಮೇಂಟೈನ್ ಮಾಡ್ತಾರೆ ಅಂತ ಗೊತ್ತಾಗಿಬಿಟ್ರೆ ನಮ್ಮ ಜನರ ವಿಶಾಲ ದೃಷ್ಟಿ ನೋಡಬೇಕು. ಸೂಪರ್ ಸೈನ್ಸ್, ಬರೀ ಸೈನ್ಸ್ ಅಲ್ಲ ಅವ್ರದು, ಸೂಪರ್ ಸೈನ್ಸ್ ಅದು. ಮಂಗಳಾರತಿ ಒಂದ್ಸರ್ತಿ ಮಾಡ್ತಾನೆ ಅಂತ ತಿಳ್ಕೊಬೋಣ, ಇನ್ನೊಂದು ಮಂಗಳಾರತಿ ಮಾಡಿದ್ರೆ ಕೈ ತೊಳ್ಕೊಂಡು ಮಂಗಳಾರತಿ ಮಾಡಬೇಕು, ಇಲ್ಲದ ನಿರ್ಮಾಲ್ಯವಾಗಿ ಬಿಡುತ್ತೆ ಅಂತ ಹೇಳ್ತಾರೆ. ತುಳಸಿ ಹಾಕ್ತಾರೆ, ಹಾಗೆ ತುಳಸಿ ಹಾಕಿದ್ರೆ ಮೈಲಿಗೆ ಇದ್ದಾಗ, ನಿರ್ಮಾಲ್ಯ ಇದ್ದಾಗ ಲೆಕ್ಕ ಅದು. ಕೈ ತೊಳೆದ್ರೆ ಮತ್ತೆ ಇನ್ನೊಂದು ತುಳಸಿ ಹಾಕ್ಬೇಕು. ಇದೆಲ್ಲ ನೋಡಿದ್ರೆ ಈ ಮಟ್ಟಿಗೆ ಮಡಿ ಮೇಂಟೈನ್ ಮಾಡೋ ಸೈನ್ಸ್ನಲ್ಲೂ ಸಾಧ್ಯ ಇಲ್ಲ, ಅದು ಶಾಸ್ತ್ರದಲ್ಲಿ ಸಾಧ್ಯ. ಆದರೆ ಇದು ಯಾವ ಜನಗಳು ತುಂಬಾ ತಪ್ಪು ತಪ್ಪಾಗಿ ಅನುಷ್ಠಾನ ಮಾಡೋದುಂಟು. ಇವ್ರು ಶಾಸ್ತ್ರ ಓದೋರು ಕಂಡು ಇವ್ರು ನಗ್ತಾರೆ, ಸೈನ್ಸ್ ಓದೋರು ಕಂಡು ಅವ್ರು ನಗುತ್ತಾರೆ, ಇಬ್ಬರನ್ನ ಕಂಡು ದೇವತೆಗಳು ನಗುತ್ತಾರೆ ಅನ್ನ ಯೋಚನೆ ಮಾಡಬೇಕು. ಆದ್ದರಿಂದ ನಾವು ಸೈನ್ಸ್ ಸಾಲು ಸಾಲು ಮಾಡೋ ಅಭ್ಯಾಸ ಮಾಡಬೇಕು, ಇಬ್ಬರು ಅನುಷ್ಠಾನ ಮಾಡೋದು ಕಲಿಬೇಕು. ಇವತ್ತು ನಿಜವಾಗಲೂ ಕೂಡ ಸೈನ್ಸ್ ಎಷ್ಟು ಬೆಳೆದಿದೆಯಲ್ಲ, ರೋಗಗಳು ಬರಲೇಬಾರದು ಅಷ್ಟು ಎಚ್ಚರ ಇರಬೇಕು. ಆ ಲೆಕ್ಕದೊಡನೆ ಮನೆ ಅಷ್ಟು ಶುದ್ಧವಾಗಿಟ್ಟುಕೊಂಡ್ರೆ ಯಾಕೆ ರೋಗಗಳು ಬರುತ್ತೆ? ಬರೋದೇ ಇಲ್ಲ, ಅದು ಇಟ್ಕೊಳಕ್ ಆಗ್ತಾ ಇಲ್ಲ ಅಂತ ಅರ್ಥ ಏನು? ಸೈನ್ಸ್ ಓದಿದ್ದೆಲ್ಲ ಶೋಗೆ ಹೊರತು ಅರ್ಥ ಇಲ್ಲ. ಸೈನ್ಸ್ ಓದಿದವರಿಗೆಲ್ಲ ಸೈಂಟಿಫಿಕ್ ಆಟಿಟ್ಯೂಡ್ ಇರುತ್ತೆ ಅಂತ ಏನು ಲೆಕ್ಕ ಇಲ್ಲ. ಶುದ್ಧ ಮೂಢನಂಬಿಕೆ ದಾಸ ಆಗಿರ್ಬೋದು. ಬೇಕಾದ್ರೆ ಸೈನ್ಸ್ ಓದ್ದೇ ಎಷ್ಟೋ ಸಾಮಾನ್ಯ ಹೆಬ್ಬೆಟ್ಟು ಅಥವಾ ಹೈಲಿ ಕ್ರಿಟಿಕಲ್ ಥಿಂಕಿಂಗ್ ಇರ್ಬೋದು. ಅವನು ಹೆಬ್ಬೆಟ್ಟು ಓದೋ ಹಳ್ಳಿ ರೈತನಿಗೆ ಹೈಲಿ ಕ್ರಿಟಿಕಲ್ ಥಿಂಕಿಂಗ್ ಇರಬಹುದು, ಇವನಿಗೆ ಅದಿಲ್ಲದೆ ಇರಬಹುದು. ಅಂದ್ರೆ ಡಿಫರೆಂಟ್, ಆ ಯೋಗ್ಯತೆನೆ ಬೇರೆ. ಹಿಂದಿನ ಕಾಲದ ಹಳ್ಳಿಯ ಜನ ಕಾಲು ತೊಳೆದ ಒಳಗೆ ಹೋಗ್ತಾನೆ ಇರಲಿಲ್ಲ. ಮನೆ ಮುಂದೆನೆ ಪ್ರತಿಯೊಬ್ಬರ ಮನೆ ತೊಟ್ಟೆ ಇದ್ದು ಕಾಲು ತೊಳೆದ ಒಳಗೆ ಹೋಗ್ತಾ ಇದ್ರು. ಇವತ್ತು ಕಾಲು ತೊಳೆ ಎಲ್ಲಿ ಒಳಗಲ್ಲ ಹೊರಗೆ ಕಾಲು ತೊಳೆ ಕಾನ್ಸೆಪ್ಟೇ ಇಲ್ಲ, ಒರೆಸ್ಕೊಂಡ್ಬಿಟ್ರೆ ಮುದೋಯ್ತು ಅನ್ನೋ ಕಾನ್ಸೆಪ್ಟ್ ಬಂದೋಗ್ಬಿಟ್ಟು. ಇದು ಯಾವ ದೃಷ್ಟಿಯಿಂದ ಒಳ್ಳೇದಲ್ಲ ಇದು. ಆದ್ದರಿಂದ ಯಾರು ಅನುಷ್ಠಾನ ಮಾಡೋದಿಲ್ಲ ಅದಕ್ಕೇನೂ ಬೆಲೆ ಇಲ್ಲ. ಅದನ್ನು ತೋರಿಸೋದಕ್ಕೋಸ್ಕರವಾಗಿ ಅಜ್ಞಾನ ತೋರಿಸೋದು ಕಷ್ಟ ಅಂತ ಹೇಳಲಿಲ್ಲ. ಈಗ ಎಷ್ಟು ಎಜುಕೇಟ್ ಮಾಡಿ ಮನುಷ್ಯ ತಪ್ಪು ಮಾಡ್ತಾನೆ ಇರ್ತಾನೆ. ಇವತ್ತು ರೋಗಕ್ಕೆ ಔಷಧಿ ಕೊಡೋದು ದೊಡ್ಡದಲ್ಲ, ರೋಗ ಬರದಂತೆ ಇರೋದು ಭಾರಿ ದೊಡ್ಡದು. ರೋಗ ಬರದಂತ ವಾತಾವರಣ ಸೃಷ್ಟಿ ಮಾಡಬೇಕಾದ್ರೆ ಅದಕ್ಕೆ ನಿಜವಾದ ವಿದ್ಯೆಯ ಉಪಯೋಗ ಆಗೋದು ಅಲ್ಲಿ. ಔಷಧಿ ಕೊಡೋದೆಲ್ಲ ಮುಂದಿನ ಸ್ಟೇಜ್, ಅದು ಅದಲ್ಲ. ನಮ್ಮ ಶಾಸ್ತ್ರದಲ್ಲಿ ಮಾತು ಹೇಳುತ್ತಾರೆ, ಪ್ರಕ್ಷಾಳನಾಧ್ಯ ಪಂಕಸ್ಯ ದೂರಾದ ಸ್ಪರ್ಶನಂ ವರಂ. ಕೆಸರು ತುಳಿದು ಕಾಲು ತೊಳ್ಕೊಳ್ಳೋದಕ್ಕಿಂತ ತುಳಿದೇ ಇರೋದು ಒಳ್ಳೇದಲ್ವೇ? ಎಷ್ಟು ಸಿಂಪಲ್ ಲಾಜಿಕ್. ಆದ್ದರಿಂದ ಮನುಷ್ಯ ಇವತ್ತು ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ ನಾವು ಕೇಳಿಯೇ ಇದ್ದೆ. ಆ ಅರ್ಥ ಪ್ರತಿಯೊಂದು ಭಾಷೆಯಲ್ಲೂ ಅಂತ ಸಮಾನಾರ್ಥಕ ಪದಗಳು ಇದ್ದೇ ಇರುತ್ತೆ. ಅದನ್ನು ಯೋಚನೆ ಮಾಡಿದರೆ ಇವತ್ತು ನಿಜವಾದ ಅರ್ಥದಲ್ಲಿ ನಮಗೆ ಕೆಟ್ಟದ್ದಾಗಬಾರದು ಅನ್ನೋ ಎಚ್ಚರ ಹೊಂದಕ್ಕೆ ಅವಕಾಶ ಬೇಕು. ಆ ರೀತಿ ಸುಮ್ಮನೆ ಹೊಡಿಲಕ್ಕಾಗೋದಿಲ್ಲ ಅಂತ ತೋರಿಸಲಿಕ್ಕೆ 15 ದಿವಸಗಳ ಕಾಲ ನಡೆಯಿತು. ಆಚಾರ್ಯರಿಗೂ ತ್ರಿವಿಕ್ರ ಪಂಡಿತರಿಗೂ ಕೂಡ ವಾದ ನಡೆದು 15 ದಿವಸಗಳ ಕಾಲ ಅಂತ ಮಧ್ಯಯುಗದಲ್ಲಿ ಬರುತ್ತೆ. 15 ದಿವಸಗಳ ವಾದದ ನಂತರ ತ್ರಿವಿಕ್ರ ಪಂಡಿತರು ಸೋತರು. ಜರಾಸಂಧ ಸತ್ತ, ಇಷ್ಟೇ ವ್ಯತ್ಯಾಸ. 15 ದಿವಸಗಳು ಎಂಬುದು ಒಂದು ಯೂನಿಟ್ ಇದ್ದಾಗ ಲೆಕ್ಕ, 2 ಸಪ್ತಾಹ ಆದಾಗ ಲೆಕ್ಕಲ್ಲಿ ಹೆಚ್ಚು ಕಡಿಮೆ 1 ಸಪ್ತಾಹ 2 ಸಪ್ತಾಹ. ಅಜ್ಞಾನವನ್ನು ಓಡಿಸೋದು ಕಷ್ಟ, ಆದ್ದರಿಂದ ಅದನ್ನು ತುಂಬಾ ಪ್ರಯತ್ನ ಪಡಬೇಕಾಗತ್ತೆ ಅಂತ ತೋರಿಸ್ಲಿಕ್ಕೆ ಭೀಮಸೇನ ಪ್ರಯತ್ನ ಬೇಕಿಲ್ಲ. ಆದರೆ ಲೋಕಕ್ಕೆ ತೋರಿಸ್ಬೇಕಾಗಿತ್ತು, ಆಗ ಜನಕ್ಕೆ ಅರ್ಥ ಆಗತ್ತೆ, ಓಹ್ ಭಾರಿ ಕಷ್ಟ ಇದು, ಭಾರಿ ಕಷ್ಟ ಅಂತ ಹೇಳಿಬಿಟ್ಟು. ಎಷ್ಟೋ ದಿನ ಪರೀಕ್ಷೆ ಹಾಲಲ್ಲಿ ಅಷ್ಟೇ, ವಿದ್ಯಾರ್ಥಿ 3 ತಾಸು ಬರದ ಅಂದ್ರೆ ಇನ್ವಿಜಿಲೇಟರ್ ಬಹುಶಃ ಪಾಸ್ ಆಗ್ತಾನೆ ಅನ್ಕೊಂಡ್ಬಿಡ್ತಾರೆ ಪಾಪ. ಅದು 3 ತಾಸು ತಪ್ಪೇ ಬರೆದಿರ್ಬೋದು, ಏನು ದೊಡ್ಡದಲ್ಲ. ಆದ್ರೆ 3 ತಾಸು ಬರದ ಏನೋ ಒಂಥರ ಇದು, ಕೆಲವು ಇಬ್ಬರಿಗೆ ಲೆಕ್ಕ ಹಾಕ್ತಾರೆ, ಬಹುಶಃ ಈ ಸರ್ ಪಾಸ್ ಆಗ್ತೇನೆ ನಾನು. ಹೋದ 30 ಬಂದಿತ್ತು, 25 ಬರೆದಿದ್ದೆ, ಈ ಸರ್ 40 ಬರೆದಿರು, ಬಹುಶಃ 40 ಬಂದ್ಬಿಡ್ಬೋದು ಈ ಸಲ. ಅಷ್ಟೇ ಲೆಕ್ಕ, ಅವ್ರಿಗೆ ಸರಿ ತಪ್ಪಿನ ಲೆಕ್ಕ ಇಲ್ಲ, ಅವನಿಗೆ ಪೇಜ್ ನಂಬರ್ ಅಷ್ಟೇ ಲೆಕ್ಕ. ಆ ಲೆಕ್ಕದವರಿಗೂ ಜ್ಞಾನ ಬರಬೇಕಲ್ಲ, ಅಂಥವ್ರಿಗೂ ತಿಳಿಬೇಕು. ಅಜ್ಞಾನ ನಾಶ ಸುಲಭ ಅಲ್ಲ. ಅಜ್ಞಾನ ನಾಶಾಯ ಸತಾಂ ಜನಾನಾಂ ಕೃತಾವತಾರಾಯ ವಸುಂಧರಾಯ. ಅಜ್ಞಾನ ನಾಶವನ್ನು ಮಾಡೋದಕ್ಕೋಸ್ಕರವಾಗಿನೇ ಸಣ್ಣ ಪುಟ್ಟ ಕತ್ತಲೆಯನ್ನ ಸಣ್ಣ ಕಡ್ಡಿಯಿಂದ ತೆಗೆದು ಬಿಡಬಹುದು. ಅದೇ ಭಯಂಕರ ಗಾಢಾಂಧಕಾರವನ್ನು ತೆಗಿಬೇಕಾದ್ರೆ ನೀವು ಮ್ಯಾಚ್ ಪಾಸ್ ಇಟ್ಕೊಂಡು ಕಾರ್ ಡ್ರೈವ್ ಮಾಡಲಿಕ್ಕೆ ಆಗೋದಿಲ್ಲ. ಆ ಸ್ಪೀಡಿಗೆ ಮ್ಯಾಚ್ ಪಾಸ್ ಏನು ಲೆಕ್ಕ, ಅದಕ್ಕೆ ರೈಟ್ಗಳೇ ಬೇರೆ ಆಗಬೇಕು. ಆ ಸ್ಪೀಡಿಗೆ ತಕ್ಕಂತೆ ಹೆಲ್ಪ್ ಮಾಡಬೇಕಾದ್ರೆ ಇದ್ರಿಂದ ಸೀಮೆ ಎಣ್ಣೆ ಬುಡ್ಡಿಯಿಂದ ಸಾಧ್ಯ ಇಲ್ಲ ಅದೆಲ್ಲ ಕೂಡ ಮಾಡಲಿಕ್ಕೆ. ಅದಕ್ಕೆ ಯಾವ ವಿಚಿತ್ರವಾದ ಬೆಳಕು ಬೇಕು ಆ ತರಹ. ಅಜ್ಞಾನ ನಾಶ ಮಾಡಬೇಕಾದ್ರೆ ಪ್ರಜ್ವಲಿಸ್ತಕ್ಕಂಥ ಬೆಳಕು ಬೇಕು. ಅದನ್ನು ತೋರಿಸಲಿಕ್ಕೆ 15 ದಿವಸಗಳ ಕಾಲ ಹೋರಾಡಿ ಆಮೇಲೆ ಶತ್ರುಂ ಹಂತುಂ ಮನೋದಧೆ. ಅದು ಕೂಡ ಬೇರೆ ಯಾವುದರಿಂದ ಬರೀ ಕೈಯಿಂದ ಹಿಡಿದು ವಾರಣಂ ಮೃಗರಾಡಿವ. ಒಂದು ಆನೆಯನ್ನ ಸಿಂಹ ಹಿಡಿದಾಗ ಹಿಡಿದು ಬಿಟ್ಟು ಅವನ ಪೃಷ್ಠೇಶ ಜಾನುಮಾದಾಯ ಪೂರ್ವ ದೇಶಂ ಬಭಂಜ ಸೊಂಟ ಮುರಿಯೋದು. ಅಜ್ಞಾನ ಹಾಗೆಲ್ಲ ಇದು ಮಾಡೋ ಒಡೆದು ಹೊಡಿಬೇಕು. ಅವನು ಒಡೆಯೋದು ಸಿಡೋದು, ಒಡೆಯೋದು ಸಿಡೋದು. ನಮ್ಮಲ್ಲಿ ಅದಕ್ಕೆ ಯಾವುದೇ ದೇವಸ್ಥಾನಕ್ಕೆ ಸಮಾರಂಭಕ್ಕೆ ಉತ್ಸವಗಳಿಗೆ ಹೋಗಬೇಕಾದ್ರೆ ಈ ತೆಂಗಿನಕಾಯಿ ಒಯ್ತಾರಲ್ಲ, ಮನೆಯಿಂದ ಹೊಡ್ಕೊಂಡು ಹೋಗೋದಿಲ್ಲ, ಅಲ್ಲೇ ಹೊಡ್ಕೊಂಡು ಹೋಗ್ಬಿಟ್ರೆ ಎಲ್ರು ಕೂಡ ಅಲ್ಲೇ ಹೊಡಿಬೇಕು, ಆ ಜಾಗದಲ್ಲಿ ಹೊಡಿಯೋದು. ಅದು ಜರಾಸಂಧನ ಸಂಹಾರದ ಸಂಕೇತ ಇದ್ದ ಲೆಕ್ಕ. ಅದು ಆ ಶಬ್ದ ಅದು ಮಾಡಿದಾಗ ಆ ದೈತ್ಯ ಶಕ್ತಿ ಹೋಯಿತು, ದೇವತಾ ಶಕ್ತಿಗಳಿಗೆ ಅದು ಆಹಾರ ಅಂತ ಆಗ ನಮ್ಮ ಕಲ್ಪನೆ. ಒಡೆದಿಡೋದಲ್ಲ, ಆ ಕಾಲಕ್ಕೆ ಹೊಡಿಬೇಕಾದ್ದು ಭಾರಿ ಮುಖ್ಯವಾದದ್ದು. ಜರಾಸಂಧನ ಸೊಂಟ ಮುರಿದು ಮುರಿದಾಗ ಬ್ರಹ್ಮಾಂಡ ಸ್ಫೋಟ ಸನ್ನಿಭಾಹ, ಬ್ರಹ್ಮಾಂಡ ಸ್ಫೋಟವಾದಂತ ಶಬ್ದವಾಯ್ತಂತೆ. ಆಮೇಲೆ ಅವನನ್ನ ಹಿಡಿದು ಎರಡು ಆ ಕಡೆ ಒಂದು ಈ ಕಡೆ ಒಂದು ಸೀಡ್ ಹಾಕಿದಾಗ ಎಂಥ ಶಕ್ತಿ ಇರಬೇಕು. ಅಂಥ ವಿಶ್ವದ ಭಾರಿ ದೈತ್ಯನನ್ನ ಬರೀ ಕೈಯಿಂದ ಕೊಂದಂತ ಮಹಾಧೀರ ಭೀಮಸೇನ. ಪರಿಚಯ ಸರಿಯಾಗಾದವರಿಗೆ ಮುಂದೆ ಪ್ರಶ್ನೆಗೆ ಉತ್ತರ ಸಿಗ್ತದೆ. ಈ ಟಿವಿಗೆ ನೋಡಿದವರಿಗೆಲ್ಲ ಭೀಮಸೇನ ಈ ದುರ್ಯೋಧನನ್ನ ಭಾರಿ ಕಷ್ಟಪಟ್ಟು ಕೊಂದ್ಬಿಟ್ಟ ಅಂತ ಮಾಡಿಬಿಟ್ಟಿರ್ತಾರೆ. ಏನೋ ಭೀಮಸೇನ ಬೈ ಚಾನ್ಸ್ ಕೊಂದು ಸ್ವಲ್ಪ ಏನೋ ಚಾನ್ಸ್ಗೆ ದುರ್ಯೋಧನ ಹೊಡೆದೇ ಬಿಡ್ತಿದ್ದ ಅಂತ ಹೇಳಿಬಿಟ್ಟು. ಇಂಥ ಭೀಮನಿಗೆ ಆ ದುರ್ಯೋಧನ ಯಾವ ಲೆಕ್ಕ? ಇಡೀ ದುರ್ಯೋಧನ ಕಥೆ ನೋಡಿ ಕೇಳ್ತಾ ಇದ್ದೀರಿ, ಮುಂದೆ ಕೇಳ್ತೇವೆ. ಒಂದೇ ಒಂದು ಸಲ ಇಂಥ ಯುದ್ಧ ಮಾಡಿದವನಲ್ಲ ದುರ್ಯೋಧನ. ಈಗಾಗಲೇ ಕೇಳಿದ್ದೇವೆ, ಓಡೋಗೋದು ಅದು ಮಾಡೋದು ಇದೆಲ್ಲ ಅದೇ ಪದ್ಧತಿ ಹೊರತು ಅವನಿಗೆ ಇಂಥ ಯುದ್ಧ ಅವನಿಗಿಲ್ಲ. ಅಂಥವನನ್ನ ಜೀವಾಲು ಗೆದ್ದು ಬಿಡ್ತಾ ಇದ್ದ, ಭೀಮ ಮೋಸ ಮಾಡಿ ಸೋಲಿಸ್ಬಿಟ್ಟ ಅಂತ ಕಥೆ ಕಟ್ಟಿದ್ದಾರಲ್ಲ, ಮಹಾಭಾರತ ತಲೆ ಬಿಡೋ ಗೊತ್ತಿಲ್ಲ ಅಂತ ಅರ್ಥ. ಈ ಒಂದು ಭೀಮಸೇನ ಕಥೆಯ ಪರಾಕಾಷ್ಠೆ ಇದು, ಒಂದು ಸಾಮರ್ಥ್ಯದ ಪರಾಕಾಷ್ಠೆ. ಬಕಾಸುರನಂತಹ ದೈತ್ಯ ಶಿವನವರ ಸೀಡಿ ಹಾಕಿತ್ತು, ಬನ್ನಿ ಹೋಸರ್ತಿ ಕೇಳಿದ್ದೇವೆ ಅದನ್ನು. ಆಕ್ರಮ್ಯ ಪಾದಮಪಿ ಪಾದ ತಲೆಯ ತಸ್ಯ ದುರ್ಭ್ಯಾಂ ಪ್ರಗೃಹ್ಯ ಚ ಪರಂ ವಿತದಾರ ಭೀಮಃ. ಒಂದು ಕಾಲ್ಮೇ ಒಂದು ತಾನು ಕಾಲಿಟ್ಟು ಇನ್ನೊಂದು ಕಾಲು ಹಿಡಿದ್ರೆ ಎಳೆದ್ರೆ ಎರಡು ಹೋಳಾಗಿ ಬಿಡ್ತಾನೆ ಬಕಾಸುರ, ಎರಡು ಹೋಳಾಗಿ ಬಿಡ್ತಾನೆ ಜರಾಸಂಧ. ಬರೀ ಕೈಯಲ್ಲಿ ಆ ಶಾಸ್ತ್ರದಲ್ಲಿ ಹೇಳ್ತಾರೆ, ಭೀಮಸೇನ ಯಾವ ಶಸ್ತ್ರನ ಕೊಂದರು ಕೂಡ ಬೇರೆಯವರಂತೆ ಕೊಲ್ತಿರಲಿಲ್ಲ. ಬೇರೆ ಅರ್ಜುನ ಶಸ್ತ್ರಾಸ್ತ್ರ ತಗೊಳುತ್ತಿದ್ದ, ತಗೊಳ್ಳುವ ಹೊಡೆಯೋದು ಕೂಡ ಎಲ್ಲಿಗೆ, ಎದೆ ಹೊಡೆಯೋದು, ತಲೆ ಕತ್ತರಿಸೋದು ಮಾಡೋದು, ಎಂಥ ಜಾಗಗಳವೆಲ್ಲ ಕೂಡ ಬಹಳಷ್ಟು ಡೆಲಿಕೇಟ್ ಪೋರ್ಷನ್ಸ್, ಅಲ್ಲಿ ಹೊಡೆದ್ರೆ ಎಂಥವ್ರು ಸಾಯ್ತಾರೆ. ಇವತ್ತು ಹೊಟ್ಟೆ ಜೋರಾಗಿ ಹೊಡೆದ್ರೆ ಎಂತ ಜಟ್ಟಿನೂ ಸಾಯ್ತಾನೆ ಬೇಕಾದ್ರೆ, ಅಲ್ಲಿರ್ತಕ್ಕಂಥ ಮಾರ್ಗವ ಇರೋ ಜಾಗ ಅದು ಒಂದು. ಆದರೆ ಭೀಮಸೇನ ಆ ರೀತಿ ಹೊಡಿತಿರಲಿಲ್ಲ, ಆ ರೀತಿ ಹೊಡೆದ ಶಸ್ತ್ರ ತಗೊಂಡು ಹೊಡೆದ್ರೆ ಸ್ವಂತ ಶಕ್ತಿಯಲ್ಲ ಆಯುಧದ ಶಕ್ತಿ ಅಂತ ಆಗುತ್ತೆ. ಅದೇ ರೀತಿಯಲ್ಲಿ ಮರ್ಮಸ್ಥಾನಕ್ಕೆ ಹೊಡೆದು ಬಿಟ್ರೆ ಹೊಡೆದು ಕೊಂದ್ರೆ ಆಯಕಟ್ಟಿನ ಸ್ಥಳಕ್ಕೆ ಬಿತ್ತು ಸತ್ರು ಅಂತ ಹೇಳುತ್ತಾರೆ. ಅದು ಭೀಮಸೇನೆ ಮಾಡಿದ ದೊಡ್ಡ ದೊಡ್ಡ ಶತ್ರುಗಳನ್ನು ಕೊಲ್ಲಬೇಕಾದ್ರೆ ಭೀಮಸೇನೆ ಬರೀ ಕೈಯನ್ನು ಉಪಯೋಗಿಸ್ತಾ ಇದ್ದು ಮೊದಲನೇದಾಗಿ ಆಯುಧ ತಗೊಳ್ತಾ ಇರಲಿಲ್ಲ, ಬರೀ ಕೈಯಿಂದಾನೆ ಹೊಡೆಯೋದು. ಅಂದ್ರೆ ಆ ಶತ್ರುಗಳ ಬಲ ನನ್ನ ಬಲದ ಮುಂದೆ ಏನೂ ಅಲ್ಲ ಅಂತ ತೋರಿಸಿದ್ದು ಒಂದು ಭಾಗ. ಅದೇ ರೀತಿಯಲ್ಲಿ ಹೊಡಿಬೇಕಾದ್ರೆ ಆಯಕಟ್ಟಿನ ಜಾಗ ಹೊಡಿತಿರಲಿಲ್ಲ. ಇವತ್ತು ಸೊಂಟ ಮುರಿದು ಎಷ್ಟೋ ಸರ್ ತ್ಯಾಗಿಸಿ ಸೊಂಟ ಮುರ್ಕೊಂಡು ಬದುಕಿರ್ತಾರೆ ಎಷ್ಟೋ ಸಲ, ಎಂತೆಂತ ಆಪತ್ತಿನಲ್ಲಿ ಪಾರಾಗ್ತಾರೆ. ಸೊಂಟ ಮುರಿಯೋದು ಸೀಳೋದು, ಸೊಂಟ ಮುರಿದಾಗ ಸಾಯ್ಬೇಕಾಗಿರೋದಿಲ್ಲ. ಆದ್ರೆ ಭೀಮಸೇನೆ ಎಲ್ಲಿ ಹೊಡೆದ್ರು ಸಾಯ್ಬೇಕು, ಅದು ವಿಶೇಷ. ಭೀಮಸೇನೆ ಎಲ್ಲಿ ಹೊಡೆದ್ರು ಸಾಯ್ಬೇಕು. ಅದಕ್ಕೇನೆ ಭೀಮಸೇನ ಸಮೋ ನಾಸ್ತಿ ಸೇನಯೋರು ಭಯೋರಪಿ ಪಾಂಡಿತ್ಯೇಚ ಪಟುತ್ವೇಚ ಶಿವರತ್ತೇಪಿ ಬಲೇಪಿ ಚ. ಇದು ಭೀಮಸೇನ ಶಕ್ತಿಯ ಅಪಾರವಾದ ವೈಭವ. ಇದು ಇದೆಲ್ಲ ನಮಗೆ ಯಾತಕ್ಕೆ ಬೇಕು ಅಂದ್ರೆ ಇದು ತಿಳ್ಕೊಂಡಾಗ ವಾಯುಸ್ತುತಿ ನೋಡಿ ಭಕ್ತಿಯಿಂದ ಹೇಳೋದಕ್ಕೆ ಬರುತ್ತ. ನಿರ್ಮೃದ್ನನ್ ಅತ್ಯಯತ್ನಂ ವಿಜರವರ ಚರಾಸಂಧ ಕಾಯಾಸ್ತಿ ಸಂಧೀನ್ ಯುದ್ಧೇ ತ್ವಂ ಸ್ವಧ್ವರೇವಾ ಪಶುಮಿವ ದಮಯನ್ ವಿಷ್ಣುಪಕ್ಷ ದ್ವಿಡೀಶಂ ಯಾವತ್ ಪ್ರತ್ಯಕ್ಷ ಭೂತಂ ನಿಖಿಲ ಮಖಭುಜಂ ತರ್ಪಯಾಮಾಸಿ ಥಾಸೌ ತಾವತ್ಯಾಯೋಜಿ ತೃಪ್ತ್ಯಾ ಕಿಮು ವದ ಭಗವನ್ ರಾಜಸೂಯಾಶ್ವಮೇಧೇ. ಪ್ರತಿನಿತ್ಯ ವಾಯುಸ್ತುತಿಯಲ್ಲಿ ಮಾತು ಬರುತ್ತೆ. ಜರಾಸಂಧನ ಕೊಂದಿದ್ದನ್ನ ಈ ಶ್ಲೋಕದಲ್ಲಿ ಹೇಳುತ್ತಾರೆ. ನಿರ್ಮೃದ್ನನ್ ಅತ್ಯಯತ್ನಂ ಅನಾಯಾಸವಾಗಿ ಶತ್ರುವನ್ನು ಪುಡಿ ಮಾಡಿದ ಧೀರ ಅಂತ ಕೊಂಡಾಡ್ತಾರೆ. ವಿಜಾರ ವರ ಜರಾಸಂಧ ಕಾಯಾಸ್ತಿ ಸಂಧೀನ್ ವಿಜಾರ ವರ ಅವನು ಜರಾಸಂಧ. ಇವರು ಜರೆಯೇ ಇಲ್ಲದವರು. ಇವರು ಜರಾಸಂಧ ಮತ್ತು ಎರಡರ್ಥ, ಜರೆಯಿಂದ ಕೂಡಿಸಲ್ಪಟ್ಟವನು ಗೊತ್ತಿರೋ ಅರ್ಥ. ಜರ ಅಂದ್ರೆ ಮುಪ್ಪು, ಮುಪ್ಪಾದವನು ಅಂತ ಅರ್ಥ. ಕೃಷ್ಣನ ಮೇಲೆ 18 ಸರ್ತಿ ಯುದ್ಧಕ್ಕೆ ಹೋಗಿ ಬಂದೇ ಮುಪ್ಪಾಗಿರ್ತಾರಲ್ಲ ಆ ತರ. ಅಯ್ಯೋ ಮುಪ್ಪಾಗಿ ಬಿಟ್ಟ ಅಂತ ಹೇಳೋದು ಪದ್ಧತಿ ರಿಪೀಟ್ ಮಾಡ್ತಾ ಹೋದ್ರೆ ಮುಪ್ಪಾದಾಗ ಜರಾ ಅವನಿಗೆ ಜರಾಸಂಧನಾಗಿದ್ದ, ಮುಪ್ಪಾಗಿದ್ದ. ಆದರೆ ಭೀಮಸೇನಿಗೆ ಜರೆಯೇ ಇಲ್ಲ, ವಿಜಾರ ಅಂತ ಕರೀತಾರೆ. ವಿಜಾರ ವರ, ವಿಜರಲ್ಲೂ ಶ್ರೇಷ್ಠ. ಅಂದ್ರೆ ಭೀಮಸೇನ ಶಕ್ತಿ ಎಲ್ಲಿ ಬದಲಾವಣೆಯೇ ಇಲ್ಲ. ನಮ್ಮ ಚೀಸೆ ಏನು ಗೊತ್ತಾ, ಸಣ್ಣ ವಯಸ್ಸಿನ ಶಕ್ತಿ ಬಂದಿರೋದಿಲ್ಲ, ವಯಸ್ಸಾದ್ಮೇಲೆ ಶಕ್ತಿ ಹೋಗಿರುತ್ತೆ, ಇರೋದಿಲ್ಲ ಅಷ್ಟೊತ್ತಿ. ಇಲ್ಲಿ ಬಂದಿರೋದಿಲ್ಲ, ಅಲ್ಲಿ ಉಳಿದಿರೋದಿಲ್ಲ. ಇದು ಮನುಷ್ಯನ ಪದ್ಧತಿ. ಇರೋ ಸ್ವಲ್ಪ ದಿವಸ ಅವನು ಮೈಮೇಲೆ ಎಚ್ಚರಣೆ ಇರೋದಿಲ್ಲ, ಅದು ಬೇರೆ. ಮೊದಲು ಶಕ್ತಿ ಇಲ್ಲ, ಅವನ ಶಕ್ತಿ ಹೋಗಿದೆ, ಆ ಶಕ್ತಿ ಇದ್ದಾಗ ಎಚ್ಚರ ಇಲ್ಲ, ಕುಡಿದು ತಿಂದು ಹೋಗ್ಬಿಡ್ತಾನೆ ಆ ಕಡೆಗೆ ಅಷ್ಟೇ. ಆದ್ರೆ ನಿಜವಾದ ಅರ್ಥದಲ್ಲಿ ರುಜುಗಳಿಗೆ ಇನ್ನು ಭಗವಂತನ ವಿಚಾರ ಬಿಟ್ಟುಬಿಡಿ. ಆತನ ಭಾಗ್ಯ ದೇಹ, ಇಂಥ ದೇಹನೇ ಇಲ್ಲ ಆತನಿಗೆ, ಅಪ್ರಾಕೃತ ಶರೀರ ಪರಮಾತ್ಮ. ರುಜುಗಳು ಹಾಗಲ್ಲ. ಭೀಮಸೇನ ಹುಟ್ಟಿದ ಕೂಸು 10 ದಿವಸ ಆಗಿಲ್ಲ. ಆ ಕೈಯಿಂದ ಶಿಶುಭಾವನಾದ ಭೀಮನ ಬಿಡಲು ಗಿರಿ ಒಡೆದು ಶತಶೃಂಗವೆಂದೆನಿಸಿತು. 10 ದಿವಸದ ಮಗುವಿಗೆ ಶತಶೃಂಗ ಪರ್ವತನ ಪುಡಿ ಮಾಡತಕ್ಕಂಥ ಶಕ್ತಿ. ಜಗತ್ತಿನ ಯಾವ ಮಗುವಿಗೆ ಶಕ್ತಿ ಇದೆ ಅಂತ ಕೇಳಿದರೆ ವಾಯುದೇವರ ಶಕ್ತಿ ಬೆಳೀತಾ ಬೆಳೀತಾ ಬರೋ ಶಕ್ತಿಯಲ್ಲ, ಹುಟ್ಟಿದಾಗಲೇ ಇರೋ ಶಕ್ತಿ ಅಂತಾಯ್ತು. ಸಹಜವಾದ ಶಕ್ತಿ ಅದು. ಅದೇ ಭೀಮಸೇನ ದುರ್ಯೋಧನಾದಿಯನ್ನು ಕೊಲ್ಲಬೇಕಾದ್ರೆ ಭೀಮಸೇನ ವಯಸ್ಸೆತ್ತು ಗೊತ್ತೇನು, 71 ವರ್ಷ ಭೀಮಸೇನಿಗೆ ಕೋಲು ಹಿಡ್ಕೊಳ್ಳೋ ವಯಸ್ಸು ಅದು. ಒಂದು ದುರ್ಯೋಧನಾದಿ ಮಹಾದೈತ್ಯರನ್ನು ಕೊಂದಾಗ ಭೀಮಸೇನ ವಯಸ್ಸು ಅಷ್ಟು. ಅದೇ ಭೀಮಸೇನ ಮಧ್ವಾಚಾರ್ಯರು, ಅವರು ಕತೆ ಕೇಳಿರಬೇಕು. 75 ವರ್ಷ ಆಚಾರ್ಯರಿಗೆ, 75 ವರ್ಷ ಭದ್ರಾನದಿ ತೀರಕ್ಕೆ ಬರ್ತಾರೆ. ಕಳಸ ಇವತ್ತಿದೆಯಲ್ಲ, ಹೊರನಾಡು ಕಳಸ ಇದೆಯಲ್ಲ, ಅಲ್ಲಿ ಬರ್ತಾರೆ. ದೊಡ್ಡ ಬಂಡೆ, 55 ತೂಕದ ಬಂಡೆ, ಟನ್ ಭಾರದ ಬಂಡೆ ಅದು, 55 ಟನ್ ಭಾರ ದೊಡ್ಡ ಬಂಡೆ. ಆಚಾರ್ಯ ಕೇಳಿದ್ರಂತೆ, ಏನಿದು ಇಷ್ಟು ದೊಡ್ಡ ಬಂಡೆ ಇದೆ, ಒಳ್ಳೆ ಜಾಗ ಇದೆ, ಆ ನದಿಯ ಮಧ್ಯೆ ಅಲ್ಲಿ ಇಟ್ಟುಬಿಟ್ರೆ ಎಷ್ಟು ಪ್ರವಾಹ ಕಟ್ಟವನಾಗ್ತದೆ, ಆ ಮೂಲಕ ಜನ ಓಡಾಡಬಹುದು, ಸ್ನಾನಾದಿಗಳ ಅನುಕೂಲವಾಗ್ತದೆ, ಯಾಕೆ ಇಡ್ಲಿಲ್ಲ ಅಂತ ಆಚಾರ್ಯ ಕೇಳಿದ್ರು. ಯಾಕೆ ಎತ್ತಿಡ್ಲಿಲ್ಲ ನೀವು ಅದನ್ನ? ಆಗ ಜನ ಹೇಳಿದ್ರಂತೆ, ಸ್ವಾಮಿನ ಪ್ರಯತ್ನ ಪಟ್ಟಿವಿ, ನಮ್ಮ ತಲೆಯಲ್ಲಿ ಬಂತದು, ಆದರೆ 1000 ಜನ ಸೇರಿದ್ವಿ, ಅದು ಅಲುಗಿಸ್ಲಕ್ಕೂ ಆಗಲಿಲ್ಲ ಅಂತ ಹೇಳಿದ್ದಾರೆ. ಅದು ಬಂಡೆ 1000 ಜನಕ್ಕೂ ಏನು ಮಾಡ್ಲಿಕ್ಕೆ ಆಗಲಿಲ್ಲ, ಅದಕ್ಕೆ ಬಿಟ್ಟುಬಿಟ್ಟಿದ್ದೇವೆ ಅಂತ ಹೇಳಿ ಸುಮ್ಮನಾಗದೆ ಒಂದು ಮಾತು ಸೇರಿಸಿದ್ರಂತೆ. ಆ ಭೀಮ ಅಂತ ಭಾರಿ ಹೇಳ್ತಾರೆ ಮಹಾಭಾರತದ ಕಾಲಕ್ಕೆ. ಆತೇನಾರು ಇದ್ರೆ ಆಗ್ತಿತ್ತೋ ಇಲ್ಲೋ ಅಂದು ಬಿಟ್ರೆ ಸರಿ. ಇವರೇ ಭೀಮ ಕೇಳಬೇಕಾ? ಇವರಿಗೆ ಅದು ಗೊತ್ತಿಲ್ಲ. ಓ, ಭೀಮಿಗೂ ಆಗ್ತಾ ಇತ್ತೋ ಇಲ್ಲೋ ಅಂತ ಹೇಳಿದ ತಕ್ಷಣ ಆಚಾರ್ಯರು ನಾನೇ ಭೀಮ ಅಂತ ಹೇಳಲಿಲ್ಲ, ಬಾಯಿಲಾಗಿ ಕೇಳಬೇಕದನ್ನ. ಹೋಗಿ ಆ ಬಂಡೆ ಎತ್ತಿದ್ರಂತೆ. ಹೇಗೆ ಎತ್ತಾರೆ ನೋಡ್ತಾರೆ, ಎತ್ತಿದ್ದು ಒಂದು ಶಾಕು, ಸ್ಟೈಲ್ ಇನ್ನೊಂದು ಶಾಕು. ಹೇಗೆ ಒಂದೇ ಕೇಳಿ ಎತ್ತಿದ್ರಂತೆ ಮೇಲಕ್ಕೆ ಅಂತದ್ದು 75 ವರ್ಷ ಅವರಿಗೆ ಒಂದೇ ಕೇಳಿ ಬಂಡೆ ಎತ್ತಿದ್ರಂತೆ. ಅದಕ್ಕೆ ವಿಜಾರವರ ಅಂತಾಗತ್ತ. ಅವರ ದೇಹಕ್ಕೆ ವಯಸ್ಸಾಗಿತ್ತು, ಮುಪ್ಪಾಗಿಲ್ಲ. ವಯಸ್ಸಾಗದ್ರೆ ಮುಪ್ಪಾಗೋದು ಬೇರೆ, ವಯಸ್ಸಾಗದ್ರೆ ಮುಪ್ಪಾಗ್ಲಿಕ್ಕೆ ಬರುತ್ತೆ. ವಯಸ್ಸಾದ್ರೆ ಮುಪ್ಪಾಗದೇನೆ ಇರಬೇಕಾಗಿಲ್ಲ. ಇವತ್ತು ಭೀಮಸೇನಿಗೆ ಅಷ್ಟು ವಯಸ್ಸಾಗಿದ್ರು ಕೂಡ, ಆಚಾರ್ಯಗೆ ಅಷ್ಟು ವಯಸ್ಸಾಗಿದ್ರು ಕೂಡ ಏರು ದೇಹದಲ್ಲಿ ಪರಿಣಾಮ ಇಲ್ಲ. ಅಷ್ಟು ಜನ 1000 ಜನ ತಣ್ಣರಿಗಾಗಿರಲಿಲ್ಲ. ಆ ವಯಸ್ಸಲ್ಲಿ ತಂದು ಆ ಜಾಗದಲ್ಲಿ ಇಟ್ಟಾಗ ಅವರಿಗೆ ಏರು ಆಶ್ಚರ್ಯವಾಯಿತು ಹೇಳೋದಕ್ಕೆ ಸಾಧ್ಯ ಇಲ್ಲ. ಅವರು ಕೊಂಡಾಡಿ ಬಿಡ್ತಾರೆ. ಅವ್ರಿಗೆ ಗೊತ್ತಿಲ್ಲ ಸಂಜೀವನ ಎತ್ತಿದ ಭೀಮ ಹನುಮಂತ ಇವರು. ಸಂಜೀವನ ಪರ್ವತ ಎತ್ತಂದ ಅವರಿಗೆ ಇದು ಯಾವ ಮೂಲೆ ಲೆಕ್ಕ, ಸಣ್ಣ ಕಲ್ಲು ತುಂಡ ಎತ್ತದ ಲೆಕ್ಕ ಅಷ್ಟೇ. ಅಂಥ ಶಕ್ತಿ ಅವರಿಗೆ. ಆಗ ಅದು ಶಾಸನ ಬರೆಸಿದ್ದಾರೆ. ಇವತ್ತುಗಳಲ್ಲಿ ನೋಡಿಬೇಕಾದ್ರೆ ಕಥೆಯಲ್ಲ ಇದು, ಮೇಲೆ ಶಾಸನ ಶಿಲಾಶಾಸನ ಇದೆ. ಅದನ್ನು ಫಾರಿನರ್ ಬಂದುಬಿಟ್ಟು ಅದು ಪರೀಕ್ಷೆ ಮಾಡಿ ಅದರ ಮೇಲೆ ಗೆಜೆಟಿಯರ್ ನೋಟು ಬಂದಿದೆ ಅದರ ಮೇಲೆ. ಅದೆಲ್ಲ ಸಂಶೋಧನೆ ಮಾಡಿ ನೋಡಿದಾಗ ಮೇಲೆ ಜನ ಹೇಳಿದ್ರಂತೆ ಹೀಗೆಲ್ಲ ಆಯ್ತು ಅಂತೇಳಿ. ಆತ ಪರೀಕ್ಷೆ ಮಾಡಿ ನಮ್ಮ ಜನ ಸುಮ್ಮನೆ ನೋಡ್ಕೊಂಡು ಹೋಗೋದು ನಮ್ಮ ಜನದ ಅಭ್ಯಾಸ. ಅವ್ರು ಬಿಡೋದೆಲ್ಲ ಫಾರಿನರ್ಸ್ ಭಾರಿ ಒಳ್ಳೆ ಕ್ರಿಟಿಕಲ್ ಅಪ್ರೋಚ್ ಜಾಸ್ತಿ ಅವರಿಗೆ. ಅದು ಹತ್ತಿದ್ದಾನ ಅವನು, ಹತ್ತಿ ನೋಡಿದ್ರೆ ಶಾಸನ ಇದೆ ಅದರ ಮೇಲೆ. ಶ್ರೀಮನ್ ಮಧ್ವಾಚಾರ್ಯೈ ಏಕಹಸ್ತೇನ ಆನೀಯ ಸ್ಥಾಪಿತಾ ಶಿಲಾ. ಇವತ್ತು ಯಾರು ಬೇಕಾದ್ರೂ ನೋಡಬಹುದು ಶಾಸನವ. ಯಾವ ಗಿನ್ನೆಸ್ ಬುಕ್ ಅಲ್ಲೂ ಕೂಡ ಅಂತ ದಾಖಲೆ ಆಗಿಲ್ಲ ಇವತ್ತಿಗೂ ಕೂಡ. ಅಂತ ಅಸಾಧಾರಣವಾದ ಸಾಮರ್ಥ್ಯ ಮಧ್ವಾಚಾರ್ಯರು. ಅಂತ ಸಾಮರ್ಥ್ಯ ಮದುವೆ ಯತಿಗಳು, ಮೊದಲನೇದಾಗಿ ಬಾಲಸನ್ಯಾಸಿಗಳು, ಯತಿಗಳು, 70 ದಿವಸ ವೃದ್ಧರು ಅಂತವ್ರು ನಡ್ಕೊಂಡು ಅಸುರ ಬಂದಿದ್ದಾರೆ. ಅಲ್ಲಿ ಮೊದಲೇ ಬೆಟ್ಟದ ಜಾಗ, ಅಲ್ಲಿ ಓಡಾಡೇ ಸುಸ್ತಾಗಬೇಕು. ಅಂತ ಹೊತ್ತಲ್ಲಿ ಏನೇನು ಆಯಾಸ ಇಲ್ಲದೆ ಎತ್ತಿಟ್ರು ಅಂತ ಕೇಳಿದರೆ, ಮುಪ್ಪಿಲ್ಲದ ಇವರಲ್ಲಿ ಜರಾಸಂಧ ಎಲ್ಲಿ? ಆ ಜರಾಸಂಧ ವಿಜಾರವರ ಜರಾಸಂಧ ಕಾಯಾಸ್ತಿ ಸಂಧೀನ್ ಯುದ್ಧೇತ್ವಂ ಸ್ವಧ್ವರೇವಾ. ನಮ್ಮ ಜನಕ್ಕೆ ಈ ಕಥೆಗಳು ಗೊತ್ತಿಲ್ಲ ಮಕ್ಕಳಿಗೆ. ಅದಕ್ಕೆ ಯಾರೋ ಸೆಂಚುರಿ ಹೊಡೆದ್ರೆ ದೊಡ್ಡ ದಾಖಲೆ ಆಗಿಬಿಡುತ್ತೆ. ಯಾವುದೋ ಎತ್ತಿದ್ದೇ ದಾಖಲೆ ಆಗಿಬಿಡುತ್ತೆ. ನಮ್ಮ ಜನಕ್ಕೆ ರಾಂಗ್ ಟ್ರೈನಿಂಗ್ ಕೊಡ್ತಿದ್ದೆ ನಾವೀಗ. ಯಾವುದೋ ಮಾಡ್ತಾ ಮಾಡ್ತಾನೆ. ಇವರು ಹೊಡಿಬಹುದು, ಹೊಡೆದಲ್ಲೇ ಇರಬಹುದು. ಅವ್ರು ಹಾಗಲ್ಲ, ಹೋದಲ್ಲೆಲ್ಲ ಗೆಲುವು ಗೆಲುವು ಗೆಲುವು, ವಿಜಯವನ್ನೇ ಸಾಧಿಸಿದ ಮಹಾನುಭಾವರು. ಅಂತವರ ಕಥೆ ಚಿಕ್ಕಂದಿನಲ್ಲಿ ಮಕ್ಕಳಿಗೆ ಹೇಳಿದರೆ ಎಷ್ಟು ಉತ್ಸಾಹ ಇರುತ್ತೆ ಅವರಿಗೆ, ಎಷ್ಟು ಎಚ್ಚರಿಕೆ ಬರುತ್ತೆ. ಇದೆಲ್ಲ ಹಿಮಾಲಯ ಬೆಟ್ಟ ತೋರಿಸ್ಬಿಟ್ಟು ಚಿಕ್ಕಂದಿನಲ್ಲಿ, ಯಾವ ಗುಡ್ಡ ನೋಡಿದ್ರೆ ಅದ್ರ ಮುಂದೆ ಏನಲ್ಲ ಎಂದು ಹೇಳಿ ತಕ್ಷಣ ಹೇಳ್ತಾರೆ. ಅದು ಹಿಮಾಲಯ ನೋಡಿಲ್ಲ ಬಿಡು ನೀ, ಅದು ನೋಡ್ಬೇಕು ನೀನು, ಅವಾಗ ಅರ್ಥ ಆಗುತ್ತೆ ಅಂತ ಹೇಳ್ತಾರೆ. ನೋಡದೇ ಇದ್ದವರಿಗೆ ಈ ಕಸದ ರಾತ್ರಿ ಗುಡ್ಡ ಕಂಡ ಕಾಣ್ತಿರುತ್ತಪ್ಪ ಬೇಟೋ ಸರ್, ಏ ಭಾರಿ ಗುಡ್ಡಿದ್ದು ಗುಡ್ಡ ಅಂತ ಹೇಳಿದ್ವಿ. ಅದು ನೋಡು, ಲೌಕಿಕ ಅಧ್ಯಾತ್ಮದಿಂದ ಕಸ ಇದ್ದಾಗ ಲೆಕ್ಕ. ಲೌಕಿಕದ ಸಾಧನೆಗಳೆಲ್ಲ ಆಧ್ಯಾತ್ಮಿಕ ಸಾಧನೆಯ ಮುಂದೆ ಕಸದ ಬುಟ್ಟಿ ಇದ್ದಾಗ. ಇವತ್ತು ಅದನ್ನ ನೋಡ್ಬೇಕು. ಚಿಕ್ಕ ವಯಸ್ಸಿನಲ್ಲಿ ಹುಡುಗಿಯನ್ನು ತೋರಿಸ್ಬಿಟ್ರು ಅಂತ ಕೇಳಿದ್ರೆ ಅವನು ಯಾವ ಕೋರಿಸ್ಬೇಕಾದ್ರೂ ಓದಲಿ, ಎಚ್ಚರದಿಂದ ಓದ್ತಾನ, ಅವನು ತಿಳುವಳಿಕೆಯಿಂದ ಓದ್ತಾನೆ. ಓ, ನಮ್ಮಲ್ಲಿ ರಾಯರಂತವರ ಚರಿತ್ರೆ ಕೇಳಿದ್ರೆ ಎಷ್ಟು ಆಶ್ಚರ್ಯ ಇರುತ್ತೆ ಅವನ ಜೀವನದಲ್ಲಿ. ಅದನ್ನು ಅಪ್ಲೈ ಮಾಡ್ಕೊತಾನೆ, ಒಂದು ಹೊಸ ಪ್ರಪಂಚವನ್ನು ಯಾವಾಗಲೂ ಗಮನಿಸ್ತಾ ಇರ್ತಾನೆ. ಆ ಎಚ್ಚರ ಬರಲಿಕ್ಕೆ ಇಂಥ ಕಥೆಗಳು ಮತ್ತೆ ಮತ್ತೆ ಬೇಕಾಗುತ್ತೆ. ವಿಜಾರವರ ಜರಾಸಂಧ ಕಾಯಾಸ್ತಿ ಸಂಧೀನ್ ಯುದ್ಧೇತ್ವಂ ಸ್ವಧ್ವರೇ ವಾ ಪಶುಮಿವ ದಮಯನ್. ಯಜ್ಞದಲ್ಲಿ ಪಶುವನ್ನು ಹೇಗೆ ಹೊಡಿಬೇಕೋ ಹಾಗೆ ಜರಾಸಂಧನನ್ನು ಹೊಡೆದು ತರ್ಪಯಾ ವಾಸಿಥಾಸವು. ಶ್ರೀಕೃಷ್ಣರನ್ನ ಸಂತೋಷಪಡಿಸಿದ್ದೀರಿ ನೀವು, ಪ್ರಣಯಾಮೋ ವಾಸುದೇವಂ ಅಂತ ಸಂತೋಷಪಡಿಸಿಬಿಟ್ಟಿದ್ದೀರಿ. ಆ ಕೃಷ್ಣನಿಗೆ ಎಷ್ಟು ಸಂತೋಷವಾಯಿತು ಅಂತ ಕೇಳಿದರೆ, ತಾವತ್ಯಾಯೋಜಿ ತೃಪ್ತಿಯ ಕಿಮುವದ ಭಗವನ್ ರಾಜಸೂಯಾಶ್ವಮೇಧೆ. ಮುಂದೆ ರಾಜಸೂಯಾಗ ನಡೀತಲ್ಲ, ಅಶ್ವಮೇಧನು ಮಾಡಿದ್ರಲ್ಲ, ಕೃಷ್ಣನಿಗೆ ಸಂತೋಷವಾಯಿತು. ಆದರೆ ಜರಾಸಂಧನನ್ನ ಭೀಮಸೇನ ಕೊಂದು ಕೃಷ್ಣಾರ್ಪಣ ಅಂತ ಒಪ್ಪಿಸಿದಾಗ ಎಷ್ಟು ಭಗವಂತನಿಗೆ ಸಂತೋಷವಾಯ್ತಲ್ಲ, ಅಷ್ಟು ಸಂತೋಷ ಯಾವಾಗಲೂ ಆಗಲ್ಲ ಅಂತ ಹೇಳಿಬಿಡ್ತಾರೆ. ಅಷ್ಟು ಪ್ರಿಯವಾದ ಕೆಲಸ ಅದು. ಇದನ್ನು ಮಾಡಿದ ವ್ಯಕ್ತಿ ಭೀಮಸೇನ. ಆದ್ರಿಂದನೇ ವಾಯುದೇವರಿಂದನೇ ಅಜ್ಞಾನದ ನಾಶ, ಜರಾಸಂಧನ ನಾಶ ಅಂತ ಗೊತ್ತಾಯ್ತು. ಇಷ್ಟೆಲ್ಲ ಮಾಡಿದಾಗಲೂ ಕೂಡ ಭೀಮಸೇನ ಅಹಂಕಾರವೇ ಇಲ್ಲ, ಕೃಷ್ಣನ ಮುಂದೆ ಕೃಷ್ಣಾರ್ಪಣ ಅಂತ ಹೇಳ್ತಾರೆ. ಎಷ್ಟು ಅನಾಯಾಸವಾದ ಕೆಲಸ, ಭಕ್ತಿಯಿಂದ ಮಾಡಿದ ಕೆಲಸ. ಪ್ರದರ್ಶನದ ಹೆಸರಿಲ್ಲ ಅಲ್ಲಿ, ಕೃಷ್ಣಾರ್ಪಣ ಬುದ್ಧಿ ಅಷ್ಟೇ. ಇವತ್ತು ನಮಗೆ ಕಥೆ ಕೇಳಿಬಿಟ್ರೆ, ಅಂತ ಯುದ್ಧ 15 ದಿವಸಗಳ ಕಾಲ ಕಂಟಿನ್ಯೂಸ್ ಆಗಿ ಯುದ್ಧ ಮಾಡಿ ಅವನನ್ನು ಕೊಂದ ಉಷ್ಯಪ ಅನ್ಬಹುದು ಎಷ್ಟೋ ಸಲ. ಓ ಅನ್ಬಹುದು, ಅಂತೂ ಮಾಡಿಬಿಟ್ಟೆ ಅನ್ಬಹುದು. ಬ್ಯಾಟ್ ಎತ್ತಿ ಬೀಸ್ತಾ ಇರ್ತಾರೆ ಪಾಪ ಆ ಕಡೆ, ಪಡೆದು ಬಿಟ್ಟ ಏ ದೊಡ್ಡ ಸಾಹಸ ಮಾಡಿದೆ ಅಂತ ಹೇಳಿಬಿಟ್ಟು ಇವರು ವೈವತ್ಕೂ ಒದರ್ತಾ ಇರ್ತಾರೆ ಒಂದ್ ನಡತೆ ಪಾಪ. ಆದ್ರೆ ಭೀಮಸೇನೆ ಮಾಡಿದ ಕೆಲಸ ಏನು? ಕೃಷ್ಣಾರ್ಪಣ ಅಂತೇಳಿ, ಕೃತಾಂ ಹಿ ಭೀಮೇನ ಸಮರ್ಚನಾಂ ತಾಂ ಸಮಕ್ಷ ಮಾದಾತುಂ ಇಹ ಆಗತೋ ಹಿ ಅಜಃ. ಕೃಷ್ಣಾರ್ಪಣ ಅಂತ ಒಪ್ಪಿಸಿದಾಗ ಕೃಷ್ಣಾರತಿ ಸ್ವೀಕಾರ ಮಾಡಿದನು. ನಮಗೆ ಬೆಳಿಗ್ಗೆ ಎದ್ದಾಗ ಕೃಷ್ಣ ಅನ್ನಕ್ಕೆ ಬರೋದಿಲ್ಲ, ನಾರಾಯಣ ಅನ್ನಕ್ಕೆ ಬರೋದಿಲ್ಲ, ಅಯ್ಯೋ ಅಂತ ಹೇಳ್ತಾನೆ. ಅದಕ್ಕೆ ಬೆಳಿಗ್ಗೆ ಹೇಳಬೇಕಾದ್ರೆ ಗೋಳಾಡ್ಕೊಂಡು ಹೇಳ್ತಾನೆ. ಆಗಲೇ 5 ಆಯ್ತಾ 6 ಆಯ್ತಾ ಅಂತ ಬೈಕೊಂಡು ಬೈಕೊಂಡು ಹೇಳ್ತಿರ್ತಾನೆ ಪಾಪ. ಏನ್ ಆಶ್ಚರ್ಯ ಅಂದ್ರೆ, ಭೀಮಸೇನ ಕಥೆ ಗೊತ್ತಿದ್ರೆ ಮಲಗಿರ್ತಾರೆ, ರೆಸ್ಟ್ ತಗೊಂಡಿರ್ತಾನೆ, ಕಣ್ಣೆತ್ತಿ ನಾರಾಯಣ ಅಂತ ಹೇಳಬಾರದೆ, ಹರೇ ರಾಮ ಹರೇ ರಾಮ ಹರೇ ಕೃಷ್ಣ ಅಂತ ಹೇಳಬಾರದೆ. ಇಲ್ಲ, ಅಯ್ಯೋ ಅಂತ ಇದ್ರೆ ಸಭಾದಾರ ಅವಳಿ ಪಾಪ, ದಿವಸ ದಿನಪೂಡಿ ಅಯ್ಯೋ ಅಂತಾನೆ ಓಡಾಡ್ತಿರ್ತಾನೆ. ಇವತ್ತು ಎಲ್ಲದಕ್ಕೂ ದೇವರ ಸ್ಮರಣೆ ಮಾಡಕ್ಕೆ ಅಷ್ಟು ಫ್ರೆಶ್ ಆಗಿ ಹೇಳ್ಬೇಕಾದ್ರೆ ಮನಸ್ಪರ್ಧ ಇನ್ಯಾವಾಗ ಹೇಳೋದವನು. ಸ್ಮೃತ್ವ ವಿಷ್ಣು ಸಮುತ್ಥಾಯ ಕೃತ ಶೌಚೋ ಯಥಾವಿಧಿ ಧೌತದಂತ ಸಮಾಚಮ್ಯ ಸ್ನಾನಂ ಕುರಿಯಾದ್ ವಿಧಾನತಃ. ಸಾರ್ಥಕವಾದ ಜೀವನ ಹೇಗಿರ್ಬೇಕು ಅನ್ನೋದಕ್ಕೆ ಒಳ್ಳೆ ದೃಷ್ಟಾಂತ ಇದೆ. ಅಷ್ಟು ಮಾಡಿದಾಗ ಜಗತ್ತು ಪುಷ್ಪವೃಷ್ಟಿ ಮಾಡ್ತಾರೆ. ಭೀಮಸೇನ ದೇವತೆಗಳೆಲ್ಲ ಕೂಡ ಅಷ್ಟು ಸಂಭ್ರಮ ಪಡ್ತಾರೆ. ದೇವತೆಗಳು ಕುಣಿದಾಡಿ ಬಿಡ್ತಾರೆ. ದೈತ್ಯರಿಗೋ ಆ ಟೀಮ್ ಸೋತ್ರ ಹೇಗೋ ಹಾಗೆ ನೋಡ್ತಾ ಇಲ್ಲಿ ಪಟಾಕಿ ಹೊಡಿತಾರೆ, ಇಲ್ಲ ಪಟಾಕಿ ನೀರನ್ನ ಹಾಕಿ ಬಿಡ್ತಾರೆ. ಅಷ್ಟೇ ಏನು ಪ್ರಯೋಜನ ಇಲ್ಲ. ಗೆದ್ರೆ ಪಟಾಕಿ ಹೊಡೆಯೋದು, ಇಲ್ಲ ನೀರಿನಲ್ಲಿ ಹಾಕಿ ಹೋಮ ಮಾಡೋದು ಅಷ್ಟೇ. ಇವತ್ತು ಪಟಾಕಿಗಳು ಬುದ್ಧಿ ಇಲ್ಲ. ಅಲ್ಲಿ ಯಾರೋ ಗೆದ್ರು ಅಂತ ಇಲ್ಲಿ ವಾತಾವರಣ ಹಾಳು ಮಾಡಿಬಿಡ್ತಾರಲ್ಲ, ಏನ್ ಮಾಡ್ಬೇಕು ಲೆಕ್ಕ ಹಾಕಿ ಆ ಕಸ ವಿಲೇವರಿ ಮಾಡಿ ಸರ್ಕಾರಕ್ಕೆ ಖರ್ಚಾಗುತ್ತಂತೆ ಮಾಡಿ ಕೂತು ಬಿಡ್ತಾರೆ. ಅವ್ರು ಅದೆಲ್ಲ ಉಚ್ಚುಚ್ಚು ಮಾಡಲಿಲ್ಲ. ಆ ದೇವತೆಗಳದೆಲ್ಲ ಒಳ್ಳೆ ಸಂಭ್ರಮ. ದೈತ್ಯರದೆಲ್ಲ ಭಾರಿ ದುಃಖದ ಮುಖ ಹೊತ್ಕೊಂಡು ಅದರಿಂದ ಹೊರಟು ಬಿಟ್ಟರು. ದೈತ್ಯರಿಗೆ ಯಾವಾಗಲೂ ಅದೇ ಕಟ್ಟಿಟ್ಟ ಬುತ್ತಿ. ದೇವತೆಗಳು ಯಾವಾಗಲೂ ನಲಿವೆ, ಅವರಿಗೆ ನಲಿವು ಇವರಿಗೆ ನೋವು ಯಾವಾಗಲೂ ಗ್ಯಾರಂಟಿನೇ. ಅದ ಕಡೆ ಹೊರಟ್ರಂತೆ. ಆಗ ವಿಶೇಷ ಪ್ರಸಂಗ ನಡೀತಾ ಇದೆ. ಜರಾಸಂದನಿಗೊಬ್ಬ ಮಗ ಸಹದೇವ ಅಂತ ಅವನ ಹೆಸರು. ಅವನು ಸಾಮಾನ್ಯನಲ್ಲ, ಇವನು ಎಷ್ಟು ಅಯೋಗ್ಯನೋ ಅಷ್ಟೇ ಯೋಗ್ಯ ಮಗ ಅವನು. ಜರಾಸಂಧ ವಿಪ್ರತಿಥಿಯಿಂದ ರಾಕ್ಷಸನ ಅವತಾರವಾದರೆ ಅವನ ಮಗ ಸಹದೇವ ಅಂದ್ರೆ ಸಹದೇವನೇ. ದೇವತೆಗಳ ದೊಡ್ಡ ಭಕ್ತ ಅವನು. ಈ ಸಹದೇವ ಬೇರೆ, ಪಾಂಡವರ ಸಹದೇವನು ಸಹದೇವ, ಇವನು ಸಹದೇವ. ಹೆಸರು ಒಂದೇ, ವ್ಯಕ್ತಿಗಳು ಒಂದೇ ಅಲ್ಲ, ಬೇರೆ ಬೇರೆ. ಆ ಸಹದೇವ ಅಶ್ವಿನಿ ದೇವತೆಗಳಲ್ಲಿ ಒಬ್ಬನ ಅವತಾರ. ಈ ಸಹದೇವ ಪುರಾಖ್ಯಾತಂ ಪತ್ರತಾಪಾಖ್ಯ ರುದ್ರಂ. ಏಕಾದಶ ರುದ್ರರೇನಿದ್ದಾರಲ್ಲ, ಆ ರುದ್ರಗಣದಲ್ಲಿ ಒಬ್ಬ ರುದ್ರನ ಹೆಸರು ಪತ್ರತಾಪ ಅಂತೇಳಿ. ಆ ರುದ್ರದೇವರೇ ಇಲ್ಲಿ ಸಹದೇವರಾಗಿ ಹುಟ್ಟಿರೋದು. ಬಹಳಷ್ಟು ಸಾತ್ವಿಕವಾದ ವ್ಯಕ್ತಿ ಅವನು. ಅವನು ಜರಾಸಂಧನ ಮಗನಾಗಿದ್ದ. ಅವನು ಯೋಗ್ಯ, ಇವನು ಅಯೋಗ್ಯ. ಅದು ಜರಾಸಂಧ ಗೊತ್ತಲ್ಲ, ಹಿರಣ್ಯಕಶಿಪು ಯೋಗ್ಯ, ಪ್ರಹ್ಲಾದ ಅಯೋಗ್ಯ. ಈ ಟ್ರೆಂಡ್ ಅವತ್ತೇ ಡೆವಲಪ್ ಆಗಿತ್ತಾಗಲೇನು. ಹಿರಣ್ಯಕಶಿಪುವಿನ ಮಗ ಶುದ್ಧ ಭಾರಿ ದೊಡ್ಡ ದೇವತೆ. ಈತನ ತಂದೆ ನೋಡಿದ್ರೆ ಮಹಾರಾಕ್ಷಸ. ಇಲ್ಲೂ ಜರಾಸಂಧ ದೈತ್ಯ, ಮಗ ಒಳ್ಳೆಯ ದೇವತೆ. ಪ್ರಹ್ಲಾದನ ಕಂಡ್ರೆ ಅವ್ರ ಅಪ್ಪ ಆಗ್ತಿದ್ದಿಲ್ಲ, ಇವನು ಕಂಡ್ರೆ ಇವನ ಅಪ್ಪಗೂ ಆಗ್ತಿದ್ದಿಲ್ಲ. ಒಳ್ಳೆ ತಂದೆಗೆ ಕೆಟ್ಟ ಮಗನ ಕಂಡ್ರೆ ಆಗೋದಿಲ್ಲ, ಕೆಟ್ಟ ತಂದೆ ಒಳ್ಳೆ ಮಗನ ಕಂಡ್ರೆ ಆಗೋದಿಲ್ಲ. ಅವರವರ ನೇಚರೇ ಹಾಗೆ. ಅದಕ್ಕೆ ಅವ್ರು ಎಷ್ಟು ಸಿಟ್ಟು ಬಂದಿತ್ತು ಅಂತ ಜರಾಸಂಧನಿ ತನ್ನ ಮಗನ ಮೇಲೆ ಭಾರಿ ಕೋಪ ಅಂತೆ. ಎಂತ ದರಿದ್ರ ಮಗ ಹುಟ್ಟುಬಿಟ್ಟ ಅಂತ ಸಂಕಟ ಅವನಿಗೆ. ವಿಷ್ಣು ದ್ವೇಷಿ ಹುಟ್ಟಬೇಕಾಗಿತ್ತು ಅವನಿಗೆ, ಗೂಂಡ ಹುಟ್ಟಬೇಕಾಗಿತ್ತು ಅವನ ಪ್ರಕಾರ. ಹುಟ್ಟಿದ್ದು ಪರಮ ವೈಷ್ಣವ ಹುಟ್ಟುಬಿಟ್ಟಿದ್ದಾರೆ. ಸಂಕಟ ಆಗಿತ್ತಂತೆ. ಬೇಜಾರು ಮಾಡ್ಕೊಂಡು ಕೊನೆ ಏನ್ ಮಾಡಿದ್ದಂತ ಗೊತ್ತೇನೋ ಅವನು. ಇಂಥ ಮಗ ಇರಬೇಕಾಗಿಲ್ಲ ನನಗೆ ಅಂತ ಅನ್ಕೊಂಡು ಬಿಟ್ಟು ಅವನು ದತ್ತು ತಗೊಂಡಂತ ಒಬ್ಬನ್ನ ತನ್ನ ಮ್ಯಾಚಿಂಗ್ ಆಗಿರಲಿ ಅಂತೇಳಿ ದುಷ್ಟತನಕ್ಕೆ. ಅವನು ಶಿಶುಪಾಲನ್ ದತ್ತು ತಗೊಂಡಿದ್ದಂತ. ಶಿಶುಪಾಲ ಜರಾಸಂಧ ಅವನು ಬೇರೆಯವ್ರ ಮಗ ಅವನು. ಇವನು ದತ್ತು ತಗೊಂಡು ಬಿಟ್ಟು ಸಾಕಿದ್ದಂತ ಅವನನ್ನು. ಯಾಕೆ ಅವನು ಕೃಷ್ಣನ್ ಬೈ ಅವನು ಕೃಷ್ಣನ್ ಬೈ ಅವನು ಇಬ್ರು ಸರಿಗೂ ಮ್ಯಾಚಿಂಗ್ ಆಗಿತ್ತು. ಪಾಪ ಈ ಸಹದೇವನ ಕಂಡ್ರೆ ರೈಕೆ ಮಾಡ್ತಿದ್ದಿಲ್ಲ. ಇಂಥ ವಿಚಿತ್ರವಾದಂತಹ ತಂದೆ ಮಕ್ಕಳ ಪರಿಸ್ಥಿತಿ ಇದು. ಈ ಸಹದೇವ ತಂದೆ ಸತ್ತ ತಕ್ಷಣನೇ ಅಪ್ಪ ರಾಜ್ಯ ಕೊಟ್ಟಿದ್ದವನಿ ಪಾಪ. ಅದು ಎಲ್ಲ ತಂದು ಕೃಷ್ಣಾರ್ಪಣ ಅಂತ ಒಪ್ಪಿಸಿಬಿಟ್ಟಂತೆ. ಕೃಷ್ಣ ಭೀಮರಿಗೆ ಒಪ್ಪಿಸಿ ಸಮಸ್ತ ರಾಜ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕೃಷ್ಣ ನನ್ನನ್ನು ಕಾಪಾಡುವಂತ ಒಪ್ಪಿಸಿದನಂತೆ. ಇಲ್ಲಿ ಕೃಷ್ಣನ ರೀತಿ ನೋಡಬೇಕು, ಭೀಮನ ರೀತಿ ನೋಡಬೇಕು. ಸೋತವರನ್ನ ಧೂಳಿಪಟ ಮಾಡೋದು ಗೆದ್ದವರ ಲಕ್ಷಣ. ಹುಚ್ಚಾಪಟ್ಟಿ ಅವಮಾನ ಮಾಡೋದಾಗಲಿ, ಅವ್ರ ನಾಶ ಮಾಡೋದಾಗಲಿ, ವಸ್ತುಗಳು ಹೊತ್ಕೊಂಡಾಗೋದಾಗಲಿ ಗೆದ್ದವರು ಮಾಡ್ತಾರೆ. ಆದರೆ ಕೃಷ್ಣದೇವರು ಮಾಡಿದ್ದೇನು ಗೊತ್ತೇನು, ಸಹದೇವ ನೀನು ಒಳ್ಳೆ ತುಂಬಾ ಸಾತ್ವಿಕನಾಗಿದ್ದಿ, ಈ ರಾಜ್ಯ ನೀನೇ ಇಟ್ಟುಕೊಂಡು ಕೊಟ್ಟು ಬಿಡ್ತಾರೆ. ಒಂದು ಚೂರು ತಾವು ತಗೊಳ್ಳೋದಿಲ್ಲ. ಈ ಪ್ರಸಾದ ಕೂಡ ಅಭ್ಯಾಸ ಹಾಕಿದ್ದೆ ಕೃಷ್ಣ. ದೊಡ್ಡವ ಮುಂದೆ ಹೂವು ಹಣ್ಣು ನಮಸ್ಕಾರ ಮಾಡಿಬಿಡ್ತಾರಲ್ಲ, ಎಲ್ಲ ಕೊಳ್ಳಕ್ಕೆ ಶುರು ಅವರಿಗೆ ಕೊಡ್ತಾರೆ ಅರ್ಧಕ್ಕರ್ಧ. ಯಾತಕ್ಕೆ ಅಂತ ಕೇಳಿದ್ರೆ ದೇವ್ರು ಹಾಕಿಕೊಟ್ಟ ಪದ್ಧತಿ ಅದು. ಎಲ್ಲಿ ಸಜ್ಜನಿಕೆ ಇರುತ್ತೋ ಇಮಿಡಿಯೇಟ್ ರಿವಾರ್ಡ್ ಅದು. ಒಂದು ಇಡೀ ರಾಜ್ಯವನ್ನ ಕೊಟ್ಟು ಬಿಟ್ಟ. ಅಲ್ಲಿಗೆ ತಂದೆ ಮಾಡಿದ ದ್ರೋಹವನ್ನು ಅವನು ಪರಿಹಾರ ಮಾಡಿಕೊಂಡಾಗಾಯ್ತು ಪಾಪ. ಅದರ ಜೊತೆಗೆ ತನ್ನ ತಂಗಿಯನ್ನ ಒಬ್ಳಿರ್ತಾಳೆ, ತಂಗಿ ಇರ್ತಾಳೆ ಬಹಳ ಜರಾಸಂಧನ ಮಗಳು ಸಾತ್ವಿಕಳು. ಇನ್ನೊಂದು ಆಶ್ಚರ್ಯ, ಮಗನೂ ಸಾತ್ವಿಕ ಮಗಳು ಸಾತ್ವಿಕಳು. ಅವಳನ್ನ ಅವಳು ಸಾಮಾನ್ಯಳಲ್ಲ, ಉಷಾದೇವಿ ಮಗಳಾಗಿ ಹುಟ್ಟಿರುತ್ತಾಳೆ. ಉಷಾ ಅಂದ್ರೆ ಅಶ್ವಿನಿ ದೇವತೆಗಳ ಹೆಂಡತಿ ಉಷಾದೇವಿ, ಅನಿರುದ್ಧ ಹೆಂಡತಿ ಉಷಾದೇವಿ ಬೇರೆ, ಈ ಉಷಾದೇವಿ ಬೇರೆ. ಈ ಉಷಾದೇವಿ ಮಗಳಾಗಿ ಹುಟ್ಟಿದ್ಲಂತೆ. ಅವಳನ್ನ ಭೀಮನಿಗೆ ಕೊಟ್ಟನಂತೆ. ಭೀಮಸೇನ ಸ್ವೀಕಾರ ಮಾಡೋದ್ರ ತಂಗಿಯನ್ನು ಕೊಡ್ತೇನೆ ಅಂತ ಹೇಳಿ ಅವನ ಜರಾಸಂಧನ ಮಗಳು ಇವನ ತಂಗಿ ಕೊಟ್ಟನಂತೆ. ಒಂದು ರಥ ಕೊಟ್ಟನಂತೆ. ಅದಿಷ್ಟು ಭೀಮಸೇನ ತಗೊಂಡ್ರಂತೆ. ಇಲ್ಲಿ ಭೀಮಸೇನ ಮಾಡಿದ ಮತ್ತೊಂದು ಕೆಲಸವನ್ನು ನೋಡಬೇಕು. ಆ ರೀತಿ ಅವರು ತಂಗಿಯನ್ನು ಒಪ್ಪಿಸಿದಾಗ ಭೀಮಸೇನ ಮಾಡಿದ್ದೇನು, ತಾನು ಮದುವೆ ಆಗಲಿಲ್ಲವಂತೆ. ಭೀಮಸೇನ ಮದುವೆ ಆಗಲಿಲ್ಲ, ತಾನು ಅವಳನ್ನು ಸ್ವೀಕಾರ ಮಾಡಿದ್ರು ಕೂಡ ನನಗೋಸ್ಕರ ಅಲ್ಲ, ನನ್ನ ತಮ್ಮ ಸಹದೇವನಿಗಿರಲಿ ಅಂತ ತಗೊಂಡ್ನಂತೆ. ಸೊ ಈ ಸಹದೇವನ ತಂಗಿ ಆ ಸಹದೇವನ ಹೆಂಡತಿ ಆಗ್ತಾಳೆ. ಅದು ವಿಶೇಷ. ಈ ಜರಾಸಂಧನ ಮಗಳು ಈ ಸಹದೇವನ ತಂಗಿ, ಆ ಸಹದೇವನ ಹೆಂಡತಿ ಆಗ್ತಾಳೆ. ಭೀಮನ ತಮ್ಮನ ಹೆಂಡತಿ ಆಗ್ತಾಳೆ. ಭೀಮಸೇನ ತಾನು ಮದುವೆ ಆಗದೆ ತಮ್ಮನೇ ತಗೊಂಡ. ಕೆಲವರು ಸ್ವಲ್ಪ ಯೋಚನೆ ಮಾಡು, ಅಣ್ಣ ವಯಸ್ಸಾಗಿತ್ತಂತ ಕಾಣತ್ ಪಾಪ, ಅದ ತಮ್ಮನೇ ಮಾಡ್ಕೊಂಡು ಬಿಟ್ಟ ಅಂತೇಳಿ. ಅಲ್ಲಿ ಹೇಳ್ತಾರೆ ಭೀಮನ ವಯಸ್ಸು ಎಷ್ಟು ಗೊತ್ತಾಗ, ಇದೆಲ್ಲ ಯಾರು ಯೋಚನೆ ಮಾಡಿಲ್ಲ. ಭೀಮನ ವಯಸ್ಸು ಎಷ್ಟಿರಬಹುದಾಗ, ನಮ್ಮ ಜನಕ್ಕೆ ಆ ತಮ್ಮ ವಯಸ್ಸೇ ಸರಿಯಾಗಿ ಗೊತ್ತಿರೋದಿಲ್ಲ. ಟಿವಿ ನೋಡ ಗಲಾಟೆ ಮರೆತು ಬಿಟ್ಟಿರ್ತಾರೆ. ಇನ್ನು ಈ ವಯಸ್ಸು ಏನು ಗೊತ್ತಿರುತ್ತದೆ? ಮಹಾಭಾರತ ಬರದ ಅನುವಾದ ಮಾಡಿದ ವಿವರ್ಷೆ ಮಾಡಿದ ಯಾರು ಬಗ್ಗೆ ಯೋಚನೆ ಮಾಡಿಲ್ಲ. ಮಧ್ವಾಚಾರ್ಯರು ಎಷ್ಟು ಪೂರ್ಣ ವ್ಯಕ್ತಿಗಳು, ಪೂರ್ಣ ಪ್ರಜ್ಞರು, ಪೂರ್ಣ ಪ್ರಜ್ಞರೇನೆ, ಎಷ್ಟು ಚೆನ್ನಾಗಿ ವಿಷಯಗಳನ್ನೆಲ್ಲ ಬರೀತಾರೆ. ಆಗ ಭೀಮಸೇನ ವಯಸ್ಸು 56 ವರ್ಷವಾಗಿತ್ತು ಅಂತ ಹೇಳಿದ್ದಾರೆ. ಈ ಘಟನೆ ನಡೆದಾಗ 56 ವರ್ಷ. ಅರ್ಜುನನಿಗೆ ಎಷ್ಟು ವರ್ಷ ಆಗ? 55 ವರ್ಷ. 1 ವರ್ಷ ಡಿಫರೆನ್ಸ್ ಅಷ್ಟೇ ಅವರಿಗೆ, 1 ವರ್ಷ. ಅಂತ ಅರ್ಜುನ ಏನಂದ ಜರಾಸಂಧ, ಬಾಲಕ ಅಂತ ಕರೆದಿದ್ದ, ಬಚ್ಚ ಅಂತ ಕರೆದ್ಬಿಟ್ಟಿದ್ದ ಪಾಪ. 55 ವರ್ಷದ ಅರ್ಜುನನನ್ನ ಇವನೊಬ್ಬ ಹುಡುಗ, ನನ್ನ ಇವನೇನು ಯುದ್ಧ ಮಾಡಲಿ ಅಂತ ಹೇಳ್ಬಿಟ್ಟಿದ್ದ. ಭೀಮಸೇನ 1 ವರ್ಷ ದೊಡ್ಡವನು, ಅಷ್ಟು ದೊಡ್ಡವನಾಗಿಬಿಡ್ತಾನ? ಅದಕ್ಕೆ ಅವನು ಹುಡುಗ ಅಂತ ಕರೆದಿದ್ದು ವಯಸ್ಸಿನ ದೃಷ್ಟಿಯಿಂದ ಅಲ್ಲ, ಅವನ ಶಕ್ತಿಯ ದೃಷ್ಟಿಯಿಂದ. ಶಕ್ತಿಯ ದೃಷ್ಟಿ ನನ್ನ ಮುಂದೆ ಏನೂ ಅಲ್ಲ ಅರ್ಜುನ. ಆದ್ರೆ 1 ವರ್ಷದ ಭೀಮಸೇನನ್ನು ಕಂಡ್ರೆ ಗಡಗಡ ನಡೆಸ್ತಿದ್ದ. ಇನ್ನ ಒಂದಕಲು ಸಹದೇವರ ವಯಸ್ಸು ಎಷ್ಟು ಗೊತ್ತೇ? ಇಬ್ಬರದು ಒಂದೇ ವಯಸ್ಸು ಅವರು, ಅವಳಿಗಳಾಗ್ತದೆ ಒಂದೇ ವಯಸ್ಸು. ಅಂದ್ರೆ 54 ವರ್ಷ ಅವರಿಗೆ. 56ರ ಭೀಮಸೇನ 50 ಮುದುಕನಾಗಿ, 54 ತಮ್ಮನೆ ಮದುವೆ ಮಾಡ್ಕೊಳ್ಳೋ ಕಾರಣ ಇಲ್ಲ. ಮತ್ತೆ ಯಾಕೆ ಮಾಡ್ಕೊಂಡಿದ್ದು ಭೀಮಸ್, ನಾನು ಯಾಕೆ ವಿವಾಹವಾಗಲಿಲ್ಲ ಅಂತ ಕೇಳಿದ್ರೆ ಹೇಳುತ್ತಾರೆ, ಭೀಮಸೇನ ವಿವಾಹವಾಗಲಿಲ್ಲ. ಕಾರಣ ಆಕೆ ಉಷಾದೇವಿ, ಆಕೆ ಅಶ್ವಿನಿ ದೇವತೆಗಳ ಹೆಂಡತಿ, ತಮ್ಮನಾದ ಸಾಧಿ ಅಶ್ವಿನಿ ದೇವರುಗಳು ಒಬ್ಬ, ಅವರವರ ರೀತಿಯಲ್ಲಿ ಮದುವೆ ಆಗಬೇಕೆ ಹೊರತು ನಾನು ಮದುವೆ ಆಗೋದಿಲ್ಲ. ಇದೆಲ್ಲ ಯಾರಿಗೆ ಗೊತ್ತಾಗಬೇಕು? ಅದಕ್ಕೆ ಪೂರ್ಣ ಪ್ರಜ್ಞೆ ಅಂತ ಕರೀತಾರೆ. ಆ ತಿಳುವಳಿಕೆ ಗೊತ್ತಾಗಬೇಕಾದ್ರೆ ಎಲ್ಲರಿಗೂ ಗೊತ್ತ, ರೋಗದ ವಿಚಾರ ವೈದ್ಯರಿಗೆ ಹ್ಯಾ ಗೊತ್ತಾಗಬೇಕಲ್ಲ. ಈ ಸ್ವರೂಪದ ವಿಚಾರ ಎಲ್ಲರ ಸ್ವರೂಪ ಗೊತ್ತಾಗೋದು ಅಂದ್ರೆ ವಾಯುದೇವರಿಗೆ ಮಾತ್ರ. ಅದಕ್ಕೆ ಅವರನ್ನ ಅಷ್ಟು ದೊಡ್ಡದಾಗಿ ಶಾಸ್ತ್ರ ಕೊಂಡಾಡ್ತಿರು. ತನ್ನ ತಮ್ಮನಿಗೆ ವಿವಾಹ ಮಾಡಿಕೊಂಡ್ರಂತೆ. ಇದು ಒಂದು ಒಳ್ಳೆ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡ್ತಿದ್ವು. ಒಬ್ಬ ಕೇಳುತ್ತೇವೆ, ಇದನ್ನು ಏನು ಉಪಯೋಗ ಆಯ್ತು ಅಂತ ಕೇಳುತ್ತೇವೆ. ಇದು ಜ್ಞಾಪಕ ಇದ್ರೆ ಸಾಕು. ಇದನ್ನು ಕೇಳಿದವರಿಗೆ ಒಳ್ಳೆ ಸಮಯಕ್ಕೆ ಅವರು ಯೋಗ್ಯರಾಗಿದ್ರೆ ಎಷ್ಟು ಸ್ಫೂರ್ತಿ ಕೊಡುತ್ತೆ ಅಂತ ಹೇಳೋದಕ್ಕೆ ಒಂದು ನಿದರ್ಶನ ಮುಂದೆ ಸಿಗುತ್ತೆ, ಅದನ್ನ ನೋಡೋಣ. ಮುಂದಿನ ಘಟ್ಟ, ಒಂದು ರಥವನ್ನು ಸಮರ್ಪಣೆ ಮಾಡ್ತಾ ಇದ್ದಾರೆ. ತನ್ನ ರಥವನ್ನು ಕೊಟ್ಟಂತೆ, ಆ ರಥ ಮೂಲತಃ ಭಗವಂತನದೇ ರಥ, ಇಂದ್ರದೇವರ ಮೂಲಕವಾಗಿ ವಸುರಾಜನಿಗೆ ತಲುಪಿತ್ತಾನೆ. ವಸುರಾಜರ ವಂಶದಲ್ಲಿ ಬಂದವನೇ ಬೃಹದ್ ರಥ, ಅವನ ಮಗನೇ ಜರಾಸಂಧ. ಅಂದ್ರೆ ಆ ಬೃಹದ್ ರಥ ಅವರ ಅಪ್ಪನಿಗೆ ಯಾತಕ್ಕೆ ಹೆಸರಾಗಿತ್ತು ಅಂದ್ರೆ ಶ್ರೇಷ್ಠವಾದ ರಥವನ್ನು ಹೊಂದಿದ್ದವನು, ದೈವಿಕವಾದ ರಥವನ್ನು ಹೊಂದಿದ್ದಾದ್ರಿಂದ ಬೃಹದ್ ರಥ ಅಂತ ಅವನ ಹೆಸರು. ಆ ಬೃಹದ್ ರಥ ಆ ಮಗ ಜರಾಸಂಧ, ಅವನಿಗೆ ಬಂದಿತ್ತ ರಥ. ಈಗ ರಥ ಅವನು ಹೋದ ರಥ ಉಳ್ಕೊಂಡಲ್ಲ, ಆ ರಥವನ್ನ ಸಹದೇವ ಅದನ್ನು ಭೀಮನಿಗೆ ಕೃಷ್ಣಾರ್ಪಣ ಅಂತ ಒಪ್ಪಿಸಿಬಿಟ್ಟನು. ತಂಗಿಯನ್ನು ಒಪ್ಪಿಸಿದ, ರಥವನ್ನು ಒಪ್ಪಿಸಿದ. ತಂಗಿಯನ್ನ ತಗೊಂಡಿದ್ದು ಭೀಮಸೇನ ತಮ್ಮನಿಗೋಸ್ಕರ, ರಥ ತಗೊಂಡಿದ್ದು ಕೃಷ್ಣನಿಗೋಸ್ಕರ, ತನಗಾಗಿ ಏನೋ ತಗೊಳ್ಳೇ ಇಲ್ಲ. ಅದಕ್ಕೆ ಸಿದ್ಧೇ ಭಾಗವತೇ ಧರ್ಮೇ ನಿರತೋ ಯದೃಕೋದರ, ಇಲ್ಲ ಸಣ್ಣವರಿಗೆ ಅನುಗ್ರಹ, ದೊಡ್ಡವರಿಗೆ ಪೂಜೆ ಹೊರತು ಸ್ವಂತದ್ದು ಅಂತ ಭೀಮಸೇನ ಕಾನ್ಸೆಪ್ಟೇ ಇಲ್ಲ. ಅದು ನಿಜವಾದ ಅರ್ಥದಲ್ಲಿ ಪರಮಶುದ್ಧವಾಗಿರ್ತಕ್ಕಂಥ ಧರ್ಮ. ಅಷ್ಟು ಮಾಡಿದಾಗ ಸಹದೇವ ಭಾರಿ ಸಂಭ್ರಮ ಪಡ್ತಾನೆ. ತಂದೆ ಮಾಡಿದ ತಪ್ಪನ್ನ ಮಗ ಕಳಿತಾನೆ, ಅದು ಭಾರಿ ಪುಣ್ಯ. ಕೈಕೇಯಿ ಮಾಡಿದ ತಪ್ಪನ್ನ ಭರತ ಸೆಟ್ರೇಟ್ ಮಾಡ್ತಾನೆ. ರಾವಣ ವನವಾಸಕ್ಕೆ ಕೈಕೇಯಿ ಕಳಿಸಿಕೊಟ್ಟಿದ್ರೆ ಭರತ ಅದನ್ನು ಸರಿ ಮಾಡಿ ತನ್ನ ತ್ಯಾಗದ ಮೂಲಕವಾಗಿ ತಾಯಿಯನ್ನು ಉದ್ಧಾರ ಮಾಡ್ತಾನೆ. ಇವನು ತಂದೆಯ ತಪ್ಪನ್ನು ಇದು ತಿದ್ದಿದ, ಆದರೆ ಅವನ ಸ್ವರೂಪ ಕೆಟ್ಟ ಆದ್ರಿಂದ ಅವನಿಗೇನು ಉಪಯೋಗ ಆಗಲಿಲ್ಲ, ಇವನಿಗೆ ಮಾತ್ರ ಪುಣ್ಯ. ಹಿಂದಿನ ವಂಶದವರು ಉಪಯೋಗ ಆಯ್ತು ಅಷ್ಟೇ, ಅವನ ಹಿಂದಿನ ವಂಶದವರು ಸಾಕಷ್ಟು ಉಪಯೋಗ ಆಯಿತು, ಇವನಿಗೆ ಪ್ರಯೋಜನ ಇಲ್ಲ. ಅಲ್ಲಿ ಇನ್ನೂ ಒಂದು ಪ್ರಸಂಗ ನಡೀತಾ ಇದೆ. ಅನೇಕರು ಪ್ರಶ್ನೆ ಕೇಳಬಹುದು. ಬೃಹದ್ರಥನೆ ಮಕ್ಕಳಿರಲಿಲ್ಲ, ಆಗ ತುಂಬಾ ಯೋಚನೆ ಮಾಡ್ತಾ ಇದ್ದ. ಚಂಡಕೌಶಿಕರದ್ದು ಮುನಿಗಳು ಸಿಕ್ಕರು, ಅವರನ್ನು ಬೇಡಿಕೊಂಡ, ಆಗ ಅವರು ಮಂತ್ರಿಸಿಕೊಟ್ರು, ಆಗ ಜರಾಸಂಧ ಹುಟ್ಟಿದ. ಇಷ್ಟು ನಾವು ಕೇಳಿದ್ದೇವೆ. ಎಷ್ಟೋ ಜನಕ್ಕೊಂದು ಸಂಶಯ ಬರುತ್ತಾಗ, ಮುನಿಗಳು ಮೊದಲೇ ದೊಡ್ಡವರು ಪಾಪ, ಚಂಡಕೌಶಿಕರು ಸಾಮಾನ್ಯರಲ್ಲ, ದೊಡ್ಡ ಮುನಿಗಳು. ಜೊತೆಗೆ ಅವ್ರು ಹಾಕಿದ್ದು ವೇದ ಮಂತ್ರವನ್ನ, ಕೊಟ್ಟಿದ್ದು ಮಾವಿನ ಈರುಳ್ಳಿ ಬೆಳ್ಳಿ ಮಂತ್ರಿಸಿಕೊಟ್ಟಿಲ್ಲ ಪಾಪ ಅವರು, ಮಾವಿನಣ್ಣು ಮಂತ್ರಿಸಿಕೊಟ್ಟಿದ್ದಾರೆ. ಎಲ್ಲ ಹೈಲಿ ಪ್ರತಿಯೊಂದು ಪವಿತ್ರವಾದದ್ದು. ಇಂಥ ಕೆಟ್ಟ ಮಗ ಯಾತ ಕೊಟ್ಟಿದ್ದು ಹಾಕಿದ್ದಾರೆ, ವೇಸ್ಟ್ ಆಗಲಿಲ್ಲ ಇದು ಅನ್ನೋದು ಕೇಳಿದ್ರೆ ಹೇಳುತ್ತಾರೆ, ಇವನು ಅಯೋಗ್ಯ, ಕೆಟ್ಟವನು ಹುಟ್ಟಿದ, ಆದ್ರೆ ಮುನಿಗಳು ಯಾವುದು ವೇಸ್ಟ್ ಆಗಲಿಲ್ಲ, ಎಂತ ಮೊಮ್ಮಗ ಹುಟ್ಟಿದ ನೋಡಿ ಅಂತ ಹೇಳಿದ್ದಾರೆ. ಸಹದೇವನಂತ ಮೊಮ್ಮಗ ಹುಟ್ಟಿದ್ನಲ್ಲ ಬೃಹದ್ರಥನಿಗೆ, ಅಲ್ಲಿ ವಂಶೋದ್ಧಾರ ಆಗೋಯ್ತು. ದಿತಿ ಕಶ್ಯಪರ ಮಗನಾಗಿ ಹುಟ್ಟಿದ್ದು ಹಿರಣ್ಯ ಕಶ್ಯಪನಂತ ಮಹಾಪಾಪಿಷ್ಟ, ಆದ್ರೆ ಮೊಮ್ಮಗನಾಗಿ ಹುಟ್ಟಿದ್ದು ಪ್ರಹ್ಲಾದನಂತ ಪುಣ್ಯಾತ್ಮ ಹುಟ್ಟಿ ಬರುತ್ತೆ. ಅದಕ್ಕೆ ನಮ್ಮ ಶಾಸ್ತ್ರ ಹೇಳುತ್ತೆ, ಯಾವುದೋ ಕಾರಣಕ್ಕೊಂದು ವಂಶದಲ್ಲಿ ಕೆಟ್ಟವನು ಬರಬಹುದು, ಅದ್ ಮಾತ್ರಕ್ಕೆ ವಂಶವನ್ನು ಬಯಲಕ್ಕೆ ಹೋಗಬಾರದು. ವಂಶದ ಒಂದು ಪಾವಿತ್ರ್ಯವನ್ನು ಮೇಂಟೈನ್ ಮಾಡಿದ್ರೆ ಮುಂದೆ ಒಳ್ಳೇನು ಬಂದೇ ಬರ್ತಾನೆ. ಯಾವುದೇ ಕೆಟ್ಟ ಪ್ರಿನ್ಸಿಪಾಲ್ ಇರ್ತಾನೆ, ಕಾಲೇಜ್ ಕ್ಲೋಸ್ ಮಾಡಿಬಿಟ್ರೆ ಗತಿ ಏನಾಗಬೇಕಾಗ, ಟ್ರಾನ್ಸ್ಫರ್ ಆಗ್ತಾನೆ ಸತ್ತು ಹೋಗ್ತಾನೆ, ಒಳ್ಳೆ ಬಂದೇ ಬರ್ತಾನೆ ಯಾವ್ದಾದ್ರೊಬ್ಬನು. ಅದಕ್ಕೆ ಇನ್ಸ್ಟಿಟ್ಯೂಷನ್ ಕ್ಲೋಸ್ ಮಾಡಬಾರದು, ಆ ಕೆಟ್ಟ ವ್ಯಕ್ತಿಯನ್ನಷ್ಟೇ ಬದಲಾಯಿಸಬೇಕು. ಅನೇಕರು ಮಾತು ಅರ್ಥ ಮಾಡ್ಕೊಂಡು ಬಿಟ್ರೆ ನಾವು ಸ್ವಲ್ಪ ಉಪಾಯ ಯೋಚನೆ ಮಾಡಬೇಕು. ಎಷ್ಟೋ ಸತ್ತು ವಂಶದ ಮಹತ್ವ ಇರೋದು ಅಲ್ಲೇನೆ. ಯಾವುದೋ ವಂಶದೊಳಗೆ ಒಂದು ಕಾಲ ಕೆಟ್ಟವರು ಬರಬಹುದು, ಹಿಂದಿನ ಕಾಲಕ್ಕೆ ಬಂದಾಗಿದೆಯಲ್ಲ ಆ ರೀತಿ ಬರಬಹುದು. ಆದರೆ ಒಳ್ಳೆ ವಂಶದ ಪ್ಲಸ್ ಪಾಯಿಂಟ್ ಏನು ಅಂದ್ರೆ ಆದಷ್ಟು ಬೇಗ ಒಳ್ಳೆಯವನು ಬರೋ ಚಾನ್ಸ್ ಇದೆ ಅದು. ಆದರೆ ಕೆಟ್ಟ ವಂಶನೇ ಆಗಿಬಿಟ್ಟಿದ್ರೆ ಅದೇ ಡೆವಲಪ್ ಆಗ್ತಾ ಹೋಗೋದ್ರಿಂದ ಚಾನ್ಸಸ್ ಬಹಳ ಕಡಿಮೆ. ವಂಶದಲ್ಲಿ ಏನಿದೆ ಅಂತ ಹೇಳಬಾರದು. ಇವತ್ತು ಎಷ್ಟೋ ಜನ ಏನ್ ಮಾಡ್ತಾರೆ, ಬ್ಲಡ್ ಅನ್ನು ಈ ತರ ಅನಲೈಸ್ ಮಾಡೋದುಂಟು, ಆ ಗ್ರೂಪ್ ಈ ಗ್ರೂಪ್ ಅಂತ ಹೇಳಿಬಿಟ್ಟು. ಇದು ಫಿಸಿಕಲ್ ಗ್ರೂಪ್ ಅಷ್ಟೇನೆ, ಅದರ ಒಳಗಿನ ಒಂದು ಸ್ಪಿರಿಚುವಲ್ ಗ್ರೂಪ್ ಬೇರೆ ಇರುತ್ತೆ. ಆ ಸ್ಪಿರಿಚುವಲ್ ಗ್ರೂಪ್ ಯಾವಾಗಲೂ ಕೂಡ ಒಂದಲ್ಲ ಒಂದು ಕಾಲಕ್ಕೆ ಹೆಲ್ಪ್ ಮಾಡೇ ಮಾಡೋದ್ರಿಂದಾಗಿನೇ ಅವರಿಗೆ ಒಳ್ಳೆದಾಗೇ ಆಗುತ್ತೆ. ಅದಕ್ಕೆ ಭಗವಂತ ಹೇಳಿದೆ, ಶುಚಿನಾಂ ಶ್ರೀಮತಾಂ ಗೇಹೇ ಯೋಗ ಭ್ರಷ್ಟೋಭಿ ಜಾಯತೆ. ಒಳ್ಳೆ ಮನೆತನದಲ್ಲಿ ಸಾಮಾನ್ಯರು ಹುಟ್ಟೋದಿಲ್ಲ, ಬಾರಿ ಯೋಗ್ಯರೇ ಹುಟ್ಟುತ್ತಾರೆ. ಅದರ ಫಲ ಅದು ವಸುವಿನ ವಂಶ, ಅದು ಸಾಮಾನ್ಯ ವಂಶ ಅಲ್ಲ. ಜರಾಸಂಧ ಹುಟ್ಟಿದ್ದು ಅವನು ಮಹಾಪಾಪಿಯಾಗಿದ್ದ, ಸತ್ತ ಮೊಮ್ಮಗ ಒಳ್ಳೆಯವನು ಹುಟ್ಟಿದ, ಕೃಷ್ಣ ಭೀಮರಿಗೆ ಹತ್ತಿರ ಆಗಿಬಿಟ್ಟ. ಅಷ್ಟೇ ಅಲ್ಲ, ಜೀವನ ಪೂರ್ತಿ ಹತ್ತಿರ ಆಗ್ತಾನೆ. ಕುರುಕ್ಷೇತ್ರ ಯುದ್ಧದಲ್ಲಿ ಪಾಂಡವರ ಕಡೆ ಸೇರಿ ಯುದ್ಧ ಮಾಡ್ತಾನೆ. ಈ ರೀತಿ ಅವರು ಮಹಾಪುಣ್ಯಶಾಲಿಯಾಗಿದ್ದರಿಂದ ಅವರು ಹಿಂದಿನ ವಂಶಕ್ಕೆಲ್ಲ ಉದ್ಧಾರ ಮಾಡಿದರು. ಆದ್ದರಿಂದ ಆ ಮುನಿಯ ಮಂತ್ರವಾಗಲಿ ಯಾವುದು ವೇಸ್ಟ್ ಆಗಲಿಲ್ಲ, ಸಾರ್ಥಕವಾದ ಕೆಲಸಕ್ಕೆ ಉಪಯೋಗವಾಯಿತು. ಆದ್ದರಿಂದ ದೊಡ್ಡವರಿಂದ ಬಂತಕ್ಕಂಥದ್ದು ಸತ್ಫಲಕ್ಕೆ ಕಾರಣ, ದುಷ್ಫಲಕ್ಕಲ್ಲ. ನಾಸತೋ ವಿದ್ಯತೆ ಭಾವ, ನಾಭಾವೋ ವಿದ್ಯತೆ ಸತಃ, ಉಭಯೋರಪಿ ದುಷ್ಟೋಂತಸ್ತು ಅನಯೋಹೋ ತತ್ವದರ್ಶಿಭಿಃ. ಸತ್ಕಾರ್ಯಗಳಿಗೆ ದುಷ್ಟಫಲ ಇಲ್ಲ, ದುಷ್ಕಾರ್ಯಗಳಿಗೆ ಸತ್ಫಲ ಇಲ್ಲ. ಕೆಟ್ಟದ್ದಕ್ಕೆ ಕೆಟ್ಟದ್ದೇ, ಒಳ್ಳೆಯದಕ್ಕೆ ಒಳ್ಳೆಯದೇ, ಇಲ್ಲಿ ಒಳ್ಳೆಯದಾಗಿಯೇ ಬಿಡುತ್ತೆ. ಜರಾಸಂಧ ಮೂಲತಃ ಕೆಟ್ಟವನಾದ್ರಿಂದ ಎಷ್ಟು ಪ್ಲಸ್ ಪಾಯಿಂಟ್ ಅವನು ಒಳ್ಳೇದು ಮಾಡೋಕ್ಕಾಗಲಿಲ್ಲ, ಆದರೆ ಒಳ್ಳೆಯವರು ಮಾತ್ರ ತಲುಪೇ ತಲುಪಿತು. ಆಗ ತಗೊಂಡ್ರಂತೆ ಇನ್ನೊಂದು ವಿಶೇಷ ಮತ್ತೊಂದು ಅಂಶ ಕಾಣುತ್ತೇವೆ ನಾವು. ಆ ಸಹದೇವರನ್ನ ಕರೆದು ಕೃಷ್ಣ ಹೇಳ್ತಾನೆ, ಸಹದೇವ ನಿಮ್ಮ ಅಪ್ಪನಿಗೆಲ್ಲ ಸಂಸ್ಕಾರ ಮಾಡು ಅಂತ ಹೇಳ್ತಾನೆ. ಅವನ ದೇಹಕ್ಕೆ ಡೆಡ್ ಬಾಡಿ ಈಗಲು ಸಂಸ್ಕಾರ ಮಾಡು ಅಂತ ಹೇಳ್ತಾನೆ. ಇದು ಧರ್ಮ ಸೃಷ್ಟಿಸಿಕೊಂಡು ದುಷ್ಟಾಂತ ಇರುವ ತಂದೆ ತಾಯಿಗಳು ಎಷ್ಟೇ ದುಷ್ಟರಾಗಿದ್ರು ಕೂಡ ಅವರ ಮುಂದಿನ ಸಂಸ್ಕಾರಾದಿಗಳನ್ನ ಶ್ರಾದ್ದ ಪಕ್ಷಾದಿಗಳನ್ನ ಮಕ್ಕಳು ಮಾಡಲೇಬೇಕು ಅಂತ ಶಾಸ್ತ್ರ ಇದೆ. ತಂದೆ ತಾಯಿ ಭಾರಿ ದುಷ್ಟರಿರಬಹುದು, ಆದರೂ ಬಿಡ್ಲಕ್ಕೆ ಬರೋದಿಲ್ಲ. ಅದು ಉಳಿದವ್ರ ಬಗ್ಗೆ ಆಗಿಲ್ಲ. ಉಳಿದವ್ರು ದುಷ್ಟರಾಗಿದ್ದರೆ ಶವ ಸಂಸ್ಕಾರ ಮಾಡಬೇಕು, ವಾತಾವರಣ ಶುದ್ಧ ಇರಬೇಕಲ್ಲ, ಕೊನೆ ಪಕ್ಷ ಅಷ್ಟು ಮಾಡಿಬಿಡಬೇಕು. ಉಳಿದಲ್ಲ ಮಾಡಬೇಕಾದ ಕಾರಣ ಇಲ್ಲ. ಅವನು ಭಾರಿ ದುಷ್ಟನಾಗಿಬಿಟ್ಟಿದ್ರೆ, ಅಯೋಗ್ಯನಾಗಿದ್ದರೆ, ಮಾಡಬಾರದನ್ನು ಮಾಡಿಬಿಟ್ಟಿದ್ದರೆ ಬೇರೆಯವರಿಗೆಲ್ಲ ಉಳಿದ ಸಂಸ್ಕಾರ ಮಾಡಬೇಕಾಗಿಲ್ಲ. ಆದರೆ ಅಂತ್ಯ ಸಂಸ್ಕಾರವನ್ನು ನಿಲ್ಲಿಸಿಬಿಡಬಹುದು. ಆದರೆ ತಂದೆ ತಾಯಿ ಸ್ವಂತ ತಂದೆ ತಾಯಿ ಇದ್ರೆ ಅವ್ರು ಎಷ್ಟೆಷ್ಟು ಏನೇ ಮಾಡಿರಲಿ ಅವ್ರ ಚೇತನ ಬೇರೆ, ಬಾಡಿ ಬೇರೆ, ಬಾಡಿ ವಂಶಕ್ಕೆ ಸೇರಿದ್ದಾದ್ರಿಂದ ಅದು ಒಳ್ಳೆ ರೀತಿಯ ನೋಡಬೇಕು ಅಂತ ಶಾಸ್ತ್ರ. ಅದಕ್ಕೆ ತಕ್ಕಂತೇನೆ ಕೃಷ್ಣ ಹೇಳ್ತಾರೆ, ಜರಾಸಂಧ ನಾವು ನೀವು ಸಂಸ್ಕಾರ ಮಾಡು ಅಂತ ಹೇಳಿದಾಗ ಮಾಡಿದನಂತ ಸಹದೇ. ಅದೇ ರೀತಿ ರಾಮಾಯಣದಲ್ಲಿ ಹಾಗೆ ನಡೆಯುತ್ತೆ. ರಾವಣ ಸತ್ತ ಮೇಲೆ ವಿಭೀಷಣನ ಕೈಯಲ್ಲಿ ರಾವಣ ಸಂಸ್ಕಾರ ಮಾಡಿಸ್ತಾರೆ, ರಾಮದೇವ್ ಮಾಡು ಅಂತ. ಅದು ಬೇರೆ ಮಕ್ಕಳು ಉಳ್ಕೊಂಡೇ ಇಲ್ವಲ್ಲ ಅವನಿಗೆ. ಸಪುತ್ರ ಮಿತ್ರ ಬಾಂಧವೋ ವಿನಾಶ ಮಾಶೆ ಯಾಶಿಸಿ ಹನುಮಂತ ಹೇಳದಂತೆ ನಡೆದೋಗಿತ್ತು. ತಮ್ಮನಾದ ವಿಭೀಷಣನಿಂದ ಅವನಿಗೆ ಕೃಷ್ಣ ರಾಮದೇವರು ಸಂಸ್ಕಾರ ಮಾಡಿಸ್ತಾರೆ. ಆದರೆ ಪ್ರತಿ ಶ್ರಾದ್ದ ಪಕ್ಷಗಳೆಲ್ಲ ಬೇಕಿಲ್ಲ, ಆದರೆ ತಂದೆ ತಾಯಿ ಮಾತ್ರ ಆಗಲೇಬೇಕು. ಅಷ್ಟನ್ನ ಮಾಡಿಸಿ ಅಲ್ಲಿಂದ ಹೊರಟರಂತೆ ಸಹದೇವ. ಅಂತೂ ವಿಶೇಷ ರೀತಿಯಲ್ಲಿ ಪುಣ್ಯ ಕಟ್ಟಿಕೊಳ್ಳುತ್ತಾನೆ, ಒಳ್ಳೆಯ ದಾಖಲೆಯ ಮಹಾವೀರರ ಸಾಲಿಗೆ ಸೇರಿಬಿಡ್ತಾ ಇದ್ದಾನೆ. ಆತನ ತಗೊಂಡ್ಬಿಟ್ಟು ಮುಂದೆ ಅವನ ತಂಗಿಯನ್ನ ಭೀಮಸೇನ ಸಹದೇವನ ವಿವಾಹ ಮಾಡಿಸ್ತಾನೆ. ಈ ಮಧ್ಯೆ ನಕಲ ಇದ್ನಲ್ಲ, ಅವನ ಮದುವೆನೂ ಆಗಿತ್ತಂತ, ಒಂದ್ಸಲ ಇನ್ನೊಂದು ಮದುವೆ ಆಗಿತ್ತವನು. ಆ ನಕಲನ ಹೆಂಡತಿ ಈ ಶಲ್ಯರಾಜರ ಮಗಳು, ಶಲ್ಯರಾಜನ ಮಗಳು. ಆ ಸೋದರ ಮಾವನು ಆಗಿದ್ದ, ಹೆಣ್ಕೊಟ್ ಮಾವನು ಆಗಿಬಿಟ್ಟ ಶಲ್ಯರಾಜ. ನಕಲನ ಪಾಲಿಗೆ ಎರಡೂ ಆಯಿತು, ಸಹದೇವನಿಗಾಯಿತು. ಇಷ್ಟು ನೋಡಿದ ಒಂದು ವಿಷಯ ಮುಗಿಯಿತ ನಮಗೀಗ. ದ್ರೌಪದಿಯ ವಿವಾಹದ ಜೊತೆಗೆ ದ್ರೌಪದಿ ದೇಹದಲ್ಲಿ ತಮ್ಮ ತಮ್ಮ ಸ್ತ್ರೀಯರೇನಿದ್ರೋ ಅವರನ್ನ ಪಾಂಡವರು ವಿವಾಹವಾಗಿದ್ರಲ್ಲ, ಅದರ ಜೊತೆಗೆ ಪ್ರತ್ಯೇಕವಾಗಿ ಅವತಾರ ಮಾಡಿದವರು ಮದುವೆ ಆಗಿದ್ದರು. ಧರ್ಮರಾಜ ದೇವಕಿ ಅನ್ನೋಣ ಮದುವೆ ಆದ, ಅವಳು ಶ್ಯಾಮಲಾದೇವಿ ಅವತಾರ. ಅದೇ ರೀತಿಯಲ್ಲಿ ಭೀಮಸೇನ ಕಾಳಿಯನ್ನು ವಿವಾಹವಾಗಿದ್ದು ಭಾರತೀಯ ಅವತಾರ. ಅರ್ಜುನ ಚಿತ್ರಾಂಗದೇನೆ ಮದುವೆ ಆದ, ಅವಳು ಶಚಿಯ ಅವತಾರ. ಈ ನಕಲ ಶಲ್ಯನ ಮಗಳನ್ನು ಮದುವೆ ಆದ, ಉಷೆ ಇನ್ನೊಂದು ರೂಪ. ಈ ಸಹದೇವ ಜಲಹಂದನ ಮಗಳನ್ನು ಮದುವೆ ಆದ, ಉಷೆ ಇನ್ನೊಂದು ರೂಪ. ಈಗ ಎಲ್ಲರೂ ಕೂಡ ತಮ್ಮ ತಮ್ಮ ಹೆಂಡಂದಿರನ್ನ ಪ್ರತ್ಯೇಕವಾಗಿ ಕೂಡ ವಿವಾಹವಾದಂತೆ ಆಯಿತು. ಇದು ಸಾಮಾನ್ಯವಾಗಿ ಅನೇಕರು ಕೇಳಿರೋದಿಲ್ಲ. ಪಾಂಡವರಿಗೆ ಬೇರೆ ಹೆಂಡಂದರಿದ್ರು ಅನ್ನೋ ಕಲ್ಪನೆ ತುಂಬಾ ಜನಕ್ಕಿಲ್ಲ, ಮಹಾಭಾರತದಲ್ಲಿ ಬಂದಿದೆ. ಬೇರೆ ಕವಿಗಳು ಬರೋದಿಲ್ಲ, ಆದ್ರಿಂದ ಜನ ಮೂಲ ಓದಿರೋದಿಲ್ಲ, ಬೇರೆಯವನ್ನು ಓದೋನ್ ಬಿಟ್ಟಿರೋದಿಲ್ಲ. ಆದ್ರಿಂದ ಇಂಥ ತಪ್ಪುಗಳು ಸಾಮಾನ್ಯವಾಗಿ ಉಳ್ಕೊಂಡ್ಬಿಟ್ಟಿರುತ್ತೆ. ಆ ಭಾಗ ಮುಗಿಯಿತಂತೆ. ಎಲ್ಲರೂ ರಥಲ್ಲಿ ಕುದ್ರೆ ಹೊರಡ್ತಾರೆ. ಈಗ ಹೋಗಿ ಬರ್ತಾ, ರಥಲ್ಲಿ ಬಂದಿಲ್ಲ, ಬ್ರಾಹ್ಮಣ ರಥ ಇಲ್ವಲ್ಲ, ನಡ್ಕೊಂಡ್ ಬಂದಿದ್ರು ಬರ್ತಾ. ಹೋಗ್ತಾ ವೆಹಿಕಲ್ಲಿ ಹೊರಟ್ರಿ, ಈಗ ರಥ ಹೇಗೂ ಕೊಟ್ಟ ರಥನ ಕುತ್ಕೊಂಡು ಹೊರಟ್ರು. ಆದ್ರೆ ಕೃಷ್ಣ ಆ ರಥವನ್ನು ತನ್ನ ರಥವನ್ನ ಮಾಡ್ಕೊಂಡಂತೆ. ಕೃಷ್ಣ ಕೂತರಂತೆ, ಭೀಮನಿಗೆ ಕೊಟ್ಟಿದ್ದು ಕೃಷ್ಣಾರ್ಪಣ ಅಂತ ಒಪ್ಪಿಸ್ತ. ಕೃಷ್ಣ ಆಗ ಅಸ್ವರ ಗರುಡಂ ಅಂತ, ಗರುಡ ಅಂತ ಕರೆದನಂತೆ. ಒಂದ್ ಮೇಲೆ ಕುತ್ಕೊಂಡ್ಬಿಟ್ಟಂತೆ, ಗರುಡ ಧ್ವಜ ಆಯ್ತು ರಥ. ಗರುಡ ಧ್ವಜ ಕೃಷ್ಣರ ಲಾಂಛನ ಅದು. ಒಂದು ಕೃಷ್ಣರ ಲಾಂಛನ ಗರುಡ ಬಂದ ರಥದಲ್ಲಿ ಕುತ್ಕೊಂಡು, ಕಷ್ಟ ರಥದಲ್ಲಿ ಕೂತು ಮೂರು ಜನ ಒಂದೇ ರಥದಲ್ಲಿ ಕುತ್ಕೊಂಡು ಹೊರಟು ಬಿಟ್ರಂತೆ. ಒಂದೇ ರಥದಲ್ಲಿ ಕೂತು ಅವರ ಪ್ರಯಾಣ ಈಗ ಇಂದ್ರಪ್ರಸ್ಥದತ್ತ ಹೊರಟಿತು. ಧರ್ಮರಾಜ ಕಾಯ್ಕೊಂಡು ಕೂತ್ಬಿಟ್ಟಿದ್ದ, ನೀ ಬರ್ತಾರ ಆಗ ಬರ್ತಾರೆ ಅಂತ ಹೇಳಿ. ಧರ್ಮರಾಜನ ಕಾತರ ಇವರಿಗೆ ಗೊತ್ತು. ಧರ್ಮಿಷ್ಠನ ಧರ್ಮರಾಜನ ಕಾತರ ಕೃಷ್ಣ ಭೀಮ ಅರ್ಜುನರ ಕಡೆಗೆ, ಧರ್ಮಿಷ್ಠನ ಕಾತರ ದೇವರ ಬಗ್ಗೆ ಗುರುಗಳ ಬಗ್ಗೆ ಯಾವಾಗಲೂ ಕೂಡ. ಅಷ್ಟೊತ್ತಿಗೆ ಆತನಿಗೆ ಪಾಪ ನಿರಾಶೆ ಮಾಡಬಾರದು ಅಂತ ಹೇಳಿ ಮೂರು ಜನ ಕೂಡ ಶಂಖಗಳನ್ನು ಊದಿದ್ರು. ಮುಂದೆ ಗೀತೆಯಲ್ಲಿ ಕೇಳುತ್ತೇವಲ್ಲ, ಪಾಂಚಜನ್ಯಂ ಹೃಷಿಕೇಶೋ ದೇವದತ್ತಂ ಧನಂಜಯ ಪೌಂಡ್ರಂ ದಧೋ ಮಹಾಶಂಖಂ ಭೀಮಕರ್ಮ ವೃಕೋತರ. ಮೂರು ಜನ ಶಂಖ ಊದಿಬಿಟ್ರು. ಇಷ್ಟೊಂದು ಪಾಂಚಜನ್ಯವೇ, ಭೀಮೇಂದ್ರ ಪೌಂಡ್ರವೇ, ಅರ್ಜುನ್ ಈಗ ದೇವದತ್ತ ಅಲ್ಲ, ಇನ್ನು ದೇವದತ್ತ ಬಂದಿಲ್ಲ ತನಗೆ, ಅದು ಮುಂದೆ ಬರುತ್ತೆ, ಯಾವಾಗ ಬರುತ್ತೆ ಅಂತ ಆಮೇಲೆ ನೋಡೋಣಂತೆ. ಈ ಯಾದವ ಶಂಖವನ್ನು ಊದಿದ ಆಗಿದ್ದ ಶಂಖನ, ಅದೇ ಆಡಿದರೇನೂ ಅಲ್ಲ ಆತನಿಗೆ. ಅಂತೂ ಶಂಖ ಊದಿದ. ಧರ್ಮರಾಜನ ಕಿವಿ ಎಲ್ಲ ಆ ಕಡೆಗೆ ಇತ್ತಂತೆ, ಕಿವಿ ಆ ಕಡೆ, ಕಣ್ಣು ಆ ಕಡೆಗೆ. ಶಂಖದ ಧ್ವನಿ ಇದ್ದಷ್ಟ ಗೊತ್ತಾಗ್ಬಿಡುತ್ತಂತ ಆತನಿಗೆ. ತೇಷಾಂ ಶಂಖಧ್ವನಿ ಸಂಬೋಧಿತ ಆತ್ಮ ಪ್ರತೀತಶ್ಚಾತಿತಾರಾಂ ರಾಜಾ ಬಹೂವ. ಆ ಶಂಖಧ್ವನಿ ನೋಡ್ತಲೇ ಗುರುಚಿಬಿಟ್ನಂತಾತ, ಓ ಇದು ಕೃಷ್ಣನ ಪಾಂಚಜನ್ಯದ ಧ್ವನಿ, ಇದು ಭೀಮನ ಕೌಂಡ್ರಕದ ಧ್ವನಿ. ಅದೇ ರೀ ಕೌಂಡ್ರ ಅಂತ ಭೀಮಸೇನ ಹೆಸರು, ಕೌಂಡ್ರಕ ಅಂತ ಹೆಸರು ಅದಕ್ಕೆ. ಇದು ಅರ್ಜುನನ ಧ್ವನಿ ಅಂತ ಹೇಳಿ ಗುರುತಿಸ್ಬಿಟ್ಟು ಆನಂದ ಪಟ್ಟುಬಿಟ್ಟ. ಇದು ಬಹಳ ಅಪೂರ್ವವಾದ ಮತ್ತೊಂದು ಮಾಹಿತಿ ಇದೆ ಮಹಾಭಾರತದಲ್ಲಿ ಬರತಕ್ಕಂಥ ಅನೇಕ ವಿಚಾರದಲ್ಲಿ. ಇದೊಂದು ವಿಚಾರ. ಏನು ವಿಚಾರ ಅಂದ್ರೆ, ಆ ಶಂಖದ ಧ್ವನಿ ಕೂಡ ಬೇರೆ ಆಗತ್ತೆ. ಅವರವರ ಶಂಖದ ಧ್ವನಿಗೆ ಅವರವರದೇ ಒಂದು ವೈಶಿಷ್ಟ್ಯ ಇರುತ್ತೆ ಅಂತ ಹೇಳಿ, ಅವರವರ ಶಂಖದ ಧ್ವನಿಗೆ ಅವರದ್ದೇ ವೈಶಿಷ್ಟ್ಯ ಉಂಟು. ದೇವರು ಎಂತ ಮ್ಯಾಜಿಕ್ ಇಟ್ಟಿದ್ದಾನೆ, ಎಷ್ಟು ಕೋಟಿ ಜನಗಳಿದ್ದಾರೆ, ವಾಯ್ಸ್ ಹೇಗೆ ಚೇಂಜ್ ಆಗುತ್ತೆ ನೋಡಿ ಅವ್ರದೆಲ್ಲ ಕೂಡ. ಹೇಗೆ ಮುಖ ಚೇಂಜ್ ಆಗುತ್ತೋ ವಾಯ್ಸ್ ಚೇಂಜ್ ಆಗುತ್ತೆ. ಓ ಇವ್ರ ವಾಯ್ಸ್ ಅಷ್ಟ ಗೊತ್ತಿ ಬಿಡ್ತಾರೆ. ಏನು ಪರಮಾತ್ಮನ ಸಾಮರ್ಥ್ಯ! ಬಹುಚಿತ್ರ ಜಗದ್ ಬಹುಧಾ ಕರಣಾತ್ ಪರಶಕ್ತಿರನಂತ ಗುಣ ಪರಮಃ. ದೇವರು ಕೊಟ್ಟ ಧ್ವನಿ ಅದೇ ರೀತಿ ಪ್ರತಿಯೊಬ್ಬರಿಗೂ ತಮ್ಮದೇ ಆದ ರೀತಿಯಲ್ಲಿ ಹೇಗಿರುತ್ತೆ. ಇದನ್ನು ಯಾಚಕ್ ತೋರಿಸ್ತಾ ಆಚಾರ್ಯ ಹೇಳ್ತಾರೆ, ಇದೇನ್ ತೋರಿಸುತ್ತೆ ಅಂದ್ರೆ ಧ್ವನಿಗಳು ಜಡ, ಈ ಧ್ವನಿ ಬೇರೆ ಆ ಧ್ವನಿ ಬೇರೆ ಅಂದ್ರೆ ಜಡ ಜಡ ಭೇದ ಇದೆ ನೋಡಿದಿರಾ ಅಂತ ಹೇಳ್ತಾರೆ. ಜೀವ ಜೀವ ಭೇದ ಹೇಗೋ ಜಡ ಜಡ ಭೇದನು ಹಾಗೆ ಉಂಟು. ಇವತ್ತು ಯಾವುದೇ ಸರ್ ಜಡ ಜಡ ಭೇದ ಇಲ್ಲದೆ ಅಂಗಡಿಯಾಗಿ ಹೋಗಿಬಿಟ್ಟು ಯಾವ್ದಾರ ಕೊಡಯ್ಯ ಅಂತ ಬರ್ಬೇಕಾಗ್ತದೆ. ಔಷಧಿನ ಯಾವ್ದಾರ ಕೊಡಯ್ಯ, ಎಲ್ಲ ಔಷಧಿ ಇಡುತ್ತಾನೆ ಅಂತೇಳಿ. ಒಂದು ಔಷಧಿ ತಗೊಂಡ್ರೆ ಬದುಕ್ತಾನೆ, ಕೆಲವು ಸತ್ಯ ಹೋಗ್ತಾನೆ ಕೆಲವು ಸಲ. ಅಂದ್ರೆ ಜಡದಲ್ಲಿ ಭೇದ ಇಲ್ಲದೆ ಹೋಗಿದ್ದಿದ್ರೆ ಔಷಧಿ ಒಂದು ರೋಗಕ್ಕೊಂದು ಔಷಧಿ ಅಂತ ಆಗ್ತಿರ್ಲಿಲ್ಲ, ಒಬ್ಬ ರೋಗಿ ಮತ್ತೊಂದು ಔಷಧಿ ಅಂತ ಆಗ್ತಿರಲಿಲ್ಲ. ಅವನು ಟೆಸ್ಟ್ ಮಾಡಿ ಯಾತಕ್ಕೆ ಕೊಡ್ತಾರೆ, ಔಷಧಿಯಲ್ಲಿ ವ್ಯತ್ಯಾಸ ಉಂಟು ಅಂತ. ಜಡ ಜಡದ ಭೇದ ಮಧ್ವ ಸಿದ್ಧಾಂತ, ಜಗತ್ತಿನೊಳಗೆ ಸೂಪರ್ ಸೈನ್ಸ್ ಅದು. ಒಂದು ಸುಮ್ಮನೆ ಬಾಯಲ್ಲಿ ಹೇಳ್ಕೊಂಡ್ಬಿಟ್ರೆ ಅರ್ಥ ಆಗೋದಿಲ್ಲ, ಅಪ್ಲೈ ಮಾಡ್ಬೇಕು ಅದನ್ನ. ನ್ಯೂಟನ್ಸ್ ಅವರಿಗೆ ಬಾಯಲ್ಲಿ ಹೇಳ್ಕೊಂಡ್ರೆ ಹಾಗೆ ಇರ್ತದೆ ಅಷ್ಟೇ, ಅಪ್ಲೈ ಮಾಡಿದ್ದು ದೊಡ್ಡ ಟೆಕ್ನಾಲಜಿ ಡೆವಲಪ್ ಆಗ್ತಾ ಬಂತದು. ನಮ್ಮಲ್ಲಿ ಇವತ್ತು ಅಪ್ಲಿಕೇಶನ್ ಇಲ್ಲ, ಆದ್ರಿಂದ ಶಾಸ್ತ್ರದ ಮಾತುಗಳೆಲ್ಲ ಸಾಮಾನ್ಯವಾಗಿ ಗಿಡಿಪಾಠ ಕಂಡ ಕಾಣುತ್ತಾನೆ. ಅದು ಅನುಸಂಧಾನಕ್ಕೆ ತಂದ್ರೆ ಮಾತ್ರ ಒಳ್ಳೆ ಉಪಯೋಗ. ಅವರ ಶಂಖಧ್ವನಿ ಬೇರೆ ಆಯಿತು ನಮಗಿದೆಲ್ಲ ಅಬ್ಸರ್ವ್ ಮಾಡಿ ಗೊತ್ತಾಗ್ತದೆ. ಚಿಕ್ಕ ಮಕ್ಕಳು ಇರ್ತಾರಪ್ಪ ಮನೆಯೊಳಗೆ, ತಂದೆ ಸ್ಕೂಟರ್ ಮೇಲೆ ಬರ್ತಾನೆ, ಅಣ್ಣ ಸ್ಕೂಟರ್ ಒಂದು ಹೊರಟ್ಬಿಡ್ತಾರೆ, ಆಗಲಿ ಆ ಶಬ್ದ ಕೇಳ್ತಾರಲ್ಲ, ಆಗಲಿ ಹಾರ್ನ್ ಕೇಳಿದ ತಕ್ಷಣ ಅಪ್ಪನ ಸ್ಕೂಟ್ರೆ, ಇನ್ನೊಬ್ರು ಬಂದ ಕೇಳಿ ಅಲ್ಲ ಇದು ಅಲ್ಲ ಬಿಡಿ ಅಂತ ಹೇಳ್ತಾರೆ. ಚಿಕ್ಕ ಅಷ್ಟು ಕ್ಲಾರಿಟಿ ಗೊತ್ತು ಅವ್ರಿಗೆ, ಇದು ಅವ್ರ ಸ್ಕೂಟರ್ ಅಲ್ಲ, ಇವ್ರ ಧ್ವನಿ ಬೇರೆ ಬೇರೆ ಅಂತ ಹೇಳಿಬಿಡ್ತಾರೆ. ಒಂದೇ ಬೆಲ್ ಇರುತ್ತೆ, ಕಾಲಿಂಗ್ ಬೆಲ್ ಇರುತ್ತೆ ಒಬ್ಬರೇ, ಬೇರೆ ಬೇರೆ ಬರ್ತಾರೆ, ಅದನ್ನೇ ಓದ್ತಾರೆ. ನೀವು ಅಬ್ಸರ್ವ್ ಮಾಡಿ ಒಂದೇ ರೀತಿ ಸೌಂಡ್ ಬರೋದಿಲ್ಲ, ಸೌಂಡ್ ವೇರಿ ಆಗುತ್ತೆ. ಅವ್ರು ಅವ್ರು ಒತ್ತೋ ರೀತಿನೇ ಬೇರೆ, ಕೇಳ ಹೋ ಇವರೇ ಬೆಲ್ ಅಂತ ಇವರು ಒತ್ತಿ ಇವರೇ ಬ್ಯಾ ಮಾಡಿರ್ಬೇಕು. ಇಷ್ಟರ ಮಟ್ಟಿಗೆ ವ್ಯತ್ಯಾಸ ಉಂಟು. ಅಂದ್ರೆ ಏನ್ ಜಡದ ಜಡದ ಭೇದ ಮಧ್ವಾಚಾರ ಸಿದ್ಧಾಂತ ಅರ್ಥ ಮಾಡ್ಕೊಂಡು ಬಿಟ್ರೆ ನಿಜವಾದ ಅರ್ಥದಲ್ಲಿ ಬದುಕು ನಡೆದರೇ ಅದರಿಂದ. ಆ ರೀತಿ ಬದುಕಿದ್ದೇವೆ, ಆದ್ರಿಂದಾನೇ ಜಗತ್ತಿಗೆ ಸಾಧ್ಯವಾಗಿ ಬಲುಬೇಗ ಉರ್ಚ. ಚಿಕ್ಕ ಮಕ್ಕಳು ಇನ್ನು ಅವರು ಬೇರೆ ವಿಷಯ ಹೆಚ್ಚಿ ಇನ್ನು ಫ್ರೆಶ್ ಹೊಸ ಟೇಪ್ ಇದ್ದಾಗಿರುತ್ತೆ. ಪಾಪ ಮಕ್ಕಳ ಬುದ್ಧಿ ಹೊಸ ಟೇಪ್ ಇದ್ದಾಗೆ, ಹೊಸ ವಿಡಿಯೋ ಟೇಪ್ ಇದ್ದಾಗಿರುತ್ತದೆ. ಆದರೆ ಗಲೀಜದ್ದೋಗಿರುತ್ತೆ, ಅವ್ರು ಸ್ವಲ್ಪ ದಿವಸ ಆಗಿಬಿಡ್ತಾರಲ್ಲ, ಸಿಕ್ಕಾಪಟ್ಟೆ ರೆಕಾರ್ಡ್ ಆಗಿ 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 ಎಂತ ಟೈಮ್ ರೆಕಾರ್ಡ್ ಮಾಡ್ಕೊಂಡಾಗ ಇರುತ್ತೆ. ಆದ್ರಿಂದ ಬರೀ ಬ್ಲರ್ ಬರುತ್ತೆ ಫೋಟೋ ಬಂದ್ರೆ. ಇದಾದ್ರೆ ಒಂಥರ ಗೊರಗೊರ ಶಬ್ದ ಮಾಡ್ತಾ ಇರುತ್ತೆ. ಚಿಕ್ಕ ಮಕ್ಕಳು ಶಾರ್ಪ್ ಇರ್ತಾರಾದ್ರಿಂದ ಚಿಕ್ಕ ಕ್ಲಿಯರ್ ಆಗಿ ಅರ್ಥ ಮಾಡ್ಕೋತಾರೆ, ಯಾರು ಬಂದ್ರು ಯಾರು ಇಲ್ಲ ಯಾರು ಧ್ವನಿ ಎಂಬುದನ್ನ ಅಷ್ಟು ನೀಟಾಗಿ ಹೇಳ್ತಾರೆ. ಇದೆಲ್ಲ ಈ ಧರ್ಮರಾಜನಿಂದ ಕಲಿಬೇಕಾದ ಪಾಠ. ತೇಷಾಂ ಶಂಖಧ್ವನಿ ಸಂಬೋಧಿತಾತ್ಮ, ಮೂರು ಜನ ಶಂಖ ಊದಿದಾಗ ಇದು ಕೃಷ್ಣದೇ ಶಂಖದ ಧ್ವನಿ, ಇದು ಭೀಮಂದೇನೆ ಅರ್ಜುನಂದೇನೆ ಇದು ಗುರುತಿಸಿಬಿಟ್ಟು ಪ್ರಯೋಜನ ಏನು? ರಾಜಾ ಪ್ರೀತಶ್ಚ ಅತಿತರಾಂ ಬಹೂವ, ಭಾರಿ ಸಂತೋಷದಿಂದ ಅಬ್ಬ ಅವರು ಬಂದರು ಅಂದ್ರೆ ಜರಾಸಂಧ ಹೋದ ಅಂತಾನೆ ಅರ್ಥ. ಇನ್ನು ರಾಜಸ್ವಯಾಗ ಮುಗಿತು ಅಂತಾನೆ ಅರ್ಥ. ನಮ್ಮಪ್ಪನ ಸಂಕಲ್ಪ ಈಡೇರಿ ಬಿಡುತ್ತೆ, ನಮ್ಮಪ್ಪ ಯಮಸಭೆಯಿಂದ ಇಂದ್ರಸಭೆಗೆ ಹೊರಟು ಬಿಡ್ತಾನೆ ಅಂತ ಹೇಳಿಬಿಟ್ಟು ತನ್ನ ಸಂಕಲ್ಪದ ಕನಸನ್ನೆಲ್ಲ ಕಾಣ್ತಾ ಇದ್ದಾನೆ. ಅಷ್ಟೊತ್ತಿಗೆ ಅವ್ರು ಬಂದೇ ಬಿಟ್ರಂತೆ. ಆಗ ಹೇಳ್ತಾನೆ, ಏನಾಯ್ತು ಕೃಷ್ಣ, ಹೇಗಾಯ್ತು ಅಂದ್ರೆ ಎಲ್ಲ ಕಥೆ ಹೇಳ್ತಾರೆ. ಜರಾಸಂಧನ ಕೊಲಿಸಿದ ಕೃಷ್ಣನೇ ಸ್ವತಃ ಅಲ್ಲಿ ನಡೆದು ತಾನೇ ವಿವರಣೆ ಮಾಡ್ತಾನೆ ಬಾಯಿಂದ. ವೇದವ್ಯಾಸರಿಗೂ ತಾನೇ ಬರೀತಾನೆ ಕೂಡ, ತಾನೇ ಮಾಡಿಸಿದ್ದು, ತಾನೇ ಹೇಳಿದ್ದು, ತಾನೇ ಬರೆದಿದ್ದು. ಈಗ ಮಹಾಭಾರತದಲ್ಲಿ ಬರೆದು ವೇದವ್ಯಾಸರೇ ತಾನೇ ಸ್ವತಃ ಹಾಗೆ ನಡೀತು ಎಂಬುದನ್ನು ತಾವೇ ಹೇಳಿದ್ರಂತೆ. ಧರ್ಮರಾಜ ಭಾರಿ ಸಂತೋಷ ಪಡ್ತಾನೆ. ಆಗ ಕೃಷ್ಣ ಹೇಳಿದ, ಧರ್ಮರಾಜ ಈ ಕೆಲಸ ಆಗಿದೆ, ನಮ್ಮ ಅಪ್ಪ ಅಮ್ಮ ಕಾಯ್ತಿರ್ತಾರೆ, ವಸುದೇವ ದೇವಕಿಯರೆಲ್ಲ, ಒಂದ್ಸರ್ತಿ ಹೋಗಿ ಬರ್ತೇನೆ ಮತ್ತೆ ಅಂತ ಹೇಳ್ತಾನೆ. ಕೆಲಸ ಇದ್ದ ಬರ್ತಾನೆ, ತಕ್ಷಣ ಹೊರಟು ಬಿಡ್ತಾನೆ ಪರಮಾತ್ಮ. ಒಂದ್ಸರ್ತಿ ಹೋಗಿ ಬರ್ತೇನೆ ನಾನೀಗ, ಅಲ್ಲಿವರೆಗೂ ಇಲ್ಲೇ ಇರಪ್ಪ, ನೀನೀಗ ಏರ್ಪಾಟ್ ಮಾಡಿ ಯಾಕೋ ಯಾಗ ನಡಿಬೇಕಲ್ಲ, ಏರ್ಪಾಟ್ ಮಾಡ್ಕೋಬೇಕಲ್ಲ, ಮಾಡ್ಕೋತಾರೆ ನನ್ನ ಕೆಲಸ ಅಂತ ಮುಗಿತಲ್ಲ ಸದ್ಯಕ್ಕೆ, ಮತ್ತೆ ಬರ್ತೇನೆ ಅಂತ ಕೃಷ್ಣ ಹೊರಟು ಬಿಟ್ಟಂತೆ. ಆ ಕಡೆ ಕೃಷ್ಣ ಹೊರಟ, ಈ ಕಡೆ ವೇದವ್ಯಾಸರು ಬಂದೇ ಬಿಟ್ರೆ. ಆ ಕಡೆಗೆ ಕೃಷ್ಣ ಹೋಗ್ತಿರ್ಲಿಕ್ಕೆ ವೇದವ್ಯಾಸರು ಬರ್ತಾ ಇದ್ದಾರೆ. ದೇವರು ಎಷ್ಟು ಕರುಣಾಳು ಅಂದ್ರೆ, ತನ್ನ ಭಕ್ತರನ್ನ ಒಂದಲ್ಲ ಒಂದು ರೂಪದಲ್ಲಿ ಯಾವಾಗಲೂ ಕಾಪಾಡ್ತಾರೆ ಇರ್ತಾರೆ. ಕೃಷ್ಣ ಯಾರೋ ವೇದವ್ಯಾಸ ಇಬ್ರು ಒಂದೇನೆ, ಆ ರೂಪದಿಂದ ಹೋದ, ಈ ರೂಪದಿಂದ ಬಂದ. ಒಬ್ಬನಲ್ಲಿ ನಿಂದಾಡುವನು, ಮತ್ತೊಬ್ಬನಲ್ಲಿ ಬೇಡುವನು, ನೀಡುವನೊಬ್ಬನಲ್ಲಿ ಮಾತಾಡುವನು ಬೆರಗಾಗಿ, ಅಬ್ಬರದ ಹೆದ್ದ ಇವನಿವ, ಮತ್ತೊಬ್ಬರನ್ನು ಲೆಕ್ಕಿಸಲು ಲೋಕದೊಳೊಬ್ಬನೇ ತಾ ಬಾಧ್ಯ ಬಾಧಕ ನಾಹ ನಿರ್ಭೀತ. ಈ ಮಾತು ಅರ್ಥ ಮಾಡ್ಕೊಂಡ್ರೆ ದೇವರಲ್ಲಿ ಅಪೂರ್ವವಾದದ್ದು. ಒಬ್ಬೊಬ್ರು ಕೈ ಬಿಟ್ಟರು ಅಂತ ಕಡೆ ಮತ್ತೊಬ್ಬರು ಸೇರಿರ್ತಾರೆ. ಆದ್ರೂ ಕೂಡ ಏನೋ ಒಂದು ರೀತಿ ಅನುಗ್ರಹ ಮಾಡ್ತಾನೆ ಇರ್ತಾರೆ ಪರಮಾತ್ಮ. ವ್ಯಾಸರೂಪದಿಂದ ಬಂದನಂತೆ, ಕೃಷ್ಣರೂಪದಿಂದ ಹೊರಟಂತೆ. ಈಗ ಶುರುವಾಯಿತು. ಧರ್ಮರಾಜ ಕುತ್ಕೋಬಾ, ಏನಪ್ಪ ನಿಂತೀಗ? ಸ್ವಾಮಿ, ನಾನು ಯಾಗ ಮಾಡಬೇಕಲ್ಲ, ವಿಧಿವಿಧಾನ ಎಲ್ಲ ಹೇಳ್ರಿ ಅಂತ ಕೇಳಿದ್ದಾರೆ. ವಿಧಿವಿಧಾನ ಎಲ್ಲ ಹೇಳಿ, ಈಗ ಏನು ಮಾಡಬೇಕು, ಯಾವ ರೀತಿ ಮಾಡಬೇಕು ಅಂತ ಕೇಳಿದಾಗ ವೇದವ್ಯಾಸ ಹೇಳಕ್ಕೆ ಶುರು ಮಾಡಿಬಿಟ್ರಂತೆ. ನಮಗೆ ಆಶ್ಚರ್ಯ, ಕೃಷ್ಣರೂಪದಿಂದ ಯಾಕೆ ಇದನ್ನೆಲ್ಲ ಹೇಳಲಿಲ್ಲ? ಕೃಷ್ಣರೂಪದಿಂದ ನನಗೆ ಕೆಲಸ ಆಯ್ತು ಅಂತ ಹೊರಟುಬಿಟ್ಟ, ವೇದವ್ಯಾಸ ರೂಪದಿಂದ ಎಲ್ಲ ಹೇಳ್ತಾ ಕುತ್ಕೊಂಡ್ಬಿಟ್ಟ. ಯಾತಕ್ಕೆ ಹೀಗೆ ಮಾಡದ ಅಂದ್ರೆ, ಕೃಷ್ಣರೂಪ ಬಲಕಾರ್ಯಕ್ಕೆ ಅವತಾರ ಮಾಡಿದ ರೂಪ, ವೇದವ್ಯಾಸ ರೂಪ ಗಾನಕ್ಕೊಳ್ಳಕ್ಕೋಸ್ಕರ ಬಂದ ರೂಪ ಇದು. ಅದಕ್ಕೆ ಎಕ್ಸ್ಪ್ಲನೇಷನ್ ಏನೋ ಕೊಡಬೇಕೋ ವೇದವ್ಯಾಸ ರೂಪದಿಂದ ಕೊಡ್ತಾನೆ, ಈ ಹೊಡೆದು ಬಡದು ಮಾಡಬೇಕೋ ಕೃಷ್ಣ ರೂಪದಿಂದ ಮಾಡ್ತಾನೆ. ಅದು ಇನ್ವಿಲೇಟರ್ ಕೆಲಸ ಬೇರೆ, ಎಕ್ಸಾಮಿನರ್ ಕೆಲಸ ಬೇರೆ. ಇಲ್ಲೇಟರ್ ಸುಮ್ಮನೆ ಪೇಪರ್ ಸಪ್ಲೈ ಮಾಡ್ಕೊ ಓಡಾಡ್ತಿರ್ತಾನೆ ಅಷ್ಟೇನೆ, ಅಲ್ಲಿದ್ದಾಗ ಪೇಪರ್ ಓಪನ್ ಮಾಡ್ತೀವಿ, ಇಲ್ಲಿ ಓಪನ್ ಮಾಡೋದಿಲ್ಲ ಅದನ್ನ. ಇವಾಗ ಒಬ್ಬನೇ ಮಿಸ್ಟ್ರೇ ಅಲ್ಲಿ ಮಾಡೋ ಕೆಲಸ ಬೇರೆ, ಇಲ್ಲಿ ಮಾಡೋ ಕೆಲಸನೇ ಬೇರೆ. ಅದೇ ತರಹನೇ ಒಬ್ಬನೇ ಭಗವಂತ ವೇದವ್ಯಾಸ ರೂಪದಿಂದ ಬರೀತಾನೆ, ಉಪದೇಶ ಮಾಡ್ತಾನೆ, ಎಲ್ಲ ಮಾಡ್ತಾನೆ. ಕೃಷ್ಣ ರೂಪದಿಂದ ಶತ್ರು ಸಂಹಾರಾದಿಗಳನ್ನ ಮಾಡ್ತಾನೆ. ಅದು ಯಾವ ಕಾಲಕ್ಕೆ ಯಾವ ರೂಪವನ್ನ ತೋರಿಸ್ಬೇಕು ಆ ರೂಪವನ್ನು ತೋರಿಸ್ತಾನೆ. ಇಲ್ಲಿ ನಡೆದಿದ್ದಾಗ ಮ್ಯೂಸಿಕ್ ಕೂಡ ಅದು ತಕ್ಕಂತೆ ಮ್ಯೂಸಿಕ್ ಕೊಡ್ತಾರೆ. ಯಾವುದೋ ಮ್ಯೂಸಿಕ್ ಏನೋ ಕೊಟ್ಬಿಟ್ರೆ ಆಭಾಸ ಆಗೋಗುತ್ತೆ. ಆಮೇಲೆ ಇವತ್ತು ಆಭಾಸರೇ ಮಾಡ್ತಾರೆ, ಮದುವೆ ಕಾಲಕ್ಕೆ ಯಾವುದೋ ಸಿನಿಮಾ ಹಾಕಿಬಿಡ್ತಾರೆ, ಶೋಕಗೀತೆ ಆಗಿರುತ್ತೆ. ಗೋವಿಂದ ಇವ್ರ ಜೀವನ ಪೂರ್ತಿ ಶೋಕಗೀತೆನೆ. ಹಿಂದಿನ ಕಾಲಕ್ಕೆಲ್ಲ ರಾಗ ಹೇಗೆ ಬಾರಿಸ್ತಿದ್ರು ಗೊತ್ತೇ, ಮದುವೆ ಕಾಲಕ್ಕೆ ಎದುರು ಕಾಲಕ್ಕೆ ಅಂತ ಮಾಂಗಲ್ಯ ಧಾರಣೆ ಈ ರಾಗ ಬಾರಿಸ್ಬೇಕು, ಎದುರು ಹುಡುಗ ಈ ರಾಗ ಬಾರಿಸ್ಬೇಕು. ಅದನ್ನು ಕೇಳಿದವರಿಗೆ ಅಷ್ಟು ಇನ್ಮಾನ ಆಗ್ತಿದ್ದಾರೆ ಅದ್ರಲ್ಲಿ. ಏನಿಲ್ಲ, ಬದರೋದೇ ಇವತ್ತಿನ ದಿವಸ, ಬೇರೆ ಪದ್ಧತಿನೇ ಇಲ್ಲ. ಜೋರ ಕೂಗಿದಷ್ಟು ಭಾರಿ ದೊಡ್ಡ ಸಮಾರಂಭ ತಿಳ್ಕೊಳ್ಳೋ ಮಸ್ತಿಗೆ ಆಗಿರುತ್ತೆ. ಉತ್ಸವದ ಕಾಲಕ್ಕೆ ಉತ್ಸವಗಳು, ಈಗ ಅವ್ರಿಗೂ ಮರ್ತು ಬಿಟ್ಟಿದ್ದಾರೆ ಎಲ್ಲ, ಪಾರ್ಸರ್ಗೂ ನೆನಪಿಲ್ಲ. ಈಗ ಇವರು ಮತ್ತೆ ಯಾವಾಗ ಡಿಮ್ಯಾಂಡ್ ಕಡಿಮೆ ಆಯ್ತು ಅವ್ರು ಚೇಂಜ್ ಮಾಡ್ಕೊಂಡ್ಬಿಟ್ರು, ಸ್ಟೈಲ್ ಎಲ್ಲ ಚೇಂಜ್ ಮಾಡ್ಕೊಂಡ್ಬಿಟ್ಟು. ಶಾಸ್ತ್ರೀಯ ಸಂಗೀತ ಪಾರ್ಸರ್ ಸಿಗೋದು ಭಾರಿ ದುರ್ಲಭ, ಸಿನಿಮಾಡೇ ಶಾಸ್ತ್ರೀಯ ಸಂಗೀತ ಅಂತ ತಿಳ್ಕೊಂಡು ಭ್ರಮೆ ಉಂಟು. ಆಯಾ ಕೆಲಸಕ್ಕೆ ಅದದ್ದೇ ಆಗಬೇಕು. ವೇದವ್ಯಾಸ ರೂಪದಿಂದ ಅಷ್ಟೆಲ್ಲ ಯಾಗದ ವಿಧಿವಿಧಾನಗಳನ್ನು ಹೇಳಿದಾಗ ಧರ್ಮರಾಜ ಭಾರಿ ಸಂಭ್ರಮ ಪಟ್ಟುಬಿಟ್ಟು, ವೇದವ್ಯಾಸರೇ ಹಾಗಿದ್ರೆ ಮುಂದೆ ನಾವೇನ್ ಮಾಡೋಣ ಅಂತ ಕೇಳಿದ್ರೆ ಅವ್ರು ಹೇಳುತ್ತಾರೆ, ಧರ್ಮರಾಜ ಮುಂದಿನ ಕೆಲಸ ದಿಗ್ವಿಜಯವನ್ನು ಮಾಡಬೇಕು. ಜರಾಸಂತರ ಸೋಲಿಸಿ ಆಯ್ತು, ಕೊಂದಾಯ್ತು, ಈಗ ಆದ್ರೆ ಎಲ್ಲ ರಾಜರನ್ನು ಗೆಲ್ಲಬೇಕಲ್ಲ. ಈಗ ಅಲ್ಲಿಗೆ ಮುಗಿದಂತೆ ಆಗಲಿಲ್ಲ, ಎಲ್ಲ ರಾಜರನ್ನು ಗೆಲ್ಲಬೇಕು. ಜರಾಸಂದನ ಗೆದ್ದರೆ ಎಲ್ಲರೂ ಗೆದ್ದಾಗೆ ನಿಜ, ಆದರೆ ಮುಗಿಬೇಕಲ್ಲ ಫಾರ್ಮ್ಯಾಲಿಟಿ. ಅದಕ್ಕೋಸ್ಕರ ನೀವೀಗ ದಿಗ್ವಿಜಯ ಮಾಡ್ಕೊಂಡು ಬರಬೇಕು, ಎಲ್ಲ ಹೊರಡಬೇಕು ಅಂತ ಹೇಳಿದ ತಕ್ಷಣ ಅರ್ಜುನ ಬಂದನಂತೆ ಮುಂದಕ್ಕೆ. ಅರ್ಜುನ ಬಂದಿದ್ದೆ ತಡ, ವ್ಯಾಸ ವೇದವ್ಯಾಸರೇ ನನಗೆ ಅವಕಾಶ ಕೊಡಿ, ನಾನು ಹೋಗಿ ಬರ್ತೇನೆ ಅಂತ ಹೇಳಿ. ನಾವು ಎಲ್ಲದಕ್ಕೂ ನಾನೇ ಗೆದ್ದು ಬಂದ್ಬಿಡ್ತೇನೆ, ನನಗೆ ಒಳ್ಳೆ ರಥ ಇದೆ, ಒಳ್ಳೆ ಬಂದು ಬೇರೆ ಸಿಕ್ಕಿದೆ, ಇವೆಲ್ಲ ಅಕೃತಿ ಅಕ್ಷಯ ಬರ್ತಾರೆ, ಗಾಂಡಿ ವದನಸ್ ಎಲ್ಲ ಇದೆ, ಒಂದು ನಾವು ಹೋಗಿ ಬಿಡ್ತೇನೆ, ಕೊಟ್ಟುಬಿಡಿ ಅಂತ ಹೇಳ್ತಾರೆ. ಅರ್ಜುನ ಉತ್ಸಾಹವನ್ನು ನೋಡಬೇಕು ನಾವು. ಎಷ್ಟೋ ಕೆಲಸಕ್ಕೆ ಬಂದ ನಾಪತ್ತಿ ಇರೋದೇ ಇಲ್ಲ ಅಸತಿಗೆ, ನಾನು ಹೇಳ್ತಾ ಇರೋದು ಗೊತ್ತಾಗ್ಬಿಡ್ತಾ ಇದೆಲ್ಲ ದಾರಿ ಬಿಟ್ಬಿಟ್ಟಿರ್ತಾರೆ. ಆಕೆ ಅರ್ಜುನ ಇದೇನು ಸಣ್ಣ ಪುಟ್ಟ ಕೆಲಸ ಅಲ್ಲ, ದಿಗ್ವಿಜಯ ಮಾಡ್ಕೊಂಡು ಬರ್ಬೇಕು. ಈ ಮಧ್ಯೆ ಎಂತೆಂಥ ರಾಜ ಮಹಾರಾಜರುಗಳಿದ್ದಾರೆ, ಗೆದ್ದು ಬರ್ಬೇಕು, ಎಷ್ಟು ಆಯಾಸ, ವರ್ಷಗಟ್ಟಲೆಗೆ ಒಂದು ವರ್ಷ ಟೈಮ್ ಅದಕ್ಕೆ ಹೋಗಿ ಬರಲಿಕ್ಕೆ. ಅಷ್ಟು ದಿವಸ ಮನೆ ಬಿಟ್ಟು ಹೋಗಕ್ಕೆ ಜನ ಇಷ್ಟಪಡೋದಿಲ್ಲ, ಅರ್ಥ ಹೊತ್ತಿನ ಒಳಗೆ ಎಲ್ಲದಕ್ಕೆ ನಾನು ಒಬ್ಬರೇ ಹೋಗಿರ್ತೇನೆ ಅಂತ ಬಂದ. ನಾನು ಇಂಥ ಉತ್ಸಾಹ ಪಟ್ಟನಲ್ಲ ಅರ್ಜುನ, ಅದಕ್ಕೆ ಭಗವಂತ ಗೀತೆ ಉಪದೇಶ ಮಾಡ್ತಾನೆ ಆತನಿಗೆ. ಅರ್ಜುನ ಇಷ್ಟೋ ಸೀಮೆ ಸಖಾ ಚೇತಿ ರಹಸ್ಯಂ ಹಿ ಏತದುತ್ತಮಂ, ಎಷ್ಟು ಉತ್ಸಾಹ ನಿನಗಿದೆ ಬಾ, ನನಗೊಂದು ತುಂಬಾ ಪ್ರಿಯವಾದವನು ಹೇಳ್ತೇನೆ ಅಂತೇಳಿ ಭಗವದ್ಗೀತೆಯನ್ನು ಹೇಳ್ಕೊಡ್ತಾರೆ. ಯಾರಿಗೆ ಜೀವನದಲ್ಲಿ ಜೀವನೋತ್ಸಾಹ ಅಂಬುದು ಎಲ್ಲರಿಗೂ ಬರೋದು, ಡಲ್ ಆಗಿರ್ತಾರೆ. ಯಾರೇ ಕೇಳಿ ಯಾವಾಗಲೂ ಕೂಡ ಡಲ್ಲೇ, ಊಟಕ್ಕೊಂದೇ ಆಕ್ಟಿವ್. ಉಳಿದಂತೆ ಯಾವಾಗ ಏ ಕೇಳಿ, ಪಾಠ ಇಲ್ಲ, ಪ್ರವಚನ ಇಲ್ಲ, ಅದಿಲ್ಲ ಇದಿಲ್ಲ, ಹೇಳ್ಬೇಕಾದ್ರೆ ಅತ್ಕೋತ ಹೇಳೋದು, ಏನೇ ಮಾಡುವ ಅಷ್ಟೇ, ಆಗೊಂದೆ ಲವಲವಿಕೆ ಆಗೊಂದು ಮಾತ್ರ ಇರ್ತದೆ ಅಷ್ಟೇ. ಅದು ಜೀವನ ಅಲ್ಲ. ಅದು ನಿಜವಾದ ಜೀವನ ಅಂದ್ರೆ ಏನಾದ್ರು ತಿಳ್ಕೊಳ್ಳೋ ಚಾನ್ಸ್ ಸಿಕ್ತೋ ಟಾಪ್ ಪ್ರಯಾರಿಟಿ. ಧರ್ಮರಾಜ ಮುಂದೆ ನೋಡ್ತೇವೆ, ಅದು ಅಷ್ಟ ಹಣ್ಣು ಮುದುಕನಾಗೋ ವಯಸ್ಸಿನವ್ರು ಯಾರು ಹೇಳ್ತಾರೆ ಅಷ್ಟ ಕೇಳೋದು ಶುರು ಮಾಡ್ತಿದ್ವಿ. ಅದು ನಿಜವಾದ ಆಸ್ತಿ. ಅದು ನಮ್ಮ ದೇವರು ಕಿವಿ ಕೊಟ್ಟಿರೋದು, ಕಣ್ಣು ಕೊಟ್ಟಿರೋದು, ಮುಖ್ಯ ಬುದ್ಧಿ ಕೊಟ್ಟಿರೋದು. ಯಾತಕ್ಕೆ ಅಂದ್ರೆ ಬದುಕ ನಮ್ಮ ಪ್ರಾಣ ಹೋಗೋದಕ್ಕಿಂತ ಮುಂಚೆ ಎಷ್ಟು ಹೆಚ್ಚು ಸಾಧ್ಯನ ಅಷ್ಟು ಕೇಳಿ ತಿಳ್ಕೊಂಡ್ಬಿಡ್ಬೇಕು. ಮತ್ತೆ ಆಮೇಲೆ ಚಾನ್ಸ್ ಸಿಗೋದಿಲ್ಲ. ವಿದ್ಯಾರ್ಥಿ ಇರ್ತಾರೆ, ಎಕ್ಸಾಮ್ ಹಾಲ್ ಬಿಡೋದಕ್ಕಿಂತ ಮುಂಚೆ ಬರೆಯೋದೆಲ್ಲ ಬರೆದಿರ್ಬೇಕು. ಅಲ್ಲಿ ಪೇಪರ್ ಕೊಟ್ಟಮೇಲೆ ಏನು ಹರಟೆ ಅಷ್ಟೇ, ಹಾಗೆ ಈ ಬರೆಯಾಗಿದೆ ಗಲಾಟೆ ಮಾಡಬೇಡ, ಸೆಪ್ಟೆಂಬರ್ ರೆಡಿ ಆಗೋದು ಕಳಿಸ್ತಾರೆ ಹೊರತು ಉಪಯೋಗ ಇಲ್ಲ. ಆಗ ಬರೀಬೇಕದನ್ನ, ಕೋಡು ಹೋಗದ ಮುನ್ನ ಕೋಟೆ ರಕ್ಷಿಸಬೇಕು ಅನ್ನ ಯೋಚನೆ ಮಾಡಿ ನಾವು ನಿಜವಾದ ಅರ್ಥದಲ್ಲಿ ಮಹಾಭಾರತ ರಾಮಾಯಣ ಉಪಯೋಗವನ್ನು ಪಡಿಬೇಕು. ವೇದವ್ಯಾಸರು ಅವು ಏನು ಉತ್ತರ ಕೊಡ್ತಾರೆ ಇಂಪಾರ್ಟೆಂಟ್. ನಾವು ಒಬ್ಬನೇ ಹೋಗಿಬಿಡ್ತೇನೆ ಅಂತ ಹೇಳ್ತಾರಲ್ಲ ವೇದವ್ಯಾಸರು, ಏನು ಹೇಳುತ್ತಾರೆ, ಯಾವ ಪ್ರಸಂಗ ಹೇಗೆ ನಡೆಯುತ್ತೆ, ಹೊಸ ಹೊಸ ತಿರುವುದು ಒಂದು ಅಶ್ವಮೇಧ ರಾಜಸೂಯಾಗ ಅಂದ್ರೆ ಸಭಾಪರ್ವದ ದೊಡ್ಡ ಘಟ್ಟ. ಇಡೀ ಪಾಂಡವರ ಜೀವನದ ಅತ್ಯಂತ ಶ್ರೇಷ್ಠವಾದ ಸಾಧನೆಗಳ ಸಾಲಿಗೆ ಸೇರ್ತಕ್ಕಂಥ ಜಾಗ ಅದು. ಅದನ್ನ ನಾಳೆ ಮತ್ತು ಎರಡು ದಿವಸ ನಮ್ಮ ವೇಳೆ ಇದೆ, ನಾಳೆ ಮತ್ತು ನಾಡಿದ್ದು ರಾಜಸೂಯಾಗದ ಪೂರ್ವ ಸಿದ್ಧತೆ, ರಾಜಸೂಯಾಗ ಅಲ್ಲಿ ಕೃಷ್ಣನಿಗೆ ಅಗ್ರ ಪೂಜೆಯೊಂದಿಗೆ ಈ ಬಾರಿಯ ಪ್ರವಚನ ಮಾಲಿಕೆ ನಾಡಿದ್ದು ಮುಕ್ತಾಯವಾಗೋದು. ಅಲ್ಲಿವರೆಗೂ ಏನಡಿಯುತ್ತೆ ಎಂಬುದನ್ನು ನೋಡೋಣ ಅಂತ ಹೇಳುತ್ತಾ ಇವತ್ತಿನ ಪ್ರವಚನವನ್ನು ಶ್ರೀ ಕೃಷ್ಣಾರ್ಪಣ ಮಸ್ತು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಯದವೋಚಮಹಂ ತೇನ ವಿಯತಾಂ ಕಮಲಾಲಯಃ.